प्रविश्य मम वाचमिमां सुप्तां सञ्जीवयत्य अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीपदारुद्धतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मुनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। हराय भजतानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्या सुरावोहं गीडे चेतोऽभिमानिनः यूयं सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेता युयोत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि देशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद श्रीमद्भगवद्गीते विश्वमान्यवागिरतक्कन्तः ಮಹೋನ್ನತವಾಗಿರತಕ್ಕಂಥ ಕೃತಿ ಗೀತೆಯ ಶ್ರವಣ, ಅದರ ಮನನ, ಧ್ಯಾನ ಮೊದಲಾದವುಗಳೆಲ್ಲ ನಮ್ಮ ಆತ್ಯಂತಿಕ ಸುಖ. ನಮಗೆ ಸುಖವಾಗಲೇಬೇಕು, ದುಃಖ ಆಗಲೇಬಾರದು ಅಂತಕ್ಕಂಥ ಬಯಕೆ ಏನಿದೆ ಅದರ ಪ್ರಾಪ್ತಿಗೆ ಅತಿ ಶ್ರೇಷ್ಠವಾದ ಸಾಧನ ಅಂತ ಹೇಳಿ ಶಾಸ್ತ್ರಗಳು ಮತ್ತೆ ಮತ್ತೆ ನಿರೂಪಣೆ ಮಾಡಿವೆ. ಗೀತೆಯ ಪ್ರಶಂಸೆ ಇವತ್ತು ವಿಶ್ವದಾದ್ಯಂತ ಬಂದಿರತಕ್ಕಂಥದ್ದು. ಇವತ್ತು ಇರೋದು ನಾವು 21ನೇ ಶತಮಾನದ ಪ್ರಾರಂಭದಲ್ಲಿ ಇದ್ದೇವೆ. ಲೋಕದೃಷ್ಟಿಯೊಳಗೆ ಇವತ್ತಿನ ಜನಗಳೆಲ್ಲ ದೇವರು ಧರ್ಮ ಯಾವುದನ್ನು ನಂಬುವುದೇ ಇಲ್ಲ ಅಂತಕ್ಕಂಥ ಕಾಲ ಇದೆ. ಇಷ್ಟಾದರೂ ಕೂಡ ಭಗವದ್ಗೀತೆಯ ವಿಶ್ವಮಾನ್ಯತೆಯ ಬಗ್ಗೆ ಮಾತ್ರ ಎರಡು ಮಾತಿಲ್ಲ ಅಂದರೆ ಎಷ್ಟು ಮಾಂತ್ರಿಕವಾದಂಥ ಹಿರಿಮೆ, ವಿಶಿಷ್ಟವಾದಂಥ ಮಹಿಮೆ ಶ್ರೀಮದ್ ಭಗವದ್ಗೀತೆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇವತ್ತೇನಾದರೂ ಭಗವದ್ಗೀತೆಯ ಬಗ್ಗೆ ಗೌರವ ಕಡಿಮೆ ಆಗಿದ್ದರೆ ಅದು ನಮ್ಮ ಜನಗಳಲ್ಲೇ ಹೊರತು ವಿಶ್ವದ ಚಿಂತಕರಲ್ಲಿ ಅಲ್ಲ. ಅವರಿಗೆ ಭಗವದ್ಗೀತೆ ಬಗ್ಗೆ ತುಂಬ ಗೌರವ ಉಂಟು ಅಂತ ಅರ್ಥ ಮಾಡಿಕೊಂಡ್ರೆ ಯಾವುದನ್ನು ಗ್ರಂಥವನ್ನು ವಿಶ್ವವೇ ಗೌರವಿಸ್ತಾ ಇದೆ ಅದನ್ನು ನಾವು ತಿಳಿತಕ್ಕಂಥದ್ದು ನಮ್ಮ ಮೂಲಭೂತವಾದ ಕರ್ತವ್ಯ. ಯಾರ ಮಾತನ್ನು ಕೇಳೋದಕ್ಕೆ ನಾವು ಇಷ್ಟಪಡೋದಾದರೆ ಭಗವಂತನ ಮಾತನ್ನು ಕೇಳುವುದು ಅಂದರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನಿದೆ. ಆದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದಿ ನಿಸ್ತೃತ. ಈಗ ಭಗವದ್ಗೀತೆಯ ಅನಂತರ ಮಹಾಭಾರತದಲ್ಲೇ ಬಂದಿರತಕ್ಕಂಥ ಗೀತಾ ಪ್ರಶಂಸೆ, ಅಂಥ ಭಗವದ್ಗೀತೆಯನ್ನು ಭಗವಂತ ಉಪದೇಶ ಮಾಡತಕ್ಕಂಥ ಸನ್ನಿವೇಶ ಮೊದಲಾದವುಗಳನ್ನು ಮೊದಲ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅರ್ಜುನ ಹೇಗೆ ಯುದ್ಧರಂಗದಲ್ಲಿ ಬಂಧುಗಳನ್ನು ಕಂಡು ವಿಷಾದಗ್ರಸ್ತನಾಗಿ ಯುದ್ಧವನ್ನು ಬಿಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಗಾಂಡೀವ ಮತ್ತು ಬತ್ತರಿಕೆಗಳನ್ನು ಕೆಳಗೆ ಹಾಕಿ ಕೂತಾಗ ಕೃಷ್ಣ ಪರಮಾತ್ಮ ಎಚ್ಚರಿಸಿದ, ಅರ್ಜುನ ತುಂಬ ತಪ್ಪು ಮಾಡ್ತಾ ಇದ್ದೀ, ಇದು ತಪ್ಪು, ಹೀಗೆಲ್ಲ ಮಾಡಿಕೊಡುದು. ಕುತಸ್ತ್ವ ಕಶ್ಮಲಮಿರಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಇದೊಂದು ದೊಡ್ಡ ಕಶ್ಮಲ, ಇದು ಒಂದು ದೊಡ್ಡ ದೋಷ, ಇದು ನೀನು ಗುಣ ಅಂತ ತಿಳ್ಕೊಂಡಿದ್ದೀಯಾ, ಇದು ತುಂಬ ತಪ್ಪು, ಹೀಗೆಲ್ಲ ಮಾಡಿಕೊಡುದು. ಅನಾರ್ಯ ಜುಷ್ಟ ಅಸ್ವರ್ಗ ಅಕೀರ್ತಿಕರ, ಜ್ಞಾನಿಗಳು ಹೀಗೆ ನಡೆದಿಲ್ಲ, ಇದು ಸ್ವರ್ಗಕ್ಕೆ ಸಾಧನ ಅಲ್ಲ, ಕೀರ್ತಿಗೂ ಸಾಧನ ಅಲ್ಲ, ಇದನ್ನು ಬಿಟ್ಟುಬಿಡು. ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ ನೈತತ್ತೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ಕೋತ್ತಿಷ್ಠ ಪರಂತಪ. ನಿನ್ನಂಥವನಿಗೆ ಬರೋದ ಇದು ಅಂತ ಹೇಳಿದ್ದಾರೆ. ಸಾಮಾನ್ಯರಿಗೆ ಬಂದರೆ ಆಶ್ಚರ್ಯ ಇಲ್ಲ, ನಿನ್ನಂಥವ್ರಿಗೆ ಬರತಕ್ಕಂಥ ಕಷ್ಮಲವ ಬರಕೊಡು. ನೀನು ಯಾರು ಪಾರ್ಥ, ನೀನು ಕುಂತಿಯಂಥ ಶ್ರೇಷ್ಠ ಸ್ತ್ರೀಯ ಪುತ್ರ, ನಿನಗಿಂಥದ್ದು ಬರಬಾರದು. ಇದನ್ನು ಬಿಟ್ಟುಬಿಡು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತ್ವ, ನಿನ್ನ ಮನಸ್ಸಿಗೆ ಕವಿದಿರೋದೊಂದು ದೌರ್ಬಲ್ಯ ಇದು ಒಂದು, ಇದನ್ನು ಬಿಡು. ಉತ್ತಿಷ್ಠ, ಎದ್ದೇಳು ಅಂತ ಸಂದೇಶ ಕೊಟ್ಟಾಗ ಅರ್ಜುನ ಯೋಚನೆ ಮಾಡಿದ. ಕೃಷ್ಣ ಇಂಥ ಮಾತನ್ನು ಹೇಳ್ತಾನೆ ಅಂದಮೇಲೆ ನಾನು ಮಾಡೋ ತಪ್ಪು ಅಂತ ಅರ್ಥ ಆಯಿತು, ಸರಿ ಯಾವುದೊಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡಿದ, ಶಿಷ್ಯ ಸ್ನೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ, ನನಗೆ ಉಪದೇಶವನ್ನು ಮಾಡು, ನಿನ್ನನ್ನು ಸರ್ವಾತ್ಮನ ಶರಣು ಹೊಕ್ಕಿದ್ದೇನೆ ಅಂತ ಪ್ರಾರ್ಥನೆ ಮಾಡಿದ. ಕೃಷ್ಣನ ಉಪದೇಶವನ್ನು ಕೇಳಲಿಕ್ಕೆ ಬೇಕಾದ ಅರ್ಹತೆ ಅಂದರೆ ಇದು, ಯಾರು ಭಗವಂತನಿಗೆ ಸಂಪೂರ್ಣ ಶರಣ ಹೊಂತಾರೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ. ಹೀಗೆ ಯಾರು ದೇವರನ್ನು ಸರ್ವಾತ್ಮನ ಶರಣ ಹೊಂದುತ್ತಾರೆ ಅವರಿಗೆ ಆತನ ಉಪದೇಶ ಕೇಳೋ ಭಾಗ್ಯ ಹೊರತು ಕಂಡವರಿಗೆಲ್ಲ ಬರೋದಿಲ್ಲ ಅಂತ ಹೇಳೋದಕ್ಕೆ ಅರ್ಜುನನ ಈ ಮಾತು ಒಳ್ಳೆಯ ಸೂಚನೆ ಕೊಡತಕ್ಕಂಥ ಮಾತು. ಕೇಳಿದ, ನನಗೆ ಹೇಳು ಅರ್ಜು ಕೃಷ್ಣ, ನಾನು ಕೇಳ್ತೇನೆ ಅಂತ ಹೇಳಿದಾಗ, ನೀನು ಹೇಳು ನಾನು ಕೇಳ್ತೇನೆ. ಅಂದರೆ ಯಾರು ಕೇಳ್ತೇನೆ ಅಂತ ಹೇಳ್ತಾರೋ ಅವರು ಹೇಳೋದು ಸುಲಭ, ನೀನೇನಾರು ಹೇಳ್ಕೋದ ನಾನೇನಾರು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ನೀನು ಹೇಳು, ಸರಿಯಾದ್ದನ್ನು ಮಾಡಿಯೇ ಮಾಡ್ತೇವೆ ಅಂತಕ್ಕಂಥ ಹಠ ತೊಟ್ಟವರಿಗೆ ಶ್ರೇಷ್ಠ ಉಪದೇಶ ಲಭಿಸುತ್ತೆ. ಅರ್ಜುನ ಆ ರೀತಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ತಮುಮಾಚ ಹೃಷೀಕೇಶ ಪ್ರಹಸನ್ನಿವ ಭಾರತ, ನಗನಗತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳಿ ಅನ್ನೋದು ಬೇರೆ, ನೀನು ಹೇಳಲೇಬೇಕು ಅಂತ ಹಠ ಹಿಡಿದು ಕೂಡೋದು ಬೇರೆ. ಅರ್ಜುನ ಕೂತು ಬಿಡ್ತಾನೆ. ಅಯೋಚ್ಛೈತಿ ಗೋವಿಂದಂ ಮುಕ್ತ್ವ ತೂಷ್ಣೀಂ ಬಹುವ, ನೀನು ಹೇಳುವವರೆಗೂ ನಾನು ಯುದ್ಧ ಮಾಡುವುದೇ ಇಲ್ಲ ಅಂತ ಹಠ ಹಿಡಿದು ಕೊಡ್ತಾನೆ. ಈ ರೀತಿ ಯಾವಾಗ ಕೂಡುತ್ತೋ ಆವಾಗ ಕೆಲಸ ಆಗುತ್ತೆ. ಇದಾಗಲೇಬೇಕು ಅಂತಕ್ಕಂಥ ದೀಕ್ಷೆ ಇದು ಒಂದು. ಇವತ್ತು ಆ ರೀತಿ ಇದ್ದರೆ ಕೆಲಸ ಆಗಬೇಕಾದ್ರೆ ನೀವು ಹೇಳಿದ್ರು ನಾನು ಕೇಳೋದೇ ಇಲ್ಲ ಅನ್ನೋರಿಗೆ ಯಾರು ಹೇಳ್ತಾರೆ ಈ ಮಧ್ಯೆ? ನೀನು ಹೇಳದೆ ಹೋದರೆ ನಾನು ಕೇಳೋದಿಲ್ಲ, ಹೇಳಿದರೆ ಕೇಳೋದಿಲ್ಲ ಅಲ್ಲ, ಹೇಳದೆ ಹೋದರೆ ಕೇಳೋದಿಲ್ಲ ಅಂತ ಅರ್ಜುನ ಕೂತಾಗ ಭಗವಂತ ಆಗ ನಗನಗುತ್ತಾ ಮಾತಾಡ್ತಾನೆ. ಆ ನಗುವಿಗೆ ಅನೇಕ ಅರ್ಥಗಳುಂಟು. ಅರ್ಜುನ ನಾನು ಈ ಸ್ಥಿತಿಗೆ ಕೃಷ್ಣ ಸಂತೋಷ ಪಡ್ತಾನೆ. ಭಲೇ ಅರ್ಜುನ ಈ ರೀತಿ ಹಠಕ್ಕೆ ಸಂತೋಷ ಪಡ್ತಾನೆ. ಯಾವ ವಿದ್ಯಾರ್ಥಿಯನ್ನು ಇವತ್ತು ಪಾಠ ಮಾಡಲೇಬೇಕು, ಇವತ್ತು ನನಗೆ ಪ್ರಶ್ನೆ ಉತ್ತರ ಕೊಡಲೇಬೇಕು ಅಂತ ಹೇಳ್ತಾನಲ್ಲ, ಒಳ್ಳೆ ಮೇಷ್ಟ್ರಿ ಭಾರಿ ಖುಷಿಯಾಗುತ್ತೆ ಅದನ್ನು ಕಂಡ್ರೆ. ಎಷ್ಟು ದೀಕ್ಷೆ ಇದೆ ಇವನಿಗೆ, ಕೆಟ್ಟ ಮೇಷ್ಟ್ರಿಗೆ ಭಜಿತಿ ಆಗುತ್ತೆ, ನಾನು ತಯಾರಾಗಿ ಬಂದೇ ಇಲ್ಲ ಒತ್ತಾಯ ಮಾಡ್ತಾನೆ ಅಂತ ಬೈದು ಬಿಡ್ತಾನೆ ಅಷ್ಟೇ. ಒಳ್ಳೆ ಮೇಷ್ಟ್ರಿ ಭಾರಿ ಖುಷಿಯಾಗುತ್ತೆ. ಕೃಷ್ಣ ಸರ್ವಜ್ಞನ ಅಲ್ಲ, ಅದಕ್ಕೆ ಪ್ರಹಸನ್ನಿವ ನಗನಗುತ್ತಾ ಹೇಳ್ತಾ ಇದ್ದಾನೆ. ಅಂದರೆ ಒಳ್ಳೆಯ ಹಠವನ್ನು ಶಾಸ್ತ್ರ ಕೊಂಡಾಡುತ್ತೆ ಅಂತ ಹೇಳ್ತಾನೆ. ಕೆಟ್ಟ ಹಠಗಳನ್ನು ಶಾಸ್ತ್ರ ಮೆಚ್ಚೋದಿಲ್ಲ, ಒಳ್ಳೆ ಹಠಗಳನ್ನು ಮೆಚ್ಚುತ್ತಾನೆ. ಭಲೇ ಅಂತ ಹೊಗಳುತ್ತಾ ಅಶೋಚ್ಯಾನನ್ವಶೋಚಸ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಶೋಕಕ್ಕೇನು ಕಾರಣ ವಿಶ್ಲೇಷಣೆ ಮಾಡುವಂಥ ಪರಮಾತ್ಮ ಹೊರಟು ಭಗವಂತನ ನಿತ್ಯತ್ವವನ್ನು, ಜೀವರ ನಿತ್ಯತ್ವವನ್ನು ಹೇಳ್ತಾನೆ. ಜೀವರು ನಿತ್ಯವೇ ನಿತ್ಯ, ದೇಹ ಅನಿತ್ಯವೇ ಅನಿತ್ಯ. ಏನು ಮಾಡಿದ್ರು ಜೀವ ಸಾಯೋದಿಲ್ಲ, ಏನು ಮಾಡಿದ್ರು ದೇಹ ಉಳಿಯೋದೂ ಇಲ್ಲ. ದೇಹ ಹೋಗಲೇಬೇಕು, ಜೀವ ಉಳಿದೇ ಉಳಿತಾನೆ. ಅಂದಮೇಲೆ ಅಳಿಯುವ ದೇಹಕ್ಕೆ ಅತ್ತೇನು ಪ್ರಯೋಜನ? ಇದು ಮೊದಲ ಪ್ರಶ್ನೆ. ಎಂದೂ ಅಳಿತಕ್ಕಂಥ ದೇಹಕ್ಕೆ ಅತ್ತು ಪ್ರಯೋಜನ ಇಲ್ಲ. ಎಂದೂ ಅಳಿಯದ ಜೀವನ ಬಗ್ಗೆ ಅಳೋ ಕಾರಣನೇ ಇಲ್ಲ. ಅಳಿಯದ ಜೀವನ ಬಗ್ಗೆ ಅಳಬೇಕಾಗಿಲ್ಲ, ಅಳಿಯುವ ದೇಹದ ಬಗ್ಗೆ ಅಳಬೇಕಾಗಿಲ್ಲ. ಅರ್ಜುನಿಗೆ ಒಗಟಾಯ್ತದ್ದು ಅದೇನಿದು ಆಶ್ಚರ್ಯ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಹೌದು ಅರ್ಜುನ, ಜೀವನಿಗೆ ಸಾವೇ ಇಲ್ಲ, ಜೀವನಿಗೆ ಸಾವೇ ಇಲ್ಲ. ನಾ ಸತ್ತ ಸತ್ತ ಅಂತ ಕರಿತೇವಲ್ಲ, ಅದು ತಪ್ಪು ಕಲ್ಪನೆಯಲ್ಲಿ ಕರಿತೇವೆ ಹೊರತು ಜೀವನಿಗೆ ಸಾವಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ಬೇರೆ ಊರಿಗೆ ಹೋದ ಕಾಲಕ್ಕೆ ಅವನಿದ್ದಾನೆ, ಈ ಊರಲ್ಲಿಲ್ಲ ಅಷ್ಟೇನು. ಅವನಿಲ್ಲ ಆದರೆ ಎಲ್ಲೂ ಇಲ್ಲ ಅಲ್ಲ, ಬೇರೆ ಕಡೆ ಇದ್ದೇ ಇದ್ದಾನೆ. ನಮಗೆ ಕಣ್ಣಿ ಕಾಣದೆ ಹೋದರೂ ಇದ್ದೇ ಇದ್ದಾನೆ. ಅದೇ ರೀತಿಯಲ್ಲಿ ಜೀವ ಎಷ್ಟು ದಿನ ಮಕ್ಕಳು ಊರಿಗೆ ಹೋಗಿಬಿಟ್ಟಿರ್ತಾರೆ, ತೋರಿಸಿದ್ರೆ ಇಲ್ಲ ಅಂತಾರೆ. ಎಲ್ಲ ಇದ್ದಾರೆ ಬೇರೆ ಕಡೆ ಇದ್ದಾರೆ. ನಿಮ್ಗೆ ಯಾಕೆ ಗೊತ್ತು ಅಂದ್ರೆ ನನಗೆ ಗೊತ್ತು, ನಾನೇ ಕಳಿಸಿ ಬಂದಿದ್ದೇನೆ ಊರಿಗೆ ಹೋಗಿಬಿಟ್ಟು. ಇಲ್ಲಿ ತೋರ್ಸಕ್ಕೆ ಬರೋದಿಲ್ಲ, ಇರೋದು ಗ್ಯಾರಂಟಿ ಅವನು. ಅದೇ ರೀತಿ ನೀವು ಬಿಟ್ಟು ಹೋದ ಜೀವ ಇದ್ದೇ ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣದಲ್ಲೇ ಹೊರತು ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಹಾಗಿದ್ದರೆ ಅವನಿರೋದಕ್ಕೆ ಏನು ಕಾರಣ ಅಂದರೆ, ಜೀವ ಸ್ವಭಾವತಃ ಅನಾದಿ, ಭಗವಂತ ಅದನ್ನು ಕಾಪಾಡ್ತಾ ಇದ್ದಾನೆ. ಅನಾದಿತ್ವವನ್ನು ಭಗವಂತ ಕಾಪಾಡ್ತಾ ಇದ್ದಾನೆ. ಆದ್ದರಿಂದ ಅಷ್ಟು ಪ್ರಯೋಜನ ಇಲ್ಲ. ಯಾರಿಗೆ ತಿಳುವಳಿಕೆ ಇಲ್ಲ ಅವರು ಅಳುತ್ತಾರೆ, ತಿಳುವಳಿಕೆ ಇದ್ದವರು ಅಳೋದಿಲ್ಲ. ಇದು ಲೋಕದಲ್ಲಿ ಸ್ಪಷ್ಟ ಉತ್ತರ ಇದೆ. ಯಾರು ಅಳ್ತಾ ಇದ್ದರೆ ತಿಳುವಳಿಕೆ ತಕ್ಷಣ ಹೇಳ್ತಾರೆ, ಅಳಬೇಡ ಬಿಡು, ಹಾಗೆಲ್ಲ ಇನ್ನೂ ಹತ್ರ ದಡ್ಡ ಅಂತ ಹೇಳ್ತಾರೆ ತಕ್ಷಣ. ದಡ್ಡ ಅಳ್ಕೊಡೋದು ಹಾಗೆಲ್ಲ, ತಿಳುವಳಿಕೆ ಇದ್ದವನು ಎಂದೂ ಅಳೋದಿಲ್ಲ. ಅದಕ್ಕೆ ತಿಳುವಳಿಕೆ ಪಡೆಯಬೇಕು ಅನ್ನೋದು ಅದಕ್ಕೇನು. ಜ್ಞಾನೇನ ಅಮೃತಿ ಭವತಿ, ಜ್ಞಾನದಿಂದ ತಿಳುವಳಿಕೆಯಿಂದ ಮನುಷ್ಯ ಆನಂದದ ಸ್ಥಿತಿಯನ್ನು ತಲುಪ್ತಾರೆ. ಅಜ್ಞಾನದಲ್ಲಿ ದುಃಖ ಇದೆ, ಜ್ಞಾನದಲ್ಲಿ ಸುಖ ಇದೆ, ಇದು ಶಾಸ್ತ್ರ. ಅಜ್ಞಾನದಲ್ಲಿ ದುಃಖ ಇದೆ, ಜ್ಞಾನದಲ್ಲಿ ಸುಖ ಇದೆ. ನಮಗಾಗಲ್ಲ, ಅಜ್ಞಾನದಲ್ಲೇ ಸುಖ ಇದೆ ಅಂತ ತಿಳ್ಕೊಂಡಿದ್ದೇವೆ. ಏನು ಕೇಳಬೇಕಾಗಿಲ್ಲ, ಅವ್ರು ಕೇಳಿದ್ರೆ ಮಾಡಬೇಕಾಗತ್ತೆ ಬಿಡಿ. ಯಾತಕ್ಕೆ ದೊಡ್ಡ ವಿದ್ಯಾರ್ಥಿ ಹಾಗೇನೆ, ನಾಳೆ ಕ್ಲಾಸ್ ಇದೆ ಸಾರ್ ಅಂತ ಕೇಳೋದಿಲ್ಲ ಅವನು. ಅದ ಇದೆ ಅಂದ್ರೆ ಪಜೀಟಿ ಆಗುತ್ತೆ ಅವನಿಗೆ, ತಾ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಹೋಗ್ಬಿಡ್ತಾನೆ ತಾನೇನೆ. ಆಮೇಲೆ ಕೇಳೋ, ಇವನು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಸಾರ್ ಗೊತ್ತವನಿಗೆ, ಕೇಳಿದ್ರೆ ಹೇಳ್ತಿದ್ರು ಅಂತೇಳಿ ಅವಾರ್ಡಿಂಗ್ ಟ್ಯಾಕ್ಟಿಕ್ಸ್ ಅದು. ಅವನು ಇವತ್ತು ದೊಡ್ಡ ವಿದ್ಯಾರ್ಥಿ ಕ್ಲಾಸನ್ನು ಹೇಗೆ ಅವಾಯ್ಡ್ ಮಾಡ್ತಾನೋ, ಹೇಳಬಲ್ಲ ಮಿಸ್ಟರ್ ಎದುರಿಗಿದ್ರು ಕೇಳದೆ ಅವಾರ್ಡ್ ಮಾಡಿಬಿಡ್ತಾನೆ. ಇವತ್ತು ಲೋಕದ ಸ್ಥಿತಿ ಹಾಗೆ, ಹೇಳ್ತಕ್ಕಂಥ ಜನ ಇದ್ದರೂ ಕೂಡ ಓದಲೇಬೇಕಾದ ಪುಸ್ತಕಗಳಿದ್ದರೂ ಸಹ ಜನ ಉಪಯೋಗ ಮಾಡಿಕೊಳ್ಳದೆ ಹೋಗೋದು ದುರಂತ. ಬರೋದು ಒಳ್ಳೆ ವಿದ್ಯಾರ್ಥಿ ಹಾಗಲ್ಲ, ಅವನ ಕ್ಲಾಸಿಗೆ ಬಂದಿರೋದಿಲ್ಲ, ಮನೆಯಲ್ಲಿರ್ತಾನೆ, ಹೇಗೋ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊತಾನೆ ನಾಳೆ ಕ್ಲಾಸಿಗೆ ಇಲ್ಲ ಅಂತ ಹೇಳ್ತಾನೆ. ಎದುರಿಗಿದ್ದು ಕೇಳದೆ ಹೋದ ಇವನೆಯಲ್ಲಿ ಮನೆಯಲ್ಲೋ ಬೇರೆ ಊರಲ್ಲೋ ಇದ್ದ ಅವನು ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ನಾಳೆ ಕ್ಲಾಸ್ ಇದೆಯಾ ಹಾಗೆ ಬಂದೇ ಬರ್ತೇನೆ ಅಂತ ಅವನ ಸ್ಥಿತಿ ಹೇಗಿರುತ್ತೆ? ಇವತ್ತು ಅರ್ಜುನ ಮಾತ್ರ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಕೊಡ್ತಕ್ಕಂಥ ಸಂದೇಶ, ಭಗವಂತನ ಸಂದೇಶ ಇದು. ಯಾವ ಕಾಲಕ್ಕೂ ತಿಳುವಳಿಕೆಯಲ್ಲಿ ಸುಖ ಇರೋದರಿಂದ ನಾವು ಜ್ಞಾನಕ್ಕೆ ಪ್ರಯತ್ನ ಪಡಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಮುಂದೆ ಆ ಶ್ಲೋಕ ಬಂದೇ ಬರುತ್ತೆ, 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದು ಜ್ಞಾನದ ಮಹಾತ್ಮವನ್ನು ಪರಮಾತ್ಮ ಒತ್ತಿ ಹೇಳ್ತಾನೆ. ಜ್ಞಾನ ಅಂದರೆ ಯಾವುದೋ ಜ್ಞಾನ ಅಲ್ಲ, ಭಗವಂತನ ಜ್ಞಾನವೇ ಜ್ಞಾನ, ಭಗವತ್ ತತ್ವ ಜ್ಞಾನವೇ ಜ್ಞಾನ. ಇಲ್ಲಿ ನಾವು ತುಂಬ ತಪ್ಪು ತಿಳ್ಕೊಂಡ್ರೆ ಅಲ್ಲೇನೆ, ಏನೋ ತಿಳ್ಕೊಂಡ್ರೆ ಜ್ಞಾನಿಗಳಾಗಿಬಿಡ್ತೇವೇನು, ಆಗೋದಿಲ್ಲ. ಇವತ್ತು ಟೆಕ್ಸ್ಟ್ ಬುಕ್ ಓದಿದರೆ ಮಾತ್ರ ಜ್ಞಾನ ಹೊರತು ಕಥೆ ಕಾದಂಬರಿಯ ಜ್ಞಾನ ಜ್ಞಾನ ಅಲ್ಲ, ಟೆಕ್ಸ್ಟ್ ಬುಕ್ಕಿನ ಜ್ಞಾನ ಜ್ಞಾನ. ಅದೇ ರೀತಿ ವಿದ್ಯಾರ್ಥಿ ಪರೀಕ್ಷೆ ಪಾಸ್ ಆಗಬೇಕು ಟೆಕ್ಸ್ಟ್ ಬುಕ್ಗಳು ಪ್ರಶ್ನೆ ಕೇಳ್ತಾರೆ ಹೊರತು ಬೇರೆ ಪ್ರಶ್ನೆ ಅಲ್ಲ. ಅದಕ್ಕೆ ಇವತ್ತಿನ ಪಠ್ಯಗ್ರಂಥ ಯಾವುದು ಅಂದರೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾಜ್ಞಃ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶುತ್ವಾಪೇನಂ ವೇದ ನಚೈವ ಕಶ್ಚಿತ್. ಅತ್ಯಾಶ್ಚರ್ಯ ವಸ್ತುವಿನ ಬಗ್ಗೆ ತಿಳ್ಕೊಂಡಾಗ ಗ್ರೇಟ್ ಅಂತ ಕರೀತಾರೆ. ಅತ್ಯಾಶ್ಚರ್ಯಕರವಾದ ವಸ್ತು ಯಾವುದು ಅಂದರೆ ಪರಮಾತ್ಮ. ಅವನಷ್ಟು ಆಶ್ಚರ್ಯಕರ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಜಗತ್ತು ಎಷ್ಟು ಆಶ್ಚರ್ಯ ಅಂತ ಜನ ಕರೀತಾರೋ, ಜಗತ್ತು ಎಷ್ಟು ಆಶ್ಚರ್ಯ. ಹೌದು, ಜಗತ್ತು ಆಶ್ಚರ್ಯ ತಪ್ಪಲ್ಲ, ಇಂಥ ಆಶ್ಚರ್ಯ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು? ಅವನು. ಅವನೆಷ್ಟು ಆಶ್ಚರ್ಯಕರ ಆಗಿ ಲೆಕ್ಕ ಹಾಕಿ ನೋಡೋಣಂತೆ. ಈ ಆಶ್ಚರ್ಯ ಜಗತ್ತಿಗೆ ಜನ್ಮ ಕೊಟ್ಟವನೇ ಭಗವಂತ, ಜನ್ಮಾದ್ಯಶ್ಯ ಯತಃ. ಆದ್ದರಿಂದ ಭಗವಂತ ಅತ್ಯಾಶ್ಚರ್ಯತಮ, ಆಶ್ಚರ್ಯಗಳಲ್ಲೂ ಆಶ್ಚರ್ಯ ಅಂದರೆ ಭಗವಂತ. ಅವನ ಬಗ್ಗೆ ನಾವು ಗಮನ ಕೊಟ್ಟರೆ ಅದು ನಿಜವಾದ ತತ್ವಜ್ಞಾನ ಅರ್ಜುನ. ಅವನ ಬಗ್ಗೆ ತಿಳ್ಕೊಳ್ಬೇಕು. ಅದು ತಾರಕ, ನಮಗೆ ಅದು ತಾರಕ ಅಂತ ಹೇಳಿ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತಾನೆ. ಜೀವನೇ ನಿತ್ಯ ಅಂದರೆ ಪರಮಾತ್ಮ ನಿತ್ಯ ಅಂತ ಹೇಳಬೇಕಾಗಿಲ್ಲ. ಜೀವ ಅಜ್ಞಾನಿ ಭಗವಂತ ಸರ್ವಜ್ಞ, ಜೀವ ಅಲ್ಪಜ್ಞ ಭಗವಂತ ಸರ್ವಜ್ಞ, ಜೀವ ಅಸ್ವತಂತ್ರ ಭಗವಂತ ಸ್ವತಂತ್ರ. ಎಲ್ಲ ತಿಳುವಳಿಕೆಯನ್ನೆಲ್ಲ ಸೂಚನೆ ಮಾಡ್ತಾ ಹೋಗ್ತಾನೆ. ಮುಂದೆ ವಿಸ್ತಾರವಾಗಿ ಹೇಳ್ತಾನೆ ಭಗವಂತ, ಸೂಚನೆ ಮಾಡ್ತಾ ಬರ್ತಾನೆ. ಮಾಡಿ ಅರ್ಜುನ ಹೇಳ್ತಾನೆ, ನೋಡು ಅರ್ಜುನ, ಏಷ ಆತೆ ಅಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇತ್ವ ಮಾಂ ಶೃಣು. ಇಷ್ಟೊತ್ತು ಜ್ಞಾನದ ಬಗ್ಗೆ ಹೇಳಿದೆ, ಇನ್ನು ಜ್ಞಾನಪ್ರಾಪ್ತಿಯ ಉಪಾಯದ ಬಗ್ಗೆ ಹೇಳ್ತೇನೆ ಕೇಳು ಅಂತ ಹೇಳಿ ಕರ್ಮಯೋಗವನ್ನು ಹೇಳ್ತಾ ಇದ್ದಾನೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮಣ್ಯೇವ ಅಧಿಕಾರ ಹಾತೆ, ನಿನಗೆ ಕರ್ತವ್ಯ ಕರ್ಮದಲ್ಲೇ ಅಧಿಕಾರ. ಇದು ಪ್ರತಿಯೊಬ್ಬರು ಮತ್ತೆ ಮತ್ತೆ ಚಿಂತಿಸಬೇಕಾದ ಮಾತು. ಕರ್ತವ್ಯವನ್ನು ಬಿಟ್ಟು ಜ್ಞಾನವನ್ನು ಪಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕರ್ತವ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕರ್ತವ್ಯ ಅನ್ನೋ ಹೆಸರೇ ಹಾಗೆ, ಕರ್ತವ್ಯ ಮಾಡಲೇಬೇಕು ಅಂತ ಅರ್ಥ. ಆ ವರ್ಡ್ ಇದೆಯಲ್ಲ, ವರ್ಡ್ ಡೆಫಿನೇಷನ್ ಕೂಡ ಆಗಿಬಿಟ್ಟಿದೆ ಅದಕ್ಕೆ. ಕರ್ತವ್ಯ ಅಂದರೆ ಕರ್ತುಂ ಯೋಗ್ಯಂ ಕರ ಕಾರ್ಯಂ, ಅದು ಮಾಡಲೇಬೇಕು ಅಂದರೆ ಮಾಡಲೇಬೇಕು. ಬೇರೆ ಆಲ್ಟರ್ನೇಟಿವ್ ಡ್ಯೂಟಿ ಅಂತ ಹೇಳ್ತೇವಲ್ಲ, ಹಾಗೆ ಅದು ಮಾಡಲೇಬೇಕು ಅರ್ಜುನ. ಇದರ ಪ್ರಯೋಜನ ಇಲ್ಲ, ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿದರು. ಈ ಮುಂದೆ ಮೂರನೇ ಅಧ್ಯಾಯಕ್ಕೆ ಒಳ್ಳೆಯ ಪೀಠಕ್ಕೆ ಸಿಕ್ಕೋದು ಈಗಲೇನೆ, ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿ ಭಗವಂತ ಹೇಳಿದೆ. ನಾವು ಆಯಿತು ಕರ್ಮ ಮಾಡ್ತೇವೆ, ಸಿದ್ಧರಾಗಿ ಬಿಡ್ತೇವೆ. ಹಾಗೆ ಭಗವಂತ ಮುಂದೆ ಹೇಳ್ತಾನೆ, ದೂರೇನ ಶವರಂ ಕರ್ಮ ಬುದ್ಧಿಯೋಗ ಧನಂಜಯ. ಮುಂದಿನ ಮಾತು, ಮುಂದೆ ಹೋಗಿ ನಿರ್ನಾಶಕ ಹೋದ ತಕ್ಷಣ ಅರ್ಜುನ ನೋಡಿ ಹೇಳ್ತೇನೆ ಕೇಳು. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ. ಈ ಜ್ಞಾನಯೋಗಕ್ಕಿಂತ ಕರ್ಮ ತುಂಬ ಕಡಿಮೆ ಅಂತ ಭಗವಂತ ಹೇಳಿಬಿಡ್ತಾನೆ. ಸರಿಯಾಗಿ ಫಾಲೋ ಮಾಡಬೇಕಾದನೀಗ ಮೂರೇ ಅಧ್ಯಾಯ ಶುರುವಾಗದೆ ಪ್ರಶ್ನೆ ಇಲ್ಲ. ನೀನು ಕರ್ಮವನ್ನೇ ಮಾಡಬೇಕು ಅಂತ ಭಗವಂತ ಹೇಳಿದವನು. ಜೊತೆಗೆ ಮಾತೇ ಸಂಗೋಸ್ತ ಕರ್ಮಣಿ, ಕರ್ಮವನ್ನು ಮಾಡದೇ ಇರೋದಕ್ಕೆ ಮನಸ್ಸು ಹಾಕಬೇಡ, ಮತ್ತೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅರ್ಜುನ ಸ್ವಲ್ಪ ಜ್ಞಾಪಕ ಇಟ್ಕೋ. ದೂರೇಣ ಹಿ ಅವರಂ ಕರ್ಮ, ಕರ್ಮ ತುಂಬ ಕಡಿಮೆಯಾದದ್ದು, ಜ್ಞಾನ ಭಾರಿ ದೊಡ್ಡದು. ಬುದ್ಧವು ಶರಣಮನ್ವಿಚ್ಛ ಕೃಪಣ ಪರಹೇತವ. ಬುದ್ಧವು ಶರಣಮನ್ವಿಚ್ಛ, ಜ್ಞಾನದಲ್ಲಿ ನೀನು ಮನಸ್ಸು ಮಾಡು, ಜ್ಞಾನಕ್ಕೆ ಪ್ರಯತ್ನ ಪಡು ಅಂತ ಹೇಳ್ತಾರೆ. ಈಗ ಗೊಂದಲ ಪ್ರಾರಂಭ ಆಗತ್ತೆ. ಕರ್ಮವನ್ನೇ ಮಾಡು ಅಂತ ಹೇಳೋದು, ಕರ್ಮ ಭಾರಿ ಕಡಿಮೆ ಅನ್ನೋದು, ಜ್ಞಾನದಲ್ಲಿ ಮನಸ್ಸು ಹಾಕು ಅನ್ನೋದು, ಒಂದಕ್ಕೂ ಹೊಂದಾಣಿಕೆ ಕಂಡಾಗೆ ಕಾಣೋದಿಲ್ಲ. ನಮಗೆ ಅರ್ಜುನ ಹೇಳಿದಾಗಲೇ ಗೊತ್ತಾಗಬೇಕಂದ್ರೆ, ಇಲ್ಲದ್ರೂ ನಮಗೆಲ್ಲ ಸಾಲವಾದ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೀಗ, ಆ ಪ್ರಶ್ನೆಯಿಂದನೇ ಮೂರನೇ ಅಧ್ಯಾಯ ಪ್ರಾರಂಭ. ಕೃಷ್ಣ ನೀನು ಹೇಳಿದ್ದೇನೀಗ, ಏನು ಹೇಳ್ತಾ ಇದ್ದಿ? ಜಾಯಸಿ ಅರ್ಜುನ ಉವಾಚ ಅಂತ ಪ್ರಾರಂಭವಾಗ್ತಾ ಇದೆ. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನು ಯಾಮ್. ಎಷ್ಟು ಒಳ್ಳೆಯ ಪ್ರಶ್ನೆ ಅರ್ಜುನ ಕೇಳಿ. ಜಾಯಸಿ ಚೇತ್ ಕರ್ಮಣಹಾತೆ ಮತಾ ಬುದ್ಧಿ ಜನಾರ್ದನ ಜನಾರ್ದನ ತೇ ಬುದ್ಧಿ, ನಿನ್ನ ಬುದ್ಧಿ ಎನ್ನುವುದು, ನಿನ್ನ ತಿಳುವಳಿಕೆ ಎನ್ನುವುದು. ಜಾಯಸಿ ಚೇತ್ ಕರ್ಮಣಃ ಮತಾ ಬುದ್ಧಿ, ಅಂದರೆ ಕರ್ಮಣಃ ಸಕಾಶಾತ್ ಬುದ್ಧಿ ಜಾಯಸಿ ಇತಿ ತವ ಮತಾ ಚೇತ್. ಕರ್ಮಕ್ಕಿಂತ ಜ್ಞಾನ ದೊಡ್ಡದು ನಿನ್ನ ಅಭಿಪ್ರಾಯ ಹಾಗಿದ್ರೆ ಹೌದು ಅಂತ ಕಾಣಿಸ್ತಾ ಇದೆ. ಬುದ್ಧವು ಶರಣಮನ್ವಿಚ್ಛ ಅಂತ ಹೇಳ್ತೀಯ, ದೂರೇಣ ಹಿ ಅವರಂ ಕರ್ಮ ಅಂತ ಹೇಳ್ತೀಯ. ಬರೀ ಕರ್ಮ ಅವರಂ ಅಂದ್ರಲ್ಲ, ತುಂಬ ಕಡಿಮೆ ಅಂತ ಹೇಳ್ತೀಯ. ಮತ್ತೆ ದೂರೇಣ ಹಿ ಅವರಂ, ಕರ್ಮ ತುಂಬ ಕಡಿಮೆ, ಜ್ಞಾನ ತುಂಬ ಶ್ರೇಷ್ಠ, ಜ್ಞಾನಕ್ಕೆ ಮನಸ್ಸು ಕೊಡು ಅಂತ ಹೇಳ್ತೀಯ. ಆದರೆ ಹೇಳಿ ಕರ್ಮ ಮಾಡುವಂತ ಉಪದೇಶ ಮಾಡ್ತೀಯ. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ, ಬುದ್ಧಿಯೋಗಾತ್ ಧನಂಜಯ, ಬುದ್ಧಿಯೋಗಕ್ಕಿಂತ ಕರ್ಮ ಕಡಿಮೆ. ಇಲ್ಲಿ ಹೇಳ್ತಿ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ. ಈಗ ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತಾಗಿದ್ದರೆ ನೀ ಹೇಳಬೇಕು ನನಗಾಗ, ಜ್ಞಾನ ಕಾರ್ಯ ಮಾಡು, ಜ್ಞಾನ ಕಾರ್ಯ ಮಾಡು ಅಂತ ಹೇಳಬೇಕು. ಕರ್ಮಣ್ಯ ವಾಧಿಕಾರ ಯಾಕೆ ಹೇಳ್ತೀಯ? ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ತತ್ ಆವಂತೇನೊಳಗೆ ಕೇಶವ, ಕೇಶವನೇ ಮಾಂ ನನ್ನನ್ನು, ಘೋರೇ ಕರ್ಮಣಿ ಕಿಂ ನಿಯೋಜಯಸಿ, ಈ ಘೋರವಾದ ಕರ್ಮದಲ್ಲಿ ಯಾತಕ್ಕೆ ತೊಡಸ್ತಾ ಇದ್ದೀಯ, ಈ ಘೋರವಾದ ಕರ್ಮದಲ್ಲಿ ಯಾತಕ್ಕೆ ತೊಡಸ್ತಾ ಇದ್ದೀಯಾ? ನೀ ಕರ್ಮ ಬಿಡು ಅಂತ ಹೇಳಬೇಕೇ ಹೊರತು ಕರ್ಮ ಮಾಡುವಂತ ಯಾಕೆ ಹೇಳ್ತೀಯ? ಕರ್ಮ ಕಡಿಮೆ, ಅಂಗಡಿಗೆ ಹೋಗಿರೋದು ಒಬ್ಬ ತೋರಿಸ್ತಾ ಬರ್ತಾನೆ, ನೋಡಿ ಎರಡು ವೆರೈಟಿ ವಸ್ತುಗಳಿವೆ, ಇದು ತುಂಬ ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ತೀರ ಲೋ ಕ್ವಾಲಿಟಿ ಇದು, ನೀವು ಇದನ್ನೇ ತಗೊಳ್ಳಿ ಅಂದರೆ ನೀವು ಲೋ ಕ್ವಾಲಿಟಿ ಮನುಷ್ಯ ಅಂತ ಹೇಳಿದಾಗುತ್ತೋ ಇಲ್ಲ? ಲೋ ಕ್ವಾಲಿಟಿ ಪದಾರ್ಥ ಅಂತ ಕರೆಯೋದು ತುಂಬ ಲೋ ಸಾರ್ ಅಂತ ಹೇಳೋದು, ತುಂಬ ಲೋ ಕ್ವಾಲಿಟಿ ಇದು, ಪಟ್ಟ ಇನ್ನೇ ತೊಗೊಂಬಿಡಿ ನೀವೀಗ ಅಂತ ಕೇಳಿದರೆ ನಿಮ್ಮ ಹಣೆಬಾರಿಗೆ ಇದೇ ಸಾಕು ಅಂತ ಹೇಳಿದಾಗುತ್ತೋ ಇಲ್ಲೋ? ಬೈದಾಗೋದಿಲ್ಲ ಈಗ, ಇದು ನ್ಯಾಯನ ಅಂತ ಅರ್ಜುನ ಕೇಳುತ್ತಾನೆ. ಇಲ್ಲಿ ನಿಜವಾದ ಚಿಂತನೆ, ಇಲ್ಲಿ ದೊಡ್ಡ ತಾತ್ವಿಕ ಸಮಸ್ಯೆ ಇದು. ಈ ಕರ್ಮಜ್ಞಾನಗಳ ಒಂದು ನೀತಿಗಳನ್ನು ಹೇಗೆ ಶಾಸ್ತ್ರ ಅಕಾಮಿಡೇಟ್ ಮಾಡುತ್ತೆ ಅಂತ ಗುರುತಿಸಲಿಕ್ಕೆ ತುಂಬ ದಿನಕ್ಕಾಗಲೇ ಇಲ್ಲ. ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಜಾಯಸಿ ಕೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಅದು ತುಂಬ ದಿನ ಅರ್ಥ ಬರೆದಿದ್ದು ಇಷ್ಟೇ, ಈ ಘೋರವಾದ ಕರ್ಮದಲ್ಲಿ ಯಾತಕ್ಕೆ ನಾನು ತೊಡಗಿಸ್ತಾ ಇದ್ದೀಯಾ ಇಷ್ಟೇ ಬರೆದಿದ್ದು. ಆಚಾರ್ಯ ಬರೀತಾರೆ ಹಾಗಲ್ಲ, ಅದಕ್ಕೆ ಎರಡು ಪ್ರಶ್ನೆ ಇದೆ ಅರ್ಜುನ ಪ್ರಶ್ನೆ ಅಂತ ಹೇಳ್ತಾರೆ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾ ಇಲ್ಲ, ಈಗ ಎರಡು ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಪ್ರಶ್ನೆ ಏನು ಅಂದರೆ, ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತಾದರೆ ಕಡಿಮೆಯಾದ ಕರ್ಮದಲ್ಲಿ ನಾನು ಯಾತಕ್ಕೆ ತೊಡಗಿಸ್ತೀಯಾ? ಇದು ಒಂದು ಪ್ರಶ್ನೆ ಇದೆ. ಕರ್ಮ ಮಾಡು ಅಂತ ಹೇಳೋದೇ ಸರಿಯಲ್ಲ, ಮೊದಲು ಬಿಟ್ಟುಬಿಡಬೇಕಾಗ, ಅದು ಬರೀ ಕರ್ಮ ಮಾಡು ಅಂತ ಹೇಳ್ತಿದ್ದೀಯ ನೀನೀಗ. ತಸ್ಮಾತ್ ಯುದ್ಧಸ್ವ ಭಾರತ, ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡು ಅಂತ ಹೇಳ್ತೀಯ. ಯುದ್ಧ ಎಂಥದ್ದು ಗೊತ್ತಾ? ಘೋರ ಕರ್ಮ ಅದು, ಅದನ್ನು ಬೇರೆ ಮಾಡುವಂತಿಲ್ಲ, ಏನು ಮಾಡಬೇಕು ಹೇಳಿ ನೋಡೋಣಂತೆ. ಈಗ ಎರಡು ಪ್ರಶ್ನೆ ಇದೆ ಅಂತ ಆಚಾರ್ಯ ಹೇಳ್ತಾರೆ. ಎಷ್ಟು ಅಪೂರ್ವ ಇದು, ಅದು ಆಚಾರ್ಯಗಿಂತ ಮೊದಲು ಎರಡು ಪ್ರಶ್ನೆ ಇದೆ ಅಂತ ಯಾರೂ ಗುರುತಿಸಿರಲಿಲ್ಲ, ಒಂದೇ ಪ್ರಶ್ನೆಯಿಂದ ತಿಳ್ಕೊಂಡಿದ್ರು. ಅದು ಎರಡು ಪ್ರಶ್ನೆಯಾಗಿಬಿಟ್ಟಿದೆ. ಕರ್ಮದಲ್ಲಿ ತೊಡಸೋದೇ ಮೊದಲು ಆಶ್ಚರ್ಯ, ಇಂಥ ಕರ್ಮದಲ್ಲಿ ತೊಡಸೋದ ಮೊದಲು ಇಂಥ ಕೆಟ್ಟ ಕರ್ಮದ ಯುದ್ಧ ಮಾಡು ಅಂತ ಹೇಳ್ತೀಯ ಅಂದ್ರೆ ಏನು ಮಾಡಬೇಡ ಅಂತ ಹೇಳೋದು ಬಿಟ್ಟುಬಿಟ್ಟು ಸಾಮಾನ್ಯ ಕೆಲಸ ಮಾಡು ಅಂದ್ರೆ ಯಾಕಯ್ಯ ಅಂತ ಕೇಳ್ತಿದ್ದೆ, ಇಂಥ ಕೆಲಸ ಮಾಡು ಅಂತ ಹೇಳ್ತೀಯ, ಯುದ್ಧ ಮಾಡು ಅಂತ ಹೇಳ್ತೀಯ, ಇದು ಯಾತಕ್ಕೆ ಅಂತ ಪ್ರಶ್ನೆ. ಈಗ ಅರ್ಜುನನ ಮನಸ್ಸು ಏನು ಅಂತ ನಮಗೆ ಅರ್ಥವಾಗುತ್ತೆ. ಆಗ ರಮಣಿಸುತ್ತೆ, ಹೌದು ಹೌದು, ಇದು ಸರಿಯಾದ ಪ್ರಶ್ನೆ, ಇದು ಅರ್ಜುನ ಕೇಳಿದ ಸರಿಯಾದ ಪ್ರಶ್ನೆ, ನಮ್ಮ ಪ್ರಶ್ನೆನೂ ಇದೆಯೇ ಅಂತ ಅನ್ಕೊಂಡ್ಬಿಡ್ತೇವ. ದೊಡ್ಡವರು ಕೇಳಿದ ಪ್ರಶ್ನೆಯ ರೀತಿ ಇದು, ಅವರು ಕೇಳಿದಾಗ ನಮಗೆ ಯಾವುದು ನಮಗೂ ಸರಿ ಅನಿಸುತ್ತಲ್ಲ ಪ್ರಶ್ನೆ, ಅದು ಕೇಳಬೇಕಾದ ಪ್ರಶ್ನೆ. ಯಾವುದು ನಮಗೆ ಏನೇನು ಪ್ರಶ್ನೆ ಕೇಳ್ತಾನೆ ಅಂತ ಅನಿಸಿಬಿಟ್ರೆ ದೊಡ್ಡವರು ಉತ್ತರ ಕೊಡೋ ಪ್ರಶ್ನೆ ತಿಂದು ಬರೋದೇ ಇಲ್ಲ. ಸರಿಯಾದ ಪ್ರಶ್ನೆ ಕೇಳಿದ. ಕರ್ಮಕ್ಕಿಂತ ಜ್ಞಾನ ದೊಡ್ಡದಾದರೆ ಜ್ಞಾನದಲ್ಲೇ ತೊಡಗಿಸಬೇಕಾಗಿತ್ತೇ ಹೊರತು ಕರ್ಮದಲ್ಲಿ ಯಾತಕ್ಕೆ ತೊಡಸ್ತೀಯ? ಅಲ್ಲೂ ಬರೀ ಕರ್ಮ ಮಾಡು ಅಂತ ಹೇಳಿಲ್ಲ, ಒತ್ತು ಹೇಳ್ತಾನೆ ಮತ್ತೆ. ಕರ್ಮಣೀಯವ ಅಧಿಕಾರಹಾತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾ ತೇ ಸಂಘ ಅಸ್ತು ಅಕರ್ಮಣಿ. ಕರ್ಮ ಮಾಡಲೇಬೇಕು, ಕರ್ಮ ಮಾಡದೆ ಇರಲೇಬಾರದು ಅಂತ ಹೇಳಿದಾಗ ಇನ್ನು ಅಫರ್ ಮಾಡಿದಾಗಾಯ್ತು, ಅದರಿಂದ ಅಸಲ್ಟ್ ಮಾಡಿದಾಗಾಯ್ತು, ಇದು ಯಾತಕ್ಕೆ ಅಂತ ಕೇಳಿದ್ರು. ಮತ್ತೆ ಹೇಳ್ತೀಯಲ್ಲ ಯುದ್ಧವನ್ನೇ ಮಾಡು ಅರ್ಜುನ, ಅರ್ಜುನ ಒಂದು ಮಾತು ಹೇಳಿದ್ದ, ನಾನು ಭಿಕ್ಷೆ ಬಿಡ್ತೇನೆ ಅಂತ ಹೇಳಿದ್ದ ಅರ್ಜುನ. ಯುದ್ಧ ಬಿಟ್ಬಿಟ್ಟು ಭಿಕ್ಷೆಗೆ ಹೋಗ್ತೇನೆ ನಾನೀಗ. ಗುರುವಿನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭಿಕ್ಷಮಪೀಹ ಲೋಕೆ. ಭಿಕ್ಷೆ ಬೇಡ್ಕೊಂಡು ಬದುಕ್ತೀನಿ ಅಂತ ಹೇಳಿದ್ದ. ಭಿಕ್ಷೆ ಬೇಡದ ಕರ್ಮ ತಾನೆ, ಅದು ಸಾಲದೆ ಅಂತ ಕೇಳಿದ್ರೆ ಸಾಲದು ಸಾಲದು, ಯುದ್ಧನೇ ಮಾಡಬೇಕು ಅಂತ ಹೇಳ್ತೀಯಲ್ಲ, ತಪ್ಪಾಗಲಿಲ್ವೇ, ನಿನ್ನ ಪ್ರಶ್ನೆಗೆ ಹೇಗೆ ಉತ್ತರ ಈಗ ಅಂತ ಕೇಳಿದ. ಇದು ಬಹಳ ಅಪೂರ್ವ, ನಮಗೂ ಹಾಗೇನೆ. ಏನೋ ರಥಗೀತ ಮಾಡಬೇಡಿ ಅಂತ ಹೇಳಬೇಕಾಗಿತ್ತು ನ್ಯಾಯವಾಗಿ, ಏನೋ ಮಾಡಿ ಅಂತ ಹೇಳ್ತೀರಿ ಹೋಗಲಿ, ಅದು ಏಕಾದಶಿರೇ ಮಾಡಿ ಅಂತ ಹೇಳಬೇಕಾ? ಎಂಥ ಘೋರ ವ್ರತ ಅದು, ನಮಗಿಪ್ಪ ಘೋರ ವ್ರತ ಅದು ಒಂದು, ಈಗ ಏನು ತಿನ್ನಾಗೇ ಇಲ್ಲವಲ್ಲ, ಎಷ್ಟು ಘೋರ ವ್ರತ. ಇದು ಪ್ರಸಾದದ ಹಬ್ಬ ಹೇಳಿದ್ರೆ ಯಾರು ಮಾಡಬಹುದು, ಖರ್ಚಾದರೂ ಪ್ರಸಾದ ಸಿಗುತ್ತೆ ಕೊನೆ ಪಕ್ಷ. ಇಲ್ಲೇನಿಲ್ಲ, ಪ್ರಸಾದದ ಹೆಸರು ಕೂಡ ಇಲ್ಲಲ್ಲ. ಘೋರ ಕರ್ಮ ಅಂದ್ರೆ ನಮ್ಮ ಪಾಲಿಗೆ ಅದೇನೆ, ಅದಕ್ಕಿಂತ ಘೋರ ಕರ್ಮ ಇರಲಿಕ್ಕೆ ಸಾಧ್ಯ ಇದೆ.
ಸುಮ್ಮನೆ ನಾನು ಹೇಳೋದು ಹಾಗೆ ಎಲ್ಲ ಮಾಡಿಬಿಡ್ತೀವಿ, ಅದೊಂದು ಭಾರಿ ಎಡವಟ್ಟಾಗತ್ತೆ ನಮಗೆ, ಮಾಡೋದು ಕಷ್ಟ. ಅರ್ಜುನಿಗೆ ಯುದ್ಧ ಹೇಳೋ ನಮಗೆ ಏಕಾದಶಿ ಆದಿಗಳು ಹಾಕಿ, ಯುದ್ಧ ಮಾಡಿದಾಗ ಲೆಕ್ಕ. ಅದು ಏಕಾದಶಿ ಮಾಡಿ ಗೆದ್ದರೆ ಯುದ್ಧ ಮಾಡಿದಷ್ಟೇ ಪುಣ್ಯ ಬರುತ್ತದೆ ಅಂತ ಅರ್ಥ. ಏಕಾದಶಿ ಮಾಡಿ ಗೆದ್ದರೆ ಯುದ್ಧ, ಎಲ್ಲಿ ಯುದ್ಧ ಗೊತ್ತೋ, ಒಳಗೆ ಯುದ್ಧ. ಮಾಡೋ ಅಂತ ಒಂದು ಮನಸ್ಸು, ಮಾಡಬೇಡ ಅಂತ ಒಂದು ಮನಸ್ಸು. ಇದರಲ್ಲಿ ಮಾಡೋನ್ನ ಮನಸ್ಸು ಗೆದ್ದರೆ ಪಾಂಡವರಿಗೆ ಗೆದ್ದಾಗ ಲೆಕ್ಕ, ಬಿಡೋನ್ನ ಮನಸ್ಸು ಗೆದ್ದರೆ ಕೌರವರಿಗೆ ಗೆದ್ದಾಗ ಲೆಕ್ಕ. ಅಲ್ಲಿ ಗೆದ್ದಿದ್ದು ಪಾಂಡವರೇ, ಇಲ್ಲಿ ಗೆಲ್ಲೋದು ಕೌರವರೇ, ಅದು ಭಾರಿ ವಿಶೇಷ. ನಮ್ಮ ಮನಸ್ಸೇ ಸಾಮಾನ್ಯ ಕೌರವರೇ ಗೆದ್ದು ಬಿಡ್ತಾರೆ, ನೆಕ್ಸ್ಟ್ ಟೈಮ್ ನೋಡಿದರಾಯ್ತು ಅಂತ ಹೇಳ್ಬಿಟ್ಟು ಬಿಡ್ತಾನೆ ಅಷ್ಟೇ. ಇದು ಭಾರಿ ದುರಂತ ಇದು. ಒಂದು ಇಂಥ ಕ್ರಮವನ್ನು ಮಾಡಲಿಕ್ಕೆ ಯಾತಕ್ಕಯ್ಯ ಹೇಳ್ತಿ ಅಂತ ಕೇಳಿದರೆ ಹೇಗೋ ಹಾಕಿ ಆ ಶ್ಲೋಕ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೂರನೇ ಅಧ್ಯಾಯ ಅರ್ಥ ಆಗತ್ತೆ. ಇದು ಅರ್ಜುನನ ಪ್ರಶ್ನೆಯ ಮೂಲಭೂತವಾದಂಥ ಹಿರಿಮೆಯದು. ಇಂಥ ಕರ್ಮ ಯಾತಕ್ಕೆ, ಘೋರ ಕರ್ಮ ಯಾತಕ್ಕೆ? ಆಗ ಭಗವಂತ ಹೇಳಿ ಇನ್ನೂ ಪ್ರಶ್ನೆ ಅರ್ಜುನ ಕೇಳುತ್ತಾನೆ. ಅರ್ಜುನಿಗೆ ಒಂದು ಕೃಷ್ಣನ ಬಗ್ಗೆ ತುಂಬ ಗೌರವ ಇದೆ. ಅದು ಕೃಷ್ಣ ಏನೋ ಹೇಳಿಬಿಟ್ಟ, ಅರ್ಜುನ ಅದನ್ನು ಪಾಪ ಕೃಷ್ಣ ಬಗ್ಗೆ ನೆನಪು ತಂದು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಅರ್ಜುನಿಗೆ ಪೂರ್ಣ ಗೊತ್ತಿದೆ, ಕೃಷ್ಣ ಸರಿಯಾಗೇ ಹೇಳಿದ್ದಾನೆ. ಅದರ ಬಗ್ಗೆ ಅರ್ಜುನಿಗೆ ನಿಶ್ಚಿತ, ಅದು ನಿಶ್ಚಿತ. ಆತನ ಮಾತು ಅರ್ಥ ಆಗಿಲ್ಲ, ಆದರೆ ಒಂದು ಅರ್ಥ ಆಗಿದೆ, ಕೃಷ್ಣ ಹೇಳಿ ಸರಿಯಾಗೇ ಇದೆ, ಅದು ಗೊತ್ತಾಗಿದೆ. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಇದು ದೊಡ್ಡವನು ಕೇಳಬೇಕಾದ ಪ್ರಶ್ನೆ ಹೀಗೆ, ಯಾವ ಹುಡುಗ ಮೇಷ್ಟನ ಪ್ರಶ್ನೆ ಕೇಳಬೇಕಾದ್ರೂ ಕೂಡ ನನಗೆ ಅರ್ಥ ಆಗಲಿಲ್ಲ ಸಾರ್ ಅಂತ ಕೇಳಿದರೆ ಮೇಷ್ಟ ಹೇಳ್ತಾರೆ, ಸರ್ ನಿಮಗೆ ಅರ್ಥ ಆಗಿಲ್ಲ ಸಾರ್ ಅಂದರೆ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ. ಪ್ರಶ್ನೆ ಕೇಳೋದಕ್ಕೆ ಒಂದು ರೀತಿ ಬೇಕಲ್ಲ, ದೇರ್ ಇಸ್ ಸಮ್ ಕನ್ಫ್ಯೂಷನ್ ಇನ್ ಮೈ ಮೈಂಡ್ ಸಾರ್ ಅಂತ ಕೇಳಿದರೆ ಓಕೆ, ದೇರ್ ಇಸ್ ಸಮ್ ಕನ್ಫ್ಯೂಷನ್ ಇನ್ ಯುವರ್ ಮೈಂಡ್ ಸಾರ್ ಅಂದರೆ ಪಜೀತಿ ಆಗುತ್ತೆ. ನಮ್ಮಲ್ಲಿ ಕನ್ಫ್ಯೂಷನ್ ಇದ್ದರೆ ಓಕೆ ಅಲ್ಲ, ವಿದ್ಯಾರ್ಥಿಗಳು ನಾವು, ದೇವರಲ್ಲೇ ಕನ್ಫ್ಯೂಷನ್ ಹೇಳಿಬಿಟ್ರೆ. ಸಾಮಾನ್ಯ ಮನುಷ್ಯ ಮೇಷ್ಟ್ರಗಳಲ್ಲೇ ಕನ್ಫ್ಯೂಷನ್ ಇದ್ರೂ ಹೇಳಬಾರ್ದು ನಾವು, ಇದು ಸಮಸ್ಯೆ. ಇರುತ್ತೆ ಕೆಲಸ ಇರುತ್ತೆ ಪಾಪ ಅವರಿಗೆ ಹೇಳಬಾರ್ದಾಗ. ಇನ್ನು ಇಲ್ಲದೆ ಇದ್ದು ದೇವ್ರ ಬಗ್ಗೆ ಹೇಳಿಬಿಟ್ರೆ, ಅರ್ಜುನ ಹೇಳ್ತಾನೆ ಕಷ್ಟ ನನಗೆ ಗೊತ್ತು, ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿ ಮೋಹಯಿಸಿ ಇವಮೆ ಅಂತ ಹೇಳ್ತಾನೆ. ನಿನ್ನ ಮಾತು ಹೇಗಿದೆ ಅಂದರೆ ವ್ಯಾಮಿಶ್ರವಾದ ವಾಕ್ಯ. ವ್ಯಾಮಿಶ್ರವಾದ ವಾಕ್ಯ ಏನು ಅಂದರೆ ಗೊಂದಲದ ಮಾತಷ್ಟೇ, ಗೊಂದಲ ಹುಟ್ಟಿಸ್ತಕ್ಕಂಥ ಮಾತಿನಿಂದ ನೀನು ಮೇ ಬುದ್ಧಿಂ ಮೋಹಯಸಿ ಅಲ್ಲ, ಮೋಹಯಸಿ ಇವ, ನನ್ನ ಬುದ್ಧಿಗೆ ಸ್ವಲ್ಪ ಮೋಹ ಕವಿಸಿದಾಗ ಮಾಡ್ತಾ ಇದ್ದಿ ಅಂತ ಹೇಳ್ತಾ. ಮೋಹ ಕವಿಸಾಗ ಮಾಡ್ತಾ ಇದ್ದಿ, ಮೋಹ ಕವಿಸ್ತಿದ್ದೀಯಲ್ಲ. ಮೇಷ್ಟು ಬುದ್ಧಿವಂತರಿರ್ತಾರೆ, ಹುಡುಗ ಪ್ರಶ್ನೆ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಟೈಮ್ ಎಂಥ ಪ್ರಾಬ್ಲಮ್ ಕೊಡ್ತಾನೆ ಗೊತ್ತಾ, ಸ್ವಲ್ಪ ಕನ್ಫ್ಯೂಸ್ ಮಾಡೋ ಪ್ರಾಬ್ಲಮ್ ಕೊಡ್ತಾನೆ ಮೇಷ್ಟ್, ಸ್ವಲ್ಪ ಚೇಂಜ್ ಮಾಡಿಬಿಡ್ತಾನೆ. ಹುಡುಗ ಉತ್ತರ ಬದಲು ಉತ್ತರ ಮಾಡಿಬಿಡ್ತಾನೆ, ನೋಡಿದ್ಯಾ ಮೋಸ ಹೋದಿ, ಸ್ವಲ್ಪ ನೋಡಿ ಡಿಫ್ರೆನ್ಸ್ ಇದೆ ನೋಡಿಲ್ಲಿ, ಓ ಗಮನಿಸ್ತಿಲ್ಲ ಸಾರ್ ಅಂತ ಹೇಳ್ತಾನೆ. ಅಂದರೆ ವಾಕ್ಯ ಹೇಗಿದೆ ಅಂದರೆ ಅದೇ ರೀತಿ ಕಾಣುತ್ತೆ ಪ್ರಾಬ್ಲಮ್, ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಮೇಷ್ಟ್ ಯಾಕೆ ಮಾಡ್ತಾನೆ ಗೊತ್ತಾಯ್ದನಾ, ಮೇಷ್ಟ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಯಾಕೆಂದರೆ ಹುಡುಗನಿಗೆ ತಿಳುವಳಿಕೆ ಹೆಚ್ಚಿದೆ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಸೀದಾ ಸಾದಾ ಪ್ರಶ್ನೆ ಕೇಳಿಬಿಟ್ಟು ಹುಡುಗನಿಗೆ ಡಿಫಿಕಲ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಅದು ಕನ್ಫ್ಯೂಷನ್ ಮಾಡದೇ ಮಾಡ್ತಾನೆ. ಆ್ಯಕ್ಚುಲಿ ಕನ್ಫ್ಯೂಷನ್ ಮಾಡೋದಿಲ್ಲ, ಅವನ ಉದ್ದೇಶ ಇರೋದು ಕನ್ಫ್ಯೂಷನ್ ತೆಗೆಯೋದು. ತೆಗಲಿಕ್ಕೆ ಏನು ಮಾಡ್ತಾನೆ, ಕನ್ಫ್ಯೂಷನ್ ಮಾಡದೇ ಮಾಡ್ತಾನೆ, ಇದು ಸಮಸ್ಯೆ. ಅರ್ಜುನ ಹಾಗೆ ಹೇಳ್ತಾನೆ, ಮೋಹಯಸಿ ಅಲ್ಲ, ಮೋಹಯಸಿ ಇವ, ಮೇ ಬುದ್ಧಿ ಮೋಹಯಸಿ ಇವ, ನೀನು ಇಂಥ ವ್ಯಾಮಿಶ್ರವಾದ ಮಾತ್ರೆಯಿಂದ ಅಂದರೆ ಅರ್ಥಗರ್ಭಿತವಾದ ತೀರ ವಿಲಕ್ಷಣ ಅರ್ಥದಿಂದ ಕೂಡಿದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹ ಕವಿಸಿದಂತೆ ಮಾಡುತ್ತಿರುವಿ. ಅದಕ್ಕೆ ನನಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಕೃಷ್ಣ. ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಅರ್ಜುನನ ಪ್ರಾರ್ಥನೆ ಸ್ಪಷ್ಟ ಈಗ, ತತ್ ಏಕಂ ವದ ನಿಶ್ಚಿತ್ಯ ಏನ ಶ್ರೇಯ ಅಹಂ ಆಪ್ನುಯಾಮ್. ನನ್ನ ಪ್ರಶ್ನೆ ಇಷ್ಟೇ ಈಗ, ಏನ ಯಾವುದರಿಂದ ಅಹಂ ನಾನು ಶ್ರೇಯ ಶ್ರೇಯಸ್ಸನ್ನು ಆಪ್ನುಯಾಮ್ ಹೊಂದುವೆನೋ, ತತ್ ಏಕಂ ಆ ಒಂದನ್ನು ನಿಶ್ಚಿತ್ಯ ವದ ಖಚಿತವಾಗಿ ಹೇಳಿಬಿಡು, ಈ ಒಂದನ್ನು ಖಚಿತವಾಗಿ ಹೇಳಿಬಿಡು. ಇದು ಅರ್ಜುನನ ಪ್ರಶ್ನೆ. ಅಂದರೆ ಈ ರೀತಿ ಪ್ರಶ್ನೆ ಕೇಳಿದಷ್ಟು ಸುಲಭ ನಮಗೆ ಉತ್ತರ ಪಡಿಬೇಕಾದ್ರೆ. ಇಷ್ಟು ನಾವು ನಮ್ಮ ಪ್ರಶ್ನೆನೇ ಅಸ್ಪಷ್ಟ ಇದ್ರೆ ಉತ್ತರ ಹೇಗೆ ಸ್ಪಷ್ಟ ಆಗುತ್ತೆ? ಈ ಮಧ್ಯೆ ನಮ್ಮ ಪ್ರಶ್ನೆ ಅಸ್ಪಷ್ಟ ಇದ್ರೆ ಸ್ಪಷ್ಟ ಉತ್ತರ ಸಿಗೋದಿಲ್ಲ. ನಾಳೆ ಮೈಸೂರಿಗೆ ಬಸ್ ಎಷ್ಟಿದೆ ಅಂತ ಕೇಳಿದ, ಅವ್ರು ಹೇಳಿದ ಬೆಳಿಗ್ಗೆ 10 ಬೆಳಿಗ್ಗೆ 6 ರಾತ್ರಿ 12 ಹೋಗಯ್ಯ ಅಂತ ಹೇಳಿಬಿಟ್ಟ. ಅವ್ರು ವಾಪಸ್ ಬಂದ, ಎಷ್ಟು ಬೆಳಿಗ್ಗೆ ಪೂರ್ತಿ ಇದೆ ಅಂತ ಕೇಳಿದ. ದಡ್ಡ ನಾನು ಬೆಳಿಗ್ಗೆ ಹೋಗಬೇಕಾಗಿದೆಯಾ, ಎಷ್ಟು ಕೇಳ್ಕೊಂಬ ಅಂತ ಹೇಳಿದ. ಮತ್ತೆ ಹೊರಟು ಬೆಳಿಗ್ಗೆ ಎಷ್ಟೊತ್ತಿಗಿದೆ? ಬೆಳಿಗ್ಗೆ 5-10 ಅದೆಲ್ಲ ಸಾಲದು. ನಮ್ಗೆ ಬೆಳಿಗ್ಗೆ ಎಷ್ಟೊತ್ತಿ 9 ಹೊತ್ತಿ ಬಸ್ ಇದೆಯಾ ಕರೆಕ್ಟಾಗಿ ಹೇಳಬೇಕು ಅಂತ. ಬೇಕಾಗ್ತಿದೆ ಕರೆತಾರೆ, ಬನ್ನಿ ಯಾವಾಗ ಬೇಕಾದ್ರೆ ಹೋಗ್ತಾನೆ ಇರುತ್ತೆ. ಅದೆಲ್ಲ ಬೇಡ, ಆ ಟೈಮ್ನಲ್ಲಿ ಇದ್ದೇ ಇದೆಯಾ ಹೇಳಿ. ಅಂದರೆ ಅರ್ಜೆಂಟ್ ಕೆಲಸ ಇದ್ದವನು ತನ್ನ ಪ್ರಶ್ನೆಗೆ ತಕ್ಕ ಉತ್ತರ ಸಿಗಬೇಕಾದ್ರೆ ಇನ್ನೂ ಕರೆಕ್ಟಾಗಿ ಪ್ರಶ್ನೆ ಕೇಳಬೇಕು. ಇಷ್ಟೊತ್ತಿ ಸೇರಬೇಕಾಗಿದೆ, ಅಷ್ಟೊತ್ತಿ ಬಸ್ ಇದೆಯಾ? ಆಗ ಅದ್ರ ಇಂಪ್ಯಾಕ್ಟ್ ಏನಂತ ಅರ್ಥ ಆಗುತ್ತೆ. ಈ ದೃಷ್ಟಿಯೊಳಗೆ ಎಷ್ಟೋ ಸರ್ತಿ ದಾರಿಯಲ್ಲ ಹಾಗೇನೆ ಲೈಟ್ ಇಲ್ಲದೆ ಹೋಗ್ತಾ ಇರ್ತಾನೆ ವೆಹಿಕಲ್ನಲ್ಲಿ, ಎಲ್ಲ ಹೋಗಿ ಹಿಡಿದು ಬಿಡ್ತಾರೆ ತಕ್ಷಣ. ಇವನು ಸುಮ್ಮನೆ ಹೋಗ್ತಾ ಪ್ಯಾದ ಹೋದಾಗ ಹೋಗ್ತಿರ್ತಾನೆ ಪಾಪ, ಹಿಡಿದು ಬಿಡಿ ಸಾರ್ತಾರೆ ಬಿಡೋದಿಲ್ಲ ಅಂದ್ಬಿಡ್ತಾನೆ, ಕರ್ಕೊಂಡು ಹೋಗಿಬಿಡ್ತಾನೆ. ಅಲ್ಲಿ ಹೋದ ಮೇಲೆ ಹೇಳ್ತಾನೆ ಮರು ದಿವಸ, ಏನು ಸರ್ ಹಿಡಿದು ಬಿಟ್ರಿ, ಅರ್ಜೆಂಟ್ ನಮ್ಮ ತಾಯಿ ಸೀರಿಯಸ್ ಆಸ್ಪತ್ರೆಗೆ ಹಿಡಿದು ಬಿಟ್ರಿ ಅಂತ ಕೇಳಿದರೆ ಅಯ್ಯೋ ಪಾಪ ಇಷ್ಟು ಆಗಲೇ ಹೇಳಬಾರ್ದಾಗಿತ್ತು ಅಂತ ಹೇಳ್ತಾನೆ. ಈಗ ಹೇಳೋದು ಅದನ್ನು ಅಷ್ಟೇ, ಅಲ್ಲಿ ಕ್ಲಿಯರ್ ಮಾಡಿ, ಅಲ್ಲಿ ಹೇಳದೆ ಹೋಗಿದ್ದು ಒಂದು ತಪ್ಪಾಗಿರೋದು, ಅಲ್ಲಿಗೂ ಬಿಡದೆ ಹೋದ್ರೆ ತಪ್ಪಾಗಿರೋದು. ಅದು ಮುಖ್ಯವಾದ ವಿಷಯ ಯಾಕೆ ಹೇಳಬಾರ್ದು? ಈ ಮಧ್ಯೆ ಎಷ್ಟು ಅಲ್ಲಿ ತಪ್ಪು ಮಾಡಿಬಿಡ್ತಾರೆ, ತನ್ನ ಸಮಸ್ಯೆ ಏನು ಅಂತ ಹೇಳೋದ್ರಲ್ಲೇ ತಪ್ಪು ಮಾಡಿಬಿಡ್ತಾರೆ. ಎಷ್ಟು ಸೀರಿಯಸ್ನೆಸ್ ಯೋಚನೆ ಮಾಡಬೇಕೋ ಬೇಡೋ. ಈ ದೃಷ್ಟಿಯೊಳಗೆ ಪ್ರಶ್ನೆಯಲ್ಲಿ ಅಸ್ಪಷ್ಟತೆ ಇದ್ದರೆ ಉತ್ತರದಲ್ಲಿ ಸ್ಪಷ್ಟತೆ ಹೇಗೆ ಬರುತ್ತೆ ಅಂತ ಕೇಳುತ್ತಾರೆ. ಮತ್ತೆ ನಮ್ಮ ಜೀವನದ ಗೊಂದಲ ಇರೋದೇ ಅಲ್ಲಿ. ನಮ್ಮ ಗುರಿ ನಮಗೆ ಗೊತ್ತಿಲ್ಲ, ಸ್ಪಷ್ಟ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಎದ್ದ ಉಂಡ ಉಂಡ ತಿಂದ ಹೋದ ಅಷ್ಟೇನೆ. ಹೊರತು ಯಾತಕ್ಕೆ ಅಂತ ಪ್ರಶ್ನೆ ಹಾಕೊಂಡಿದ್ದೇವೆ ನಾವೀಗ. ಸೀರಿಯಸ್ನೆಸ್ ನಮ್ಗೆ ಇಲ್ಲವೇ ಇಲ್ಲ. ಏನೋ ಎಲ್ಲರೂ ಬಂದರೂ ನಾವು ಇದ್ದೇವೆ, ಎಲ್ಲರೂ ಹೋದರೂ ಕೆಲವರು ಓಡ್ತಿರ್ತಾರೆ, ಯಾಕೆ ಅವರು ಓಡ್ತಾರೆ ನಾವು ಓಡ್ತೇವೆ ಅಂತ ಲಾಟೆ ಇಪ್ಪ. ಯಾಕೆ ಓಡ್ತೀರಿ? ನಾವು ಓಡ್ತೇವೆ, ಅವ್ರು ಓಡಿದ್ರಲ್ಲ, ಇದೇ ಒಂದು ಕಾರಣ. ಅವ್ರು ಯಾತಕ್ಕೆ ಓಡಿದ್ರೆ ಯಾರಿಗೆ ಗೊತ್ತಿ ಮಧ್ಯೆ? ಆ ಯೋಚನೆ ಮಾಡಬೇಕೋ ಇಲ್ವೋ? ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ. ಇದು ಎಷ್ಟು ವರ್ಷ ಒಳ್ಳೆ ಸುಭಾಷಿತ ಅದು. ಒಂದು ಗತ ಅನುಗತಿಕಃ ಲೋಕಃ, ಹೋದವರ ಹಿಂದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗೋದು ಜನಗಳ ಅಭ್ಯಾಸ ಹೊರತು, ನಲೋಕ ಪಾರಮಾರ್ಥಿಕ ಅದ್ರ ಏನು ವಿಚಾರ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಕತೆ ಕತೆ ಕೇಳಿದ್ದೇವಲ್ಲ, ಗಂಗಾ ತೀರಕ್ಕೆ ಹೋದ, ಒಂದು ತಮಗೆ ಹೋಗಿದ್ದ ಪಾಪ, ಒಳ್ಳೆ ತಾಮ್ರ ತಮಗೆ ಹೋಗಿದ್ದ, ಸ್ನಾನ ಮಾಡ್ಕೊಂಡು ಬರೋ ಹೊತ್ತಿಗೆ ಇದಾಗ್ಬೋದು, ಅಲ್ಲೇ ಸರೋವರದಲ್ಲಿ ಹೋದ್ರೆ ಹೋಗ್ಬೋದು. ಸ್ನಾನ ಮುಗಿಸಿದ ಮೇಲೆ ನೀರು ತುಂಬಿಕೊಂಡು ಹೋಗೋಣ ಅನ್ಕೊಂಡ, ಸ್ವಲ್ಪ ಹೋದ, ಮರಳು ತೆಗೆದ, ಎಲ್ಲಿಟ್ಟರು ಯಾರೋ ಒಯ್ದುಬಿಡ್ತಾರೆ ಅಂತ ಹೇಳಿ ತೆಗೆದ, ಒಂದು ಪೂರ್ತಿ ಮಣ್ಣು ಮುಚ್ಚಿಬಿಟ್ಟ, ಮರಳು ಮುಚ್ಚಿಬಿಟ್ಟ. ಆಮೇಲೆ ಅನಿಸ್ತು ನನಗೆ ಸಿಗೋದು ಕಷ್ಟ ಆಗುತ್ತೆ ಅನಿಸ್ತು. ಆಮೇಲೆ ಅವನಿಗೆ ಇರ್ತಿ ಮುಚ್ಚಿಬಿಟ್ರೆ ನನಗೆ ಗೊತ್ತಾಗೋದಿಲ್ಲ. ಆಮೇಲೆ ಒಂದು ಗುರುತು ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಒಂದು ಏನೋ ಗುರುತು ಮಾಡಿಬಿಟ್ಟು ತುಳ್ಕೊಂಡು ಹೋಗ್ಬಿಡ್ತಾರೆ ಜನ. ಏನೋ ಗುರುತು ಮಾಡಿ ಜನ ತುಳ್ಕೊಂಡು ತುಳಿಬಾರದು ಅಂತ ಗುರುತು ಮಾಡಬೇಕು ಅಂದ್ಕೊಂಡ ಪಾಪ. ಏನೇನೋ ಬುದ್ಧಿ ಓಡಿಸ್ತಾ ಪಾಪ ಮಾಡಿಸ್ತಾ ಒಂದು ಲಿಂಗ ಮಾಡಿಟ್ಟುಬಿಟ್ಟ. ತಾನು ಗುರುತಿಸಬೇಕು ಲಿಂಗ ಇದ್ದರೆ ಪಾತ್ರ ಇದೆ ಅಂಥೇಳಿ, ಇನ್ನೊಬ್ರು ತುಳಿಬಾರದು ಲಿಂಗ ಆದರೆ ತುಳಿಯೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಬುದ್ಧಿವಂತಿಕೆ ಮಾಡಿದ ಪಾಪ. ಮಾಡಿದ ಸ್ನಾನಕ್ಕೆ ಹೊರಟುಬಿಟ್ಟು ಆರಾಮಾಗಿ ಶುರು ಮಾಡಿಬಿಟ್ಟು, ಸ್ನಾನ ಶುರು ಮಾಡಿಬಿಟ್ಟ. ತಕ್ಷಣ ಇನ್ನೊಮ್ಮೆ ಅವನು ಬಂದ ನೋಡಿಬಿಟ್ಟ, ಓಹೋ ಇದು ಪದ್ಧತಿ ಅಂತ ಕಾಣಿಸ್ತೇ ಅಂತ ತಿಳ್ಕೊಂಡ ಪಾಪ. ಸ್ನಾನಕ್ಕಿಂತ ಮುಂಚೆ ಒಂದು ಲಿಂಗ ಮಾಡೋದು ಪದ್ಧತಿ ಅಂತ ಹೇಳಿದ, ಅವನು ಮಾಡಿದ ಬಿಡಲಿಲ್ಲ. ತಮ್ಮ ತಮ್ಮ ಇಟ್ಟಿಲ್ಲ ಅಷ್ಟೇ, ಅವನು ಅವ್ರ ಇಟ್ಟದ್ ನೋಡಿಲ್ಲ, ಇಲ್ಲ ತಮ್ಮಿ ತಗೊಂಡೋಗಿ ಬಿಡ್ತಿದ್ದ ಅಷ್ಟೇ. ತಮ್ಮಿಗೆ ನೋಡ್ಬೇಡಿ ನೋಡಿದ್ರೆ ತಮ್ಮಿ ಹರಿಸ್ತಾ ಇದ್ದ, ಅದನ್ನ ನೋಡಿಲ್ಲ ಅವನು. ಅವ್ನು ನೋಡಿದ್ದು ಬರೀ ಲಿಂಗ ಮಾತ್ರ, ಅವನೊಂದು ಮಾಡದ, ಮೂರನೊಂದು ಬಂದ, ಅವನೊಂದು ಮಾಡದ ಪಾಪ. ಒಟ್ಟು ಸಾವಿರ ಸಾವಿರ ಸ್ನಾನ ಬರೋ ಹೊತ್ತಿಗೆ ಸಾವಿರ ಸಾವಿರ ಲಿಂಗ ಆಗೋಯ್ತು ಪಾಪ. ಅವ್ರು ಹೊಡೆದ ಇಟ್ಟೊಂದು ಬಂದ ಪಾಪ, ನೋಡ್ತಾನೆ ಬರೀ ಲಿಂಗಗಳೇ ಲಿಂಗಗಳು ಪಾಪ. ಅವನಿಗೆ ಗಾಬರಿ ಆಗೋಯ್ತು ಪಾಪ, ಎಲ್ಲೆಂತ ಹುಡುಕ್ಬೇಕು ಅವನಿಗೆ ಯೋಚನೆ ಮಾಡಿ ಅನ್ಕೊಂಡಂತ. ಏನು ಹಣೆ ಬರ ಇದು ಒಂದು ಗಂಗಾ ಸೈಕತ ಲಿಂಗೇನ ನಷ್ಟಮ್ಮೆ ತಾಮ್ರಭಾಜನಂ. ಈ ಗಂಗೆಯಲ್ಲಿ ನಾನು ಮರಳಿನ ಒಂದು ಲಿಂಗ ಮಾಡಿದೆ, ಪರಿಣಾಮ ನನ್ನ ತಾಮ್ರ ಪಾತ್ರೆ ಕಳ್ಕೊಂಡು ಬಿಟ್ಟೆ ಅಂತ ಹೇಳ್ಬಿಟ್ಟನಂತೆ ಪಾಪ. ಯಾತಕ್ಕೆ ಉಳಿದವರು ಮಾಡಿ ಇವನೇನು ಮಾಡಕ್ಕೆ ಹೋದ್ರೆ ಇವನ್ನತ್ತೇನೋ ಮಾಡಿಬಿಟ್ರು. ನೂರಕ್ಕೆ ತೊಂಬತ್ತು ಪಾಲು ಜನ ಅಲ್ಲ, ತೊಂಬತ್ತೊಂಬತ್ತು ಪಾಲು ಜನ ಮಾಡೋದು ಹಾಗೇನೆ. ಅವನು ಮಾಡಿದೆ ನಾನು ಮಾಡಿದೆ, ಅವನು ಮಾಡಿದೆ ನಾನು ಮಾಡಿದೆ. ಅವನು ಬುದ್ಧಿ ಇಲ್ಲದೆ ಮಾಡ್ತಾನೆ, ನಾವ್ಯಾಕೆ ಬಗ್ಗೆ ಮಾಡಬೇಕು ಯೋಚನೆ ಮಾಡಿ? ಹಾಗೆ ನಮಗೆ ಗೊತ್ತಾಗಬೇಕಲ್ಲ ಅಂದರೆ ದೇವ್ರ ಬುದ್ಧಿ ಕೊಟ್ಟಿರೋದೇ ಅದಕ್ಕೆ ಅಂತ ಹೇಳುತ್ತೆ. ದೇವ್ರ ಬುದ್ಧಿ ಕೊಟ್ಟಿರೋದೇ ಅದಕ್ಕೆ. ಅದಕ್ಕೆ ಧಿಯೋ ಯೋನಃ ಪ್ರಚೋದಯ, ಬುದ್ಧಿಯನ್ನು ಭಗವಂತ ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಅಂತ ಪ್ರಾರ್ಥಿಸೋದೇ ಗಾಯತ್ರಿ ಮಂತ್ರದ ಮೂಲಭೂತವಾದ ಅರ್ಥ. ಅದು ತಿಳ್ಕೊಳ್ತಕ್ಕಂಥ ಒಳ್ಳೆಯ ಹರಿಮೆಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೆ. ಅದಕ್ಕೆ ಅರ್ಜುನ ಕೇಳುವ ಪ್ರಶ್ನೆ, ತಿಳುವಳಿಕೆ ಹಿನ್ನೆಲೆ ಮನುಷ್ಯ ಬದುಕಬೇಕಾದದ್ದು. ಕೃಷ್ಣ ನನಗೆ ಹೇಳು, ನೀನೀಗ ಸ್ಪಷ್ಟವಾಗಿ ಹೇಳು ಎರಡರಲ್ಲಿ ಯಾವುದು ಶ್ರೇಷ್ಠ. ಇವತ್ತು ಜ್ಞಾನ ಬೇಕು ಅಂದರೆ ಜ್ಞಾನನೇ ಹೇಳಿ ಬಿಡ್ತೇನೆ, ಕರ್ಮ ಬೇಕು ಅಂದರೆ ಕರ್ಮನೇ ಮಾಡಿಬಿಡ್ತೇನೆ, ಘೋರ ಕರ್ಮ ಮಾಡಬೇಕು ಅದನ್ನು ಮಾಡಿಬಿಡ್ತೇನೆ. ಆದರೆ ಸ್ಪಷ್ಟ ಹೇಳಬೇಕಷ್ಟೇ ನೀನು. ಹಾಗೆ ಸ್ಪಷ್ಟ ಏನು ಹೇಳಬೇಕು ಅಂತ, ಏನ ಶ್ರೇಯೋಹಮಾತ್ಮಯಂ, ಯಾವುದರಿಂದ ಶ್ರೇಯಸ್ಸನ್ನು ಪಡಿತೇನಲ್ಲ ಅದನ್ನು ಹೇಳು ಅಂತ ಕೇಳುತ್ತಾನೆ. ಇಲ್ಲಿ ಶ್ರೇಯ ಅನ್ನೋ ಪದವನ್ನು ಮತ್ತೆ ಮತ್ತೆ ಹೇಳ್ತಾ ಇದೆ. ಇದು ಬರೀ ಮಾತಲ್ಲ, ಅದು ಉಪನಿಷತ್ತಿನ ಮಾತು. ಅದು ಒಂದು ನಾವು ಡಿಸ್ಟೇ ನೋಡಿ ಅರ್ಥ ಮಾಡಬಾರದು, ಅದಕ್ಕೆ ಬರೀ ಒಳಿತನ್ನು ಹೊಂದುತ್ತೇನೆ ಅಂತ ಅರ್ಥ ಮಾಡಬಾರದು. ಶ್ರೇಯಸ್ಸಂದ್ರೆ ಮೋಕ್ಷ, ಮೋಕ್ಷಕ್ಕೆ ಯಾವುದು ಸಾಧನವಾಗುತ್ತಲ್ಲ ಅಂತ ಖಚಿತವಾದ ಒಂದು ಮಾರ್ಗವನ್ನು ಹೇಳು. ಮೋಕ್ಷಕ್ಕೆ ಸಾಧಕವಾಗತಕ್ಕಂತಹ ಖಚಿತವಾದ ಮಾತನ್ನು ನನಗೆ ಹೇಳು, ಬೇರೆ ದಾರಿ ಇಲ್ಲ ಅಂತ ಪ್ರಾರ್ಥನೆ ಮಾಡಿದನಂತೆ. ಆದ್ದರಿಂದ ಕೃಷ್ಣನ ಬಗ್ಗೆ ಸಂಪೂರ್ಣವಾದ ಗೌರವ ಭಕ್ತಿ ಎಲ್ಲ ಇಟ್ಟುಕೊಂಡು ಕೂಡ ಪ್ರಶ್ನೆ ಮಾಡೋದನ್ನು ಮಾಡಿಯೇ ಮಾಡ್ತಾನೆ. ಇನ್ನೊಂದು ಮುಖ ಇತ್ತು, ಕೆಲವರು ಗೌರವ ಇದೆ ಅಂತ ಹೇಳಿ ಪ್ರಶ್ನೆನೆ ಮಾಡೋದಿಲ್ಲ, ಏನು ಹೇಳಿದ್ರು ಸಾಕು ಮಾಡಿಬಿಡ್ತೇವೆ ಅಂತ ಒಂದು ಗುಂಪು. ಇನ್ನೊಬ್ಬರು ಗೌರವದ ಹೆಸರಿಲ್ಲ, ಬರೀ ಪ್ರಶ್ನೆ ಮಾಡಿ ಅವಮಾನ ಮಾಡೋದು. ಎರಡು ಎಕ್ಸ್ಟ್ರೀಮಿಟಿ ಒಂದು, ಗೌರವ ಇತ್ತೋ ಪ್ರಶ್ನೆನೇ ಇಲ್ಲ, ಪ್ರಶ್ನೆ ಇತ್ತೋ ಗೌರವನೇ ಇಲ್ಲ. ಅರ್ಜುನ ತೋರಿಸ್ತಾನೆ ಈ ಗೌರವ ಇಟ್ಕೊಂಡು ಪ್ರಶ್ನೆ ಕೇಳೋದಕ್ಕೆ ಬರುತ್ತೆ ಅಂತ ತೋರಿಸ್ತಾನೆ. ಗೌರವ ಇಟ್ಕೊಂಡು ಪ್ರಶ್ನೆ ಕೇಳೋದಕ್ಕೆ ಬರುತ್ತೆ ನಿನಗೆ, ನೀನು ಸರ್ವಜ್ಞ ಸರ್ವೋತ್ತಮ, ನಾನು ತಿಳುವಳಿಕೆ ಇಲ್ಲದವನು, ನೀನು ಹೇಳ್ತಾ ಇದ್ದೆ ನನಗೆ ಅರ್ಥ ಆಗ್ತಾ ಇಲ್ಲ, ಅದನ್ನು ಬಿಡಿಸಿ ಹೇಳು ಅಂತ ಕೇಳಿದಲ್ಲಿ ಯಾವ ತಪ್ಪು ಅದರೊಳಗಿಲ್ಲ. ಇದು ನಮ್ಮ ಸಿದ್ಧಾಂತದ ವೈಶಿಷ್ಟ್ಯ, ನಮ್ಮ ವೈದಿಕ ಧರ್ಮದ ಭಾರಿ ದೊಡ್ಡ ವೈಶಿಷ್ಟ್ಯ ಅಂದರೆ ಪ್ರಶ್ನೆಗಳನ್ನು ಕೇಳದೆ ಎಂದೂ ಇರಬೇಡಿ ಅಂತ ಹೇಳುತ್ತೆ. ಬರೀ ಪ್ರಶ್ನೆ ಕೇಳಿ ಅಲ್ಲ, ಪ್ರಶ್ನೆಗಳನ್ನು ಕೇಳದೇ ಇರಬೇಡಿ ಅಂದರೆ ಕೇಳಲೇಬೇಕು ಅಂತ ಅರ್ಥ. ಯಾವುದು ನಮ್ಮ ಸಂಸ್ಕೃತಿಯಲ್ಲಿ ಪ್ರಶ್ನೆ ಕೇಳಬೇಡ ಅಂತ ಅಕಸ್ಮಾತ್ ಯಾರಾದರೂ ಅಂದರು ಅಂದರೆ ಅವ್ರ ಸಿದ್ಧಾಂತದ ಬೇಸಿಕ್ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅರ್ಥ. ಬ್ಲೈಂಡ್ ಫಾಲೋಯಿಂಗ್ ಅನ್ನು ನಮ್ಮಲ್ಲಿ ಎಂದೂ ಒಪ್ಪಲಿಲ್ಲ. ಅದನ್ನು ಉಪನಿಷತ್ತು ಬೈಯುತ್ತದನ್ನು, ಅಂಧೇನೈವ ನಿಯಮಾನ ಯಥಾಂಧಾಹ, ಕುರುಡನ ಹಿಂದೆ ಹೋಗ್ತಕ್ಕಂಥ ಕುರುಡರಂತೆ ಆಗಬಾರದು ಅನ್ನೋದು ಅದರ ಸಂದೇಶ. ಪ್ರಶ್ನೆಯನ್ನು ಧೈರ್ಯವಾಗಿ ಕೇಳಿ. ಈ ಪ್ರಶ್ನೆಗೆ ಧೈರ್ಯವಾಗಿ ಕೇಳಿ ಅಂತ ಯಾರು ಹೇಳ್ತಾರೋ ಗೊತ್ತಾ? ತಾವು ಹೇಳೋದು ಅತ್ಯಂತ ಖಚಿತವಾಗಿದೆ ಅಂತ ಯಾರಿಗೆ ವಿಶ್ವಾಸ ಇಲ್ಲ ಅವರಂತ ಮಾತು ಹೇಳೋದಿಲ್ಲ. ತಾವು ಕೇಳಿರ್ತ ಒಳ್ಳೆ ಎಲ್ಲಿ ಕರೆ ಮಾಡಿ ಹೇಳಿ ನೋಡಿ ಅಂದ್ರೆ ಕೊಡ್ತೇನೆ, ಪೆನಾಲ್ಟಿ ಸಹ ವಾಪಸ್ ಕೊಡ್ತೇನೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಈ ಮಾತನ್ನ? 100% ಗ್ಯಾರಂಟಿ ಇದ್ರೆ ಮಾತ್ರ, ಇಲ್ಲ ಅಂಗಡಿ ಬಿಟ್ಟು ಹೊರಗೊಂದೆ ಬರಬೇಡಿ ಅಂತ ಬಿಡ್ತಾರೆ. ಮುಗಿದೋಯ್ತು, ಒನ್ಸ್ ಸೋಲ್ಡ್ ಇಸ್ ಪರ್ಮನೆಂಟ್ಲಿ ಸೋಲ್ಡ್, ವಾಪಸ್ ಬರ್ಲಿಕ್ಕೆ ನಾಟ್ ಅಲೋಡ್. ಮತ್ತೆ ಸೀಲ್ ಇಲ್ಲ, ಮಣ್ಣಿಲ್ಲ, ಏನೇನು ಇಲ್ಲ. ನೋಡಿ ಇವತ್ತಲ್ಲ, ಮತ್ತೆ ಒಂದು ವಾರ ಅಲ್ಲ, 20 ವರ್ಷ ಬಿಟ್ಟು ಬನ್ನಿ. ಡಿಫೆಕ್ಟ್ ಇತ್ತು ಅಂದ್ರೆ ಫುಲ್ ಪೆನಾಲ್ಟಿ ದುಡ್ಡು ಕೊಡ್ತೀನಿ. ಆಯ್ತೋ ಇಲ್ಲೋ ಈ ಮಾತು ಹೇಳಿದ ನಮಗೇನಿಸುತ್ತಾಗ, ಓ ಇದು ಖಚಿತವಾಗಿ ಒಳ್ಳೆಯವನು ಅಂತ ಅನಿಸಿಬಿಡುತ್ತ. ಈ ರೀತಿ ಹೇಳ್ತಕ್ಕಂಥ ವಿಶ್ವಾಸ ಎಲ್ಲರಿಗೂ ಬರೋದಿಲ್ಲ. ಸಾಚಾ ವ್ಯವಹಾರ ಇದ್ದವನಿಗೆ ಮಾತ್ರ ಸಾಧ್ಯ. ನಮ್ಮ ಸಿದ್ಧಾಂತದಲ್ಲಿ ಮಾತೆತ್ತಿದರೆ ಪ್ರಶ್ನೆಗಳನ್ನು ಅಲುವು ಮಾಡಲಿಕ್ಕೆ ಕಾರಣ ಆ ಸಿದ್ಧಾಂತದ ಗಟ್ಟಿತನವೇ ಕಾರಣ ಹೊರತು ಅದರ ಬಗ್ಗೆ ಗೊಂದಲದ ಹೆಸರೂ ಇಲ್ಲ. ನಾವು ಇದೇ ತಿಳ್ಕೊಂಡು ನಮಗೆ ತಿಳುವಳಿಕೆ ಇಲ್ಲ ಅಂತ ಅಷ್ಟೇ ಅರ್ಥ. ಅರ್ಜುನ ಹಾಗೆ ಕೇಳಿದ. ವಿವಾದ ವಿಶ್ವಾಸ, ವಿವಾದ ಇರಲಿ ವಿಶ್ವಾಸ ಕಳ್ಕೋಬೇಕಾಗಿಲ್ಲ ಅಂತ ಅರ್ಥ. ವಿಶ್ವಾಸವಿದ್ದು ವಿವಾದ ಮಾಡಲಿಕ್ಕೆ ಬರುತ್ತೆ, ಅಂಥ ವಿವಾದ ಸಂವಾದಕ್ಕೆ ಕಾರಣವಾಗುತ್ತೆ ಅಂತ ಹೇಳುತ್ತಾರೆ. ಅಂಥ ವಿವಾದ ಸಂವಾದಕ್ಕೆ ಕಾರಣ, ಅದಕ್ಕೆ ಶ್ರೀಕೃಷ್ಣಾರ್ಜುನ ಸಂವಾದೇ ಅಂತ ಕರೆದಿದ್ದಾರೆ. ಅರ್ಜುನ ಕೃಷ್ಣ ಹೇಳಿದ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪ್ರಶ್ನೆ ಕೇಳ್ತಾನಲ್ಲ, ವಿವಾದದಂತೆ ಕಂಡಿದ್ದು ಸಂವಾದವಾಗಿ ಮುಕ್ತಾಯವಾಗತ್ತೆ. ಆಗ ಭಗವಂತ ಮಾತಾಡ್ತಾನೆ, ಶ್ರೀ ಭಗವಾನ್ ಉವಾಚ, ಲೋಕೇಶ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾನಘ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಇದು ಭಗವಂತ ಬಿಡಿಸಿದ ರೀತಿ. ತುಂಬ ಜನಕ್ಕೆ ಇಲ್ಲಿ ಭಾರಿ ಗೊಂದಲ ಉಂಟು, ಅರ್ಥನೇ ಮಾಡಿಕೊಳ್ಳಿಲ್ಲ. ಜ್ಞಾನ ಮತ್ತು ಕರ್ಮಯೋಗಗಳಲ್ಲಿ ಜ್ಞಾನ ಶ್ರೇಷ್ಠ, ಕರ್ಮ ಕನಿಷ್ಠ. ಹಾಗಿದ್ರೆ ಜ್ಞಾನವನ್ನು ಹಿಡಿ ಅಂತ ಹೇಳಿದ್ರ ಬದಲು ಕರ್ಮವನ್ನು ಹಿಡಿ ಅಂತ ಕೃಷ್ಣ ಯಾತಕ್ಕೆ ಹೇಳಿದ? ಇದು ಅರ್ಜುನನ ಮೂಲಭೂತವಾದ ಪ್ರಶ್ನೆ. ಉತ್ತರ ಇಲ್ಲಿದೆ. ಉತ್ತರವನ್ನೇ ಕನ್ಫ್ಯೂಷನ್ ಮಾಡಿದವರು ಇದ್ದಾರೆ. ಈ ಮಧ್ಯೆ ಅರ್ಜುನ ಪ್ರಶ್ನೆ ಉತ್ತರ ಕನ್ಫ್ಯೂಷನ್ ಮಾಡಿದ ಜನಗಳಿದ್ದಾರೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ ನೀನು ನಾನು ಹೇಳಿದ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೋ. ಲೋಕೇಶ್ಮಿನ್ ದ್ವಿಧಾ ನಿಷ್ಠ ಪುರ ಪ್ರೋಕ್ತ ಮಯ ಅನಘ. ಅನಘ ಪಾಪರಹಿತನಾದ ಅರ್ಜುನ, ದೋಷರಹಿತನಾದ ಅರ್ಜುನ ಅಂತ ಅದಕ್ಕೆ ಅರ್ಥ. ಅಘ ಅಂದರೆ ಪಾಪ, ಯಾರಿಗೆ ಅಘ ಇಲ್ಲ ಅವನು ಅನಘ. ಅನಘ ಅರ್ಜುನ, ನಾನು ಹೇಳಿದ್ದು ದ್ವಿಧಾ ನಿಷ್ಠ, ಮೋಕ್ಷಕ್ಕೆ ಸಾಧನ ಎರಡು ದಾರಿ ಅಂತ ಹೇಳಿದೆ ನಾನು. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ, ಎರಡನ್ನ ನಾನು ಹೇಳಿದೆ. ಜ್ಞಾನಯೋಗ ಕರ್ಮಯೋಗ ಅಂತ ಹೇಳಿದೆನಲ್ಲ, ಬರೀ ಜ್ಞಾನಯೋಗ ಕರ್ಮಯೋಗ ಅಲ್ಲ, ಜ್ಞಾನಯೋಗಕ್ಕೆ ಅರ್ಹರಾದ ಗುಂಪೊಂದೊಂದು ಗುಂಪಿದೆ, ಅವರಿಗೆ ಜ್ಞಾನಯೋಗ. ಕರ್ಮಯೋಗಕ್ಕೆ ಅರ್ಹರಾದ ಜನ ಅಂತ ಕೆಲವರು ಇದ್ದಾರೆ, ಅವರಿಗೆ ಕರ್ಮಯೋಗ. ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಮುಂದಿನ ಮಾತು, ಸಾಂಖ್ಯರು ಅಂತಿದ್ದಾರೆ ಅವರು ಜ್ಞಾನಯೋಗಿಗಳು, ಅವರಿಗೆ ಜ್ಞಾನವೇ ಜ್ಞಾನದ ಹಾದಿಯೇ ಬೇಕು. ಕರ್ಮಯೋಗಿಗಳು ಅಂತಿದ್ದಾರೆ ಅವರು ಕರ್ಮಯೋಗಿಗಳಾದ್ದರಿಂದ ಅವರಿಗೆ ಕರ್ಮವೇ ಬೇಕು ಅಷ್ಟೇ ಹೊರತು ನಾನು ಗೊಂದಲ ಮಾಡಿಲ್ಲ ಅಂತ ಕೃಷ್ಣ ಹೇಳಿ. ನಾನು ಗೊಂದಲ ಮಾಡಲಿಲ್ಲ. ಎಲ್ಲಿ ಜ್ಞಾನ ದೊಡ್ಡದು ಅಂತ ಹೇಳಿದ್ದೇನೋ, ಜ್ಞಾನಯೋಗಿಗಳಿಗೆ ಜ್ಞಾನ ದೊಡ್ಡದು ಅಂತ ಅರ್ಥ. ಕರ್ಮ ದೊಡ್ಡದು ಕರ್ಮ ದೊಡ್ಡದು ಅಂತ ಯಾರಿಗೆ ಹೇಳಿದ್ದೇನೋ, ಕರ್ಮಯೋಗಿಗಳು ಕರ್ಮ ದೊಡ್ಡದು ಅಂತ ಅರ್ಥ. ವಿವಾದ ಇಲ್ಲವಲ್ಲ ಅಂತ ಭಗವಂತನ ಮಾತಿಗೆ. ಇಲ್ಲಿ ಮತ್ತೆ ಗೊಂದಲ ಇದೆ ನಮಗೆ, ಬಹಳ ಮುಖ್ಯವಾದಂಥ ವಿಶೇಷವಾದಂಥ ಅರ್ಥ ಇದೆ. ತುಂಬ ಜನ ಬರದ ಮಾತುಗಳು, ಜ್ಞಾನಯೋಗ ಅಂದರೆ ಜ್ಞಾನಯೋಗ, ಕರ್ಮಯೋಗ ಅಂದರೆ ಕರ್ಮಯೋಗ. ಈ ಅರ್ಥವನ್ನು ಎಲ್ಲರೂ ಬರೆದಿದ್ದು ಇಷ್ಟರ ಮಟ್ಟಿಗೆ ಮಾತ್ರ. ಆ ಮಾತಿನ ಅರ್ಥ ಏನು ಗೊತ್ತಾ? ಜ್ಞಾನಯೋಗ ಅಂದರೆ ಜ್ಞಾನಯೋಗ ಅಂದರೆ ಅದರಲ್ಲಿ ಕರ್ಮದ ಟಚ್ ಇಲ್ಲವೇ ಇಲ್ಲ, ಬರೀ ಜ್ಞಾನ ಇದ್ರೆ ಜ್ಞಾನಯೋಗ. ಇದು ಅನೇಕರು ತಿಳ್ಕೊಂಡ ಅರ್ಥ. ಕರ್ಮಯೋಗ ಅಂದ್ರೇನು? ಬರೀ ಕರ್ಮಾಚರಣೆ ಮಾಡಿದ್ರೆ ಕರ್ಮಯೋಗ, ಅಲ್ಲಿ ಜ್ಞಾನವೇ ಇರೋದಿಲ್ಲ ಅಂತ ಅರ್ಥ. ಜ್ಞಾನವಿಲ್ಲದ ಯೋಗ ಕರ್ಮಯೋಗ, ಕರ್ಮವಿಲ್ಲದ ಯೋಗ ಕರ್ಮಯೋಗ. ಈ ಅರ್ಥ ಮಾಡ್ಕೊಂಡು ಇವತ್ತು ನಮ್ಮ ಅನೇಕ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಆಚಾರ್ಯ ಹೇಳ್ತಾರೆ, ಪೂರ್ತಿ ತಪ್ಪು, ಭಗವಂತ ಹೇಳ್ತಾನೆ ಇಲ್ಲ ಅಂತ ಹೇಳಿದ್ರು. ಭಗವಂತ ಹೇಳ್ತಾ ಇಲ್ಲ. ಜ್ಞಾನಯೋಗ ಕರ್ಮಯೋಗ ಶಬ್ದಗಳಿಗೆ ಅರ್ಥ ಆಬ್ಸಲ್ಯೂಟ್ ಜ್ಞಾನಯೋಗ, ಆಬ್ಸಲ್ಯೂಟ್ ಕರ್ಮಯೋಗ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ರು. ಮತ್ತೇನು ಹಾಗಿದ್ರೆ? ಅದಕ್ಕೆ ಹೇಳ್ತಾರೆ, ಜ್ಞಾನ ಪ್ರಚುರೋ ಯೋಗ ಜ್ಞಾನಯೋಗ, ಕರ್ಮ ಪ್ರಚುರೋ ಅನ್ಯ. ಆಚಾರ್ಯರ ಭಾಷ್ಯ ಅದಕ್ಕೆ. ಅಂದರೆ ಜ್ಞಾನಯೋಗದಲ್ಲೂ ಕರ್ಮ ಇದೆ, ಕರ್ಮಯೋಗದಲ್ಲೂ ಜ್ಞಾನ ಇದೆ. ಜ್ಞಾನಯೋಗ ಕರ್ಮಯೋಗ ಬೇರೆ ಅಲ್ಲ. ಜ್ಞಾನದ ಪೋರ್ಷನ್ ಹೆಚ್ಚಿದ್ರೆ ಅದು ಜ್ಞಾನಯೋಗ, ಕರ್ಮದ ಪೋರ್ಷನ್ ಹೆಚ್ಚಿದ್ರೆ ಕರ್ಮಯೋಗ ಅಷ್ಟೇ ಹೊರತು ಪ್ಯೂರ್ ಜ್ಞಾನಯೋಗ ಪ್ಯೂರ್ ಕರ್ಮಯೋಗ ಅಂತ ಇಲ್ಲವೇ ಇಲ್ಲ ಅಂತ ಹೇಳಿಬಿಡುತ್ತೆ. ಪ್ಯೂರ್ ಜ್ಞಾನಯೋಗ ಪ್ಯೂರ್ ಕರ್ಮಯೋಗ ಅಂತ ಇಲ್ಲ, ಎರಡು ಸೇರಿಯೇ ಇರುತ್ತೆ. ಜ್ಞಾನ ಪ್ರಧಾನವಾದಾಗ ಜ್ಞಾನಯೋಗ, ಕರ್ಮ ಪ್ರಧಾನವಾದ ಕರ್ಮಯೋಗ ಹೊರತು ಬರೀ ಜ್ಞಾನಯೋಗ ಬರೀ ಕರ್ಮಯೋಗ ಅಂತ ಇಲ್ಲವೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಮಧ್ವ ಭಾಷ್ಯ ಕೊಟ್ಟಂತ ಅರ್ಥ ಇತ್ತು. ತುಂಬ ಜನ ದೊಡ್ಡ ಗೊಂದಲಕ್ಕೆ ಬಿದ್ದರು. ಜ್ಞಾನಯೋಗ ಅಂದರೆ ಜ್ಞಾನದ ಹೆಸರು, ಕರ್ಮದ ಹೆಸರು ಇಲ್ಲವೇ ಇಲ್ಲ, ಪೂರ್ತಿ ನಿಸ್ಸುಮ್ನೆ ಕೂತು ಬಿಡೋದಷ್ಟೇ, ಇನ್ನೇನು ಮಾಡ ಹಾಗಿಲ್ಲ. ಕರ್ಮಯೋಗದಲ್ಲಿ ಒಂದು ಅಕ್ಷರ ಜ್ಞಾನ ಇರಬಾರದು, ಸುಮ್ಮನೆ ಕೂತ್ರೆ ಕರ್ಮಯೋಗ. ವಿಚಿತ್ರವಾದ ಅರ್ಥದಲ್ಲಿ ತಗೊಂಡಿದ್ರೆ ಹೇಳ್ತಾರೆ, ಪೂರ್ತಿ ತಪ್ಪೋದು. ಎರಡೂ ಸೇರಿದ ಯೋಗವೇ ಎರಡೂ ಇರೋದು. ಆದರೆ ಜ್ಞಾನ ಪ್ರಾಚುರ್ಯ ಬಂದಾಗ ಜ್ಞಾನಯೋಗ, ಕರ್ಮ ಪ್ರಾಚುರ್ಯ ಬಂದಾಗ ಕರ್ಮಯೋಗ. ಈ ಮಾತನ್ನು ಅರ್ಥ ಮಾಡಿಕೊಂಡ ಗೊಂದಲಕ್ಕೆ ಅವಕಾಶವೇ ಇಲ್ಲ. ಇನ್ನೂ ಬಿಡಿಸಿದರೆ ಗೊತ್ತಾಗುತ್ತೆ ಅದರ ಅರ್ಥ. ಲೋಕದೊಳಗೆ ನಮ್ಮಲ್ಲೇ ಪದ್ಧತಿ ಇದೆ, ನಮ್ಮಲ್ಲೇ ಪದ್ಧತಿ ಉಂಟು. ಒಬ್ಬ MBBS ಮಾಡಿಬಿಡ್ತಾನೆ ಅಥವಾ BE ಮಾಡಿಬಿಡ್ತಾನೆ, ಮುಂದೆ ಸೇರ್ಬೇಕು, ಕೆಲಸ ಸೇರ್ಬೇಕು ಅವನಿಗೆ. ಒಬ್ಬನೇನು ಮಾಡ್ತಾನೆ, ಟೀಚಿಂಗ್ ಪ್ರೊಫೆಷನ್ ತೊಗೊಂಡು ಬಿಡ್ತಾರೆ, ಟೀಚಿಂಗ್ ಮೆಡಿಕಲ್ ಆಗಿ ಲೆಕ್ಚರ್ ಆಗಿ ಹೊರಟುಬಿಡ್ತಾನೆ. ಇನ್ನೊಬ್ಬ ಅದರಲ್ಲೇ ಗೌರ್ಮೆಂಟ್ ಅಪಾಯಿಂಟ್ಮೆಂಟೇ ಡಾಕ್ಟರ್ ಆಗಿ ಹೊರಟುಬಿಡ್ತಾನೆ ಹಾಸ್ಪಿಟಲ್ಗೆ. ಈಗ ಅರ್ಥ ಮಾಡ್ಕೋದು, ಇವನು ಡಾಕ್ಟರ್ ಆದವನು ಪಾಠ ಮಾಡೋದಿಲ್ಲ, ಬರೀ ಔಷಧಿ ಕೊಡ್ತಾ ಹೋಗ್ತಾನೆ. ಅವನು ಪಾಠ ಮಾಡ್ತಾ ಹೋಗ್ತಾನೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಎರಡಾಗಿತ್ತೇನೀಗ, ಅವನು ಬರೀ ಪಾಠ ಮಾಡ್ತಾ ಇದ್ದಾನೆ, ಇವನು ಬರೀ ಔಷಧಿ ಕೊಡ್ತಾ ಇದ್ದಾನೆ. ಇಲ್ಲಿ ನಿಜವಾದ ಅರ್ಥದಲ್ಲಿ ಏನಾಗಿದೆ ಅಂತ ಕೇಳಿದರೆ, ನಿಜವಾಗಲೂ ಕೂಡ ಔಷಧಿ ಕೊಡೋನೇ ಜ್ಞಾನ ಇದ್ದೇ ಇದೆ, ಔಷಧಿ ಕೊಡೋ ಜ್ಞಾನ ಇದ್ದೇ ಇದೆ. ಅವ್ನು ಪಾಠ ಮಾಡೋನೇ ಕೂಡ ಔಷಧಿ ಕೊಡೋದು ಗೊತ್ತಿದೆ ಜೊತೆಗೆ ಎರಡೆರಡು ಆಗಿ. ಆದರೆ ಅವನು ಬರೀ ಪಾಠ ಮಾಡೋದಕ್ಕೆ ಹೆಚ್ಚು ಗಮನ ಕೊಡ್ತಾನೆ, ಔಷಧಿ ಕೊಡೋದಕ್ಕೆ ಹೆಚ್ಚು ಗಮನ ಕೊಡ್ತಾನೆ. ಹೊರತು ಇಲ್ಲದವ್ರು ಏನಾಗಬೇಕು ಗೊತ್ತಾ, ಔಷಧಿ ಕೊಡೋನೇ ಜ್ಞಾನವೇ ಇಲ್ಲ ಅಂತಾಗಬೇಕು. ಬಹುಶಃ ಹಾಗಾಗಿಬಿಟ್ಟಿರುತ್ತೆ ಎಷ್ಟೋ ಸಲ. ಪಾಪ ಔಷಧಿ ಕೊಡ್ತಾನೆ, ಏನು ಕೊಡ್ತೇನೆ ಅಂತ ಜ್ಞಾನ ಇಲ್ಲದವರು ತಗೊಳ್ಳೋ ಗತಿ ಏನಾಗಬೇಕು ಈ ಮಧ್ಯೆ ಲೆಕ್ಕ ಹಾಕಿ. ಜ್ಞಾನವಿಲ್ಲದ ಔಷಧಿ ಕೊಟ್ಟರೆ ಕರ್ಮಯೋಗ ಅಂತ ಕರೆದ್ರೆ ಗತಿ ಏನಾಗುತ್ತೆ? ಅಲ್ಲಿ ಜ್ಞಾನ ಇದ್ದೇ ಇದೆ. ಆದ್ದರಿಂದ ಅಲ್ಲಿ ಜ್ಞಾನ ಉಪದೇಶ ಮಾಡೋಕ್ಕೆ ಹೋಗೋದಿಲ್ಲ ಅವನು. ಹೌದು ಇಷ್ಟ ಅಂತ ಕೇಳಿದ್ರೆ ನೋ ಗೋಟು ಕಾಲೇಜ್ ಅಂತ ಹೇಳ್ತಾರೆ. ಔಷಧಿ ಬೇಕಾ ತಗೋ ಅಷ್ಟೇನೆ, ಹೌದು ಗೊತ್ತವನಿಗೆ ಹೇಳ್ತಾ ಕೊಡೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಗೋಟು ಪ್ರಾಕ್ಟೀಸರ್ ಅಂತ ಕೇಳ್ತಾರೆ. ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾನೆ, ವಿಷಯ ಬೇಕಾದ್ರೆ ಅಲ್ಲಿ ಹೋಗು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮಲ್ಲೂ ಕೂಡ ಉಂಟು. ಒಂದು ಟೀಚಿಂಗ್ ಪ್ರೊಫೆಷನ್ ಬೇರೆ, ಎಕ್ಸಿಕ್ಯೂಟಿವ್ ಜಾಬ್ ಅಂತ ಕರಿತಾರೆ ಆ ಟೈಪ್. ಇಂಜಿನಿಯರಿಂಗ್ ಕೋರ್ಸ್ ಮುಗಿಸ್ತಾರೆ, ಕಾಲೇಜ್ ಪ್ರೊಫೆಸರ್ ಆಗಿ ಬರುತ್ತೆ, ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ತಾ ಹೋಗಿಬಿಡ್ತಾರೆ. ಇದೆಲ್ಲ ಕೆಲಸ ಮಾಡ್ತಾ ಹೋಗೋದಿದು, ಪಾಠ ಮಾಡ್ತಾ ಹೋಗೋದು. ಜ್ಞಾನ ಯೋಗ ಅಂದರೆ ಜ್ಞಾನ ಕಾರ್ಯದಲ್ಲಿ ಹೆಚ್ಚು ತೊಡಸ್ಕೊಂಡಿದ್ದಾನೆ, ಪಾಠ ಮಾಡ್ತಾ ಅದು ಕರ್ಮ ಅಲ್ವೇನು ಪಾಠ ಮಾಡೋದು ಕೂಡ. ಕೆಲವೊಂದು ಕರ್ಮನೇ ಪಾಪ. ಕೆಲವೊಮ್ಮೆ ಅರ್ಥ ಆಗದೆ ಹೋದಾಗ ಪಾಠ ಮಾಡೋದು ಅಂದರೆ ಭಾರಿ ಕರ್ಮ ಅಂತ ಕನ್ನಡದಲ್ಲಿ ಅಂತಾರಲ್ಲ, ಕರ್ಮ ಕರ್ಮ ಸ್ವಾಮಿ ಅಂತಾರೆ. ಅದಾಗುತ್ತೆ ಅಷ್ಟೇ, ಅರ್ಥ ಮಾಡಿಕೊಂಡಾಗ ಕರ್ಮ ಅಲ್ಲ ಹೇಳಿದವರು. ಇಲ್ಲೋದ್ರೆ ಕರ್ಮನೇ ಅಲ್ಲ, ಅಲ್ಲೂ ಕರ್ಮ ಇದ್ದೇ ಇದೆ, ಇಲ್ಲೂ ಜ್ಞಾನ ಇದ್ದೇ ಇದೆ. ಆದರೆ ಇಲ್ಲಿ ಜ್ಞಾನ ಪ್ರಧಾನವಾಗಿದೆ, ಅಲ್ಲಿ ಕರ್ಮ ಪ್ರಧಾನವಾಗಿದೆ. ಯಾವುದೋ ಸೀರಿಯಸ್ ಡಿಸ್ಕಷನ್ ಆಗಬೇಕು, ಸೆಮಿನಾರ್ಗೆ ಹೋಗಬೇಕಾದ್ರೆ ಈ ಡಾಕ್ಟರ್ ಪ್ರಾಕ್ಟೀಷನ್ ಡಾಕ್ಟರ್ ಕರೆಯೋದಿಲ್ಲ, ಆ ಟೀಚಿಂಗ್ ಡಾಕ್ಟರ್ನ ಕರೀತಾರೆ. ಸೆಮಿನಾರ್ಗಳೆಲ್ಲ ಕರಿಬೇಕಾದ್ರೆ ಕಾನ್ಫರೆನ್ಸ್ಗೆ ಅವ್ರನ್ನ ಕರೀತಾರೆ. ಆದರೆ ಸೀರಿಯಸ್ ಕೇಸ್ ಬಂದ ಪ್ರೊಫೆಸರ್ ಇವ್ರು ಕರ್ಕೊಂಡು ಹೋಗ್ತಾರೆ ಪ್ರಾಕ್ಟೀಸ್ ಮಾಡೋರು. ಯಾಕೆಂದ್ರೆ ಇವನಿಗೆ ಇದರಲ್ಲಿ ಅನುಭವ ಜಾಸ್ತಿ, ಅವ್ರ ಅವನಿಗೆ ಅನುಭವ ಜಾಸ್ತಿ. ಆ ದೃಷ್ಟಿಯಲ್ಲಿ ಜ್ಞಾನಯೋಗ ಕರ್ಮಯೋಗ ಅನ್ನೋದು ಬರೀ ಜ್ಞಾನಯೋಗ ಕರ್ಮಯೋಗ ಅಂತ ಅರ್ಥ ಅಲ್ಲ. ಇಬ್ಬರಿಗೂ MBBS ಕಾಮನ್, ಮತ್ತೆ ಇಬ್ಬರಿಗೆ MBBS ಕಾಮನ್, ಜ್ಞಾನ ಇಬ್ಬರಿಗೂ ಕಾಮನ್. ಅಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಕರ್ಮಯೋಗ, ಪಾಠ ಮಾಡಿದಷ್ಟೇ ಜ್ಞಾನಯೋಗ ಹೊರತು ಬರೀ ಜ್ಞಾನಯೋಗ ಕರ್ಮಯೋಗ ಅಲ್ಲ. ಈ ಅರ್ಥವನ್ನು ಕೊಡದೆ ಹೋಗಿದ್ದಿದ್ರೆ ಭಗವದ್ಗೀತೆ ನಮಗೆ ಪೂರ್ಣ ವ್ಯಾಮಿಶ್ರವೇಣೈವ ಅಲ್ಲ, ವ್ಯಾಮಿಶ್ರವೇ ಅರ್ಥ ಅಂತ ಮಾತಾಗ್ತಾ ಇತ್ತು. ಆಚಾರ್ಯ ಪರಿಹಾರ ಮಾಡ್ತಾ ಇದ್ದಾರೆ. ಇವತ್ತು 99 ಪಾಲು ಜನ ಅರ್ಥ ಬರೆದವರು ಹೇಳಿಬಿಟ್ರು. ಕೃಷ್ಣ ಹೇಳ್ತಾ ಇದ್ದಾನೆ, ಅವರ ಅರ್ಥನೇ ಬೇರೆ ವಿಚಿತ್ರವಾದ ಅರ್ಥ. ಲೋಕದಲ್ಲಿ ಎರಡು ವಿಧ ಜನ ಇದ್ದಾರೆ, ಕೃಷ್ಣ ಹೇಳ್ತಾನೆ ಕರೆಕ್ಟು. ಅಪ್ಲಿಕೇಶನ್ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಕರ್ಮಯೋಗಿಗಳು, ಅದು ಬರೀ ಕರ್ಮ ಮಾಡೋರು. ಕೆಲವರು ಜ್ಞಾನಯೋಗಿಗಳು, ಬರೀ ಜ್ಞಾನ ಕಾರ್ಯ ಮಾಡೋರು. ಎರಡೂ ಮಾಡೋರು ಅಂತ ಇಲ್ಲ. ಯಾಕೆಂದರೆ ಬರೀತಾರೆ, ಜ್ಞಾನ ಮತ್ತು ಕರ್ಮಗಳಿಗೆ ಎಂದೂ ಹೊಂದಾಣಿಕೆ ಆಗೋದೇ ಇಲ್ಲ. ಜ್ಞಾನ ಕರ್ಮಣೋಹೋ ವಿರೋಧ ಪರವತವದ ಅಕಂಪ್ಯ, ಒಬ್ಬರ ಭಾಷೆ ಇದೆ. ಜ್ಞಾನ ಮತ್ತು ಕರ್ಮಗಳ ವಿರೋಧ ಅನ್ನೋದು ಹೇಳ್ತಾರೆ, ಯಾವ ದೃಷ್ಟಿಯಿಂದ ಕೂಡ ಹೊಂದಾಣಿಕೆ ಮಾಡಲಿಕ್ಕೆ ಬರೋದೇ ಇಲ್ಲ. ಅದಕ್ಕೇನು ಮಾಡಬೇಕು? ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನಾತ್, ಮೋಕ್ಷ ಬೇಕು ಅಂದರೆ ಕರ್ಮವನ್ನು ಬಿಟ್ಟೇ ಬಿಡಬೇಕು. ಈ ಅರ್ಥವನ್ನು ಬರೆದವರು ಇದ್ದಾರೆ. ಕರ್ಮವನ್ನು ಪೂರ್ತಿ ಬಿಟ್ಟು ಬಿಡಬೇಕು, ಏನನ್ನೂ ಮಾಡಬಾರ್ದು. ಮತ್ತು ಕರ್ಮ ಮಾಡೋನು ಜ್ಞಾನದಾಸೆ ಪೂರ್ತಿ ಬಿಟ್ಟುಬಿಡಬೇಕು, ಜ್ಞಾನದ ಹೆಸರು ಅವನಿಗಿಲ್ಲ. ಈ ರೀತಿಯಾದ ಅರ್ಥ ಬರೆದವರು ಇದ್ದರು. ಆಚಾರ್ಯರು ಅದನ್ನು ಹೇಳ್ತಾರೆ, ಹಾಗಲ್ವೇ ಅಲ್ಲ. ಕರ್ಮ ಪ್ರಧಾನವಾದ ಯೋಗ ಕರ್ಮಯೋಗ, ಜ್ಞಾನ ಪ್ರಧಾನವಾದ ಯೋಗ ಜ್ಞಾನಯೋಗ, ಅವುಗಳ ಮಧ್ಯೆ ವಿರೋಧದ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿ ದೃಷ್ಟಾಂತ ಬೇಕಲ್ಲ. ಆಚಾರ್ಯ ದೃಷ್ಟಾಂತ ಕೊಡ್ತಾರೆ. ಜ್ಞಾನಯೋಗಿಗಳು ಅಂದರೆ ಯಾರು, ಕರ್ಮಯೋಗಿಗಳು ಅಂದರೆ ಯಾರು? ಜ್ಞಾನಯೋಗಿಗಳು ಅಂದರೆ ಸನಕಾದೀನಾಂ ಅಂತ ಕರೆ, ಸನಕ ಸನಂದನಾದಿಗಳಿದ್ದಾರಲ್ಲ ಅವರೆಲ್ಲ ಜ್ಞಾನಯೋಗಿಗಳು. ಇನ್ನು ಕರ್ಮಯೋಗಿಗಳು ಅಂದರೆ ಜನಕಾದಿಗಳಿದ್ದಾರಲ್ಲ ಅವರೆಲ್ಲ ಕರ್ಮಯೋಗಿಗಳು. ಎಕ್ಸಾಂಪಲ್ ಕೊಡಬೇಕಾದ್ರೆ ಹೇಗೆ ಉಪಯೋಗಿಸಿದ್ದಾರೆ, ಜನಕ ಸನಕ ನೆನಪಿಡಿಗಳು ಭಾರಿ ಸುಲಭ, ಅವರು ಪ್ರಾಸಬದ್ಧವಾದ ಪದಗಳು. ಸನಕಾದಿಗಳು ಜ್ಞಾನಯೋಗಿಗಳು, ಈ ಜನಕಾದಿಗಳು ಕರ್ಮಯೋಗಿಗಳು. ಅದು ಹೇಗೆ ಅಂದರೆ ಆ ಕಥೆ ಓದಬೇಕಾಗ, ಬರೀ ಇದು ಕೇಳಿದ್ರೆ ನಮಗೇನೋ ಜನಕನೂ ಗೊತ್ತಿಲ್ಲ ಸನಕನೂ ಗೊತ್ತಿಲ್ಲ ಅಂದರೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಜನಕನ ಕಥೆಗೆ ರಾಮಾಯಣಕ್ಕೆ ಹೋಗಬೇಕು, ಈ ಒಬ್ಬ ಮಹಾನುಭಾವನಾದ ಸನಕನ ಕಥೆಗೆ ಭಾಗವತಾದಿಗಳಿಗೆ ಹೋಗಬೇಕು. ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ, ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಿಂದನೇ ಸೃಷ್ಟಿಯಾಯ್ತಂತೆ, ಮಾನಸ ಸೃಷ್ಟಿ ಅಂತ ಹೆಸರು. ಅದಕ್ಕೆ ಮಾನಸ ಪುತ್ರರು ಅಂತ ಹುಟ್ಟಿದ್ದಾರೆ, 4 ಜನ ಹುಟ್ಟುತ್ತಾರೆ. ಸನಕ, ಸನಂದನ, ಸನತ್ ಕುಮಾರ ಮತ್ತು ಸನತ್ ಸುಜಾತ ಅಂತ ನಾಲ್ಕು ಜನ ಮಕ್ಕಳು ಹುಟ್ಟಿ ಬರುತ್ತಾರೆ. ಬ್ರಹ್ಮದೇವರ ಮನಸ್ಸಿನಿಂದ ಎಂಥ ಸೃಷ್ಟಿ ಬ್ರಹ್ಮದೇವರ ಸೃಷ್ಟಿಯೇ. ಅವರೆಲ್ಲರೂ ಅಪ ಅಂತ ಮಾತಾಡಿಸ್ತಾರೆ. ಹಾಗೆ ಅವ್ರು ಹೇಳಿದರೆ, ನೋಡಿ ಮಕ್ಕಳೇ, ನೀವೆಲ್ಲ ಸಂಸಾರಿಗಳಾಗಬೇಕು, ಮದುವೆ ಆಗಬೇಕು, ಮಕ್ಕಳನ್ನು ಪಡೆಯಬೇಕು, ವಂಶ ವೃದ್ಧಿ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿದರಂತೆ, ಬ್ರಹ್ಮದೇವರೇ ನಮಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ, ನಮಗೆ ಈ ಪ್ರವೃತ್ತಿ ಮಾರ್ಗ ನಾನು ಹಿಡಿಸೋದಿಲ್ಲ, ನಾವು ಜ್ಞಾನ ಕಾರ್ಯ ನಮಗೆ ಬೇಕಾಗಿದೆ ಅಂತ ಹೇಳಿ ಸನ್ಯಾಸ ತಗೊಂಡು ಹೊರಟೋಗ್ಬಿಟ್ರಂತೆಲ್ಲ ಕೂಡ. ಇವರು ಸನಕಾದಿಗಳು ಅಂದರೆ ಜ್ಞಾನಯೋಗಿಗಳು ಅಂತ ಅರ್ಥ. ಮದುವೆ, ಮಕ್ಕಳು ಇದ್ಯಾವುದು ಬೇಡ, ಇದನ್ನು ಬೇಡ ಅಂದ್ರಲ್ಲ ಅದಕ್ಕೆ ಜ್ಞಾನಯೋಗಿಗಳು ಅಂತ ಕರೀತಾರೆ ಹೊರತು ಕರ್ಮವನ್ನೇ ಬಿಟ್ಟವರು ಅಂತ ಅರ್ಥ ಅಲ್ಲ. ಮತ್ತೆ ಕರ್ಮವನ್ನೇ ಬಿಟ್ಟವರಲ್ಲ, ಯಾಕೆ ಸನ್ಯಾಸದವರ ಕರ್ಮ ಅಲ್ಲೇ ನಿಮ್ಮದ್ದೆ. ಸನ್ಯಾಸ ತಗೊಂಡ್ರಲ್ಲ ಕರ್ಮನೇ, ಅಲ್ಲಿ ಪಾಠ ಮಾಡಬೇಕು, ಪ್ರವಚನ ಮಾಡಬೇಕು, ಪೂಜೆ ಮಾಡಬೇಕು, ಅದೆಲ್ಲ ಕರ್ಮ ಅಲ್ವೇನು? ಆ ಕರ್ಮ ನಮಗೆ ಬೇಕು. ಆದರೆ ಮದುವೆಯಾಗಿ ಮಕ್ಕಳನ್ನು ಪಡೆದು ಸಂಸಾರ ಮಾಡೋ ಕರ್ಮ ನಮಗೆ ಬೇಡ ಅಂತ ಹೇಳುತ್ತಾರೆ. ಅಂದರೆ ಇದು ಕರ್ಮವನ್ನು ಪೂರ್ತಿ ಬಿಟ್ಟವರಲ್ಲ ಮತ್ತೆ ಅವರು, ಕರ್ಮವನ್ನು ಮಾಡುವವರೇ ಪ್ರಧಾನವಾಗಿ ಜ್ಞಾನ ಕಾರ್ಯ ಮಾಡಬಹುದು. ಅದಕ್ಕೆ ಸನಕಾದಿಗಳನ್ನು ದೊಡ್ಡ ಗುರುಗಳನ್ನಾಗಿ ಸಮಾಜ ಒಪ್ಪಿಕೊಂಡು ಮುಂದೆ ಅವರು ಎಷ್ಟೋ ಕೆಲಸ ಮಾಡ್ತಾರೆ. ಹೋಗಿ ಪುರುಷರಾಜ ರಾಜ್ಯ ಆಡ್ತಿರ್ಬೇಕಾದ್ರೆ ಸನಕಾದಿಗಳು ಬರ್ತಾರೆ, ಅವಳು ಉಪದೇಶವನ್ನು ಮಾಡ್ತಾರೆ. ಆತರಿಗೆ ಅಪೂರ್ವ ತತ್ವಜ್ಞಾನವನ್ನು ಪುರುಷರಾಜ ಪಡಿತಾನೆ, ಸದ್ಗತಿ ಹೊರಟು ಹೋಗ್ತಾನೆ. ಉಪದೇಶ ಮಾಡಿದ್ದು ಒಂದು ಕರ್ಮ, ಇವನ್ನು ಕ್ರಿಯೆ ಅಲ್ವೇನು? ಕ್ರಿಯೆ ಮಾಡಿಯೇ ಇದ್ದಾರೆ ಅವರು. ಅದೇ ಜ್ಞಾನಿಗಳು ಮಾತಾಡಬಾರ್ದು ಅಂತ ಆಗೋದಿಲ್ಲ. ಹೋಗಿದ್ರೆ ಮಾತಾಡಿದ್ರೆ ಜ್ಞಾನಿಗಳಂತೂ ಆಗ್ಬಿಡೋದು. ಕೊನೆಗೆ ಎಷ್ಟು ಪ್ರೀತಿ ಆಗ್ತಿತ್ತು ಗೊತ್ತಾ? ಹಾಗಿದ್ರೆ ಜ್ಞಾನಿಗಳು ಮಾತಾಡಬಾರ್ದು, ಸಮೂಹ ಅರ್ಥ ಆಗೋದು. ಮಾತಾಡದೇದವ್ರು ನ್ಯಾಯಗಳು ಅಂತ ಆಗಿದ್ರೆ ಗತಿ ಏನಾಗ್ತಿತ್ತು? ಆಗಿದ್ರೆ ಮಾತಾಡದಿರೋದೆಲ್ಲ ಭಾರಿ ಭಾರಿ ಜ್ಞಾನಿಗಳೇ ಕೂತು ಬಿಡ್ತಾ ಇತ್ತು. ಅದು ಸರಿಯಲ್ಲ. ಸನಕಾದಿಗಳು ಜ್ಞಾನ ಕಾರ್ಯ ಮಾಡಿದ್ದಾರೆ, ಕರ್ಮ ಮಾಡಿದ್ದಾರೆ. ಆದರೆ ಗೃಹಸ್ಥರು ಮಾಡ್ತಕ್ಕಂಥ ಕರ್ಮ ಮಾಡಲಿಲ್ವಲ್ಲ, ಅದಕ್ಕೆ ಜ್ಞಾನಯೋಗಿಗಳು ಅಂತ ಹೆಸರಾಯಿತು. ಇನ್ನು ಜನಕಾದಿಗಳು ಏನು ಮಾಡಿದ್ದಾರೆ? ದೊಡ್ಡ ಜ್ಞಾನಿ ಜನಕರಾಜ, ಭಾರಿ ದೊಡ್ಡ ಜ್ಞಾನಿ. ಬೃಹದಾರಣ್ಯಕ ಉಪನಿಷತ್ತು ನೋಡಬೇಕು, ಆ ಥರ ಕಥೆ ಕೇಳಬೇಕಾದ್ರೆ ತುಂಬಿದ ಸಭೆಯೊಳಗೆ ದೊಡ್ಡ ಋಷಿಗಳು ಮುನಿಗಳಿಗೆ ಅರ್ಥ ಹೇಳೋದು ಕಷ್ಟವಾದಾಗ ಜನಕರಾಜ ಉತ್ತರ ಕೊಡ್ತಿದ್ರು. ಅಂಥ ದೊಡ್ಡ ರಾಜ ಅವನು, ಕಿಂಗ್ ಫಿಲಾಸಫರ್ ಅಂದರೆ ಅಂಥ ಕಿಂಗ್ ಫಿಲಾಸಫರ್ ಜನಕರಾಜ. ಋಷಿಗಳ ಮುನಿಗಳಿಗೆ ಸಮಾನವಾಗತಕ್ಕಂಥ ಪ್ರಶ್ನೆಗಳಿಗೆ ರಾಜ್ಯವಾಗತಕ್ಕಂಥ ಚಕ್ರವರ್ತಿ ಸರಸರ ಉತ್ತರ ಕೊಡ್ತಿದ್ದಂತ. ಅಂಥ ವ್ಯಕ್ತಿ ಆತ, ಎಷ್ಟು ದೊಡ್ಡ ಜ್ಞಾನಿ ಆತ. ಆದರೆ ಆತ ಜ್ಞಾನಯೋಗಿ ಅಂತ ಕರೀಲಿಲ್ಲ, ಆತನನ್ನು ಕರ್ಮಯೋಗಿ ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಆತ ಮೂಲತಃ ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಆದಷ್ಟಿಂದ ಕರ್ಮಯೋಗಿ ಆತ, ಆದಷ್ಟಿಂದ ಕರ್ಮಯೋಗಿ. ಮೂಲತಃ ತತ್ವಜ್ಞಾನಿಯೇ, ಸನಕಾದಿಗಳು ಜ್ಞಾನಯೋಗಿಗಳೇ, ಆದರೆ ಕರ್ಮಯೋಗಿಗಳು ಹೌದವರು. ಆಚಾರ್ಯ ಕೇಳ್ತಾರೆ ಈಗ, ಮತ್ತು ಅಬ್ಸಲ್ಯೂಟ್ ಕರ್ಮಯೋಗ ಅಂತ ಒಬ್ಬನರ ಎಕ್ಸಾಂಪಲ್ ಕೊಡ್ತೀರ? ಹಾಗಿದ್ದಾರೆ ನೋಡೋಣ ಅಂತ. ನೀವೀಗ ಜ್ಞಾನವನ್ನು ಪೂರ್ತಿ ಹೊಂದದೇ ಇದ್ದ ಕರ್ಮಯೋಗಿ ಅಂತ ಜ್ಞಾನ ಹೊಂದಿದ ಜನಗಳಿದ್ದಾರೆ, ಒಪ್ಪೋಣ ನಾವು. ಯೋಗಿಗಳು ಅಂತ ಪುಣ್ಯಕ್ಕೆ ಯಾರೋ ಕರೆದಿಲ್ಲ ಅವನನ್ನು. ಜ್ಞಾನಯೋಗಿ ಅಂತ ಹೇಳಿ ಕರ್ಮಯೋಗಿ ಅಂತ ಹೇಳಿ ಕರಿಬೇಕಾದ್ರೆ ಅವರು ಒಂದು ಹಂತವನ್ನು ತಲುಪಿರಬೇಕು. ಇಲ್ಲಿ ಉಳಿದವರಿಗೆಲ್ಲ ಹೇಳಿದ ಮಾತಲ್ಲ ಅಂತ ಹೇಳಿಬಿಡುತ್ತೆ. ಈ ಸ್ವಲ್ಪ ಯೋಚನೆ ಮಾಡ್ತಾ ಹೋಗಬೇಕಾದ್ರೆ ನಮ್ಮಲ್ಲೇ ಆ ವಿಷಯ ಹೇಗಿದೆ ಅಂದರೆ ಸ್ವಭಾವದಲ್ಲಿ ಹೇಗಿರ್ತಾರೆ ಅಂತ. ಕೆಲವರು ಜ್ಞಾನಪ್ರಿಯ, ಕೆಲವರು ಕರ್ಮಪ್ರಿಯ. MBBS ಫಸ್ಟ್ ರ್ಯಾಂಕ್ ಬಂತು ಕೆಲವರಿಗೆ. ಅವೇನು ಮಾಡ್ತಾನೆ ಗೊತ್ತಾ? ಬಂದವನು, ಬನ್ನಿ ಪ್ರೊಫೆಸರ್ ಪೋಸ್ಟ್ಗೆ ಅಪ್ಲೈ ಮಾಡಿದ ಕೇಳಿದೆ. ಆಮೇಲೆ ಐ ಡೋಂಟ್ ಲೈಕ್ ಇಟ್ ಅಂತ ಹೇಳಿಬಿಡ್ತಾನೆ. ನಾನು ಬಡವರಿಗೆ ಔಷಧಿ ಕೊಡ್ತೇನೆ ಹೋಗಿಬಿಟ್ಟು, ಅದೇನು ಕೆಲಸ ಪಾಠ ಮಾಡೋದೇನು ಬೇಡ, ಪ್ರಾಕ್ಟಿಕಲ್ ಔಷಧಿ ಕೊಡ್ತೇನೆ ಅಂತ ಹೇಳ್ತಾರೆ. ಬೇಡ್ರಿ ಒಳ್ಳೆ ಅಲ್ಲರಿ ಔಷಧಿ, ಅದಕ್ಕೆ ಏನೇನು ಸಿಗೋದಿಲ್ಲ ರೀ ಜಾಸ್ತಿ, ಮುಂದೆ ತುಂಬ ಸಂಶಯ ಏನೋ ಮಾಡ್ಬೇಕು, ಏನು ಬೇಕಿಲ್ಲ, ಐ ಡೋಂಟ್ ಲೈಕ್ ಇಟ್ ಅಂತ ಹೇಳ್ತಾರೆ. ಅಂದರೆ ಅವನ ಮನಸ್ಸು ಯಾವ ಕಡೆ ಇದೆ ಗೊತ್ತಾ? ಅವನಿಗೆ ಪ್ರಾಕ್ಟೀಸ್ ಮಾಡೋದ್ರ ಕಡೆ ಮನಸ್ಸಿದೆಯೇ ಹೊರತು ಈ ಕಡೆ ಮನಸ್ಸೇ ಇಲ್ಲ ಅವನಿಗೆ. ಅದು ಏನಂತ ಕರೀತಾರೆ, ಇವ ಸ್ವಭಾವದಲ್ಲೇ ಹಾಗಿದ್ದಾರೆ ಅಂತ. ಬೈ ನೇಚರ್ ಹೀ ಇಸ್ ಲೈಕ್ ದಟ್ ಅಷ್ಟೇ. ಇನ್ನೊಬ್ಬನು ಥರ್ಡ್ ಕ್ಲಾಸ್ ಪಾಸ್ ಆಗಿದ್ದಾನೆ, ಪ್ರೊಫೆಸರ್ ಆಗಬೇಕು ಅಂತ ಹಠ ಅವನಿಗೆ. ಅಲ್ಲ ಯಾರು, ನೀನು ಮೊದಲೇ ಥರ್ಡ್ ಕ್ಲಾಸು, ಬ್ರಹ್ಮ ಪುಣ್ಯ ಪಾಸ್ ಆಗಿದ್ದೀಯಾ, ಯಾಕೆ ಇನ್ನೊಬ್ಬರು ಪಾಠ ತೆಗಿತೀಯ ಅಂತ ಕೇಳಿದರೆ, ಇಲ್ಲ ಇಲ್ಲ ಪಾಠವೇ ಮಾಡಬೇಕು ಅವನಿಗೆ ಖುಷಿ. ಫಸ್ಟ್ ರ್ಯಾಂಕ್ ಅಂತ ಹಾಗೆ ಇರ್ಬೋದು. ಮತ್ತೆ ಇಲ್ಲ, ನಾ ಐ ಡೋಂಟ್ ಲೈಕ್ ಪ್ರಾಕ್ಟೀಸಿಂಗ್, ಐ ಲೈಕ್ ಟೀಚಿಂಗ್ ಓನ್ಲಿ ಅಂತ ಹೇಳ್ತಾರೆ. ಐ ಲೈಕ್ ಅಂತ ಪದ ಉಪಯೋಗಿಸ್ತಾನಲ್ಲ, ಲೈಕಿಂಗ್ ಅಂಬೋದು ಯಾವುದರ ಗುಣ ಗೊತ್ತಾ? ಅವನ ನೇಚರ್ ಹೇಳ್ತಕ್ಕಂಥ ಪದ ಅದು. ಲೈಕಿಂಗ್ ಅಂಬೋದು ಅವರ ನೇಚರ್ ತೋರಿಸುತ್ತೆ. ಆ ದೃಷ್ಟಿಯಲ್ಲಿ ಸ್ವಭಾವತ ಎಷ್ಟೋ ಜನ ಪಾಪ ದೊಡ್ಡ ಡಾಕ್ಟರ್ ಇರ್ತಾನೆ, ಮಗನ MBBS ಮಾಡಿದ್ರೆ ಹೋಗ್ತಾನೆ, ಅಪ್ಪ ನಾನು ಇಂಜಿನಿಯರ್ ಆಗ್ತೇನೆ ಅಂತ ಹೇಳ್ಬಿಡ್ತಾನೆ. ಮೂಲ ಮಾಡ ಏನು ಮಾಡಾಗಿಲ್ಲ, ಅಲ್ಲಯ್ಯ ನೋಡು ಎಷ್ಟು ಆಸ್ಪತ್ರೆ ಕಟ್ಟಿಸಿದ್ದೇನೆ, ಎಷ್ಟು ಅನುಕೂಲ ಇದೆ ನೋಡು, ನೀನೇ ಇಟ್ಕೋ, ನಾನಂತೂ ಇಂಜಿನಿಯರ್ ಆಗ್ತೇನೆ, ಏನು ಮಾಡ್ತೀರ ಅದಕ್ಕೆ? ಈಗ ಎಷ್ಟೋ ಜನ ಕಂಪನಿ ದೊಡ್ಡ ಲಾಯರ್ ಇರ್ತಾನೆ, ಮಗನ ಮಾಡಕ್ಕೆ ಟ್ರೈ ಮಾಡ್ತಾನೆ, ಬೇಡ ಏನಾಗ್ತೇನೆ ಅಂತ ಹೇಳಿಬಿಡ್ತಾನೆ. ಇನ್ನೂ ಕೆಲವರು ಏನೋ ನಾ ಪ್ಲೇಯರ್ ಆಗ್ತೇನೆ ಅಂತ ಹೊರಟುಬಿಡ್ತಾನೆ ಪಾಪ. ಅವನು ಹೇಳೋಕ್ಕಾಗೋದೇ ಇಲ್ಲ ಅದನ್ನು. ಇವತ್ತು ಸ್ವರೂಪವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇವತ್ತು ಎಲ್ಲರೂ ಒಂದೇ ರೀತಿ ಇಲ್ಲ ಅನ್ನೋದೇ ಅದಕ್ಕೆ ಕಾರಣ. ಇವತ್ತು ಒಂದು ಯಾರೂ ಕೂಡ ಪ್ರೋಟೋಟೈಪ್ ಮನುಷ್ಯ ಇದ್ದರೆ ಸಾಧ್ಯ ಇಲ್ಲ. ಪ್ರತ್ಯೇಕವಾದ ವ್ಯಕ್ತಿ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲ ಅಪಿ, ಆಚಾರ್ಯರ ಮಾತು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲ ಅಪಿ, ಪ್ರತಿಯೊಂದು ವಸ್ತುವು ಕೂಡ ಎರಡು ವಸ್ತು ಒಂದು ರೀತಿ ಇಲ್ಲ. ಇದು ಆಚಾರ್ಯರ ಸಿದ್ಧಾಂತ ಇದೆ, ಎರಡು ವಸ್ತುಗಳು ಒಂದು ರೀತಿ ಇಲ್ಲ. ಇದು ಎಷ್ಟು ಸತ್ಯವಾದ ಮಾತು ಗೊತ್ತೇನು? ಇವತ್ತು ಜಗತ್ತಲ್ಲಿ ತೋರಿಸಿ ನೋಡೋಣಂತೆ, ಎಲ್ಲರಿಗೂ ಎರಡು ಕೈಯೇ, ಎರಡು ಕಾಲೆ, ಒಂದು ತಲೆನೇ. ಆದರೆ ನಮಗೆ ಕನ್ಫ್ಯೂಷನ್ ಆಗಿದೆಯಾ? ಒಬ್ಬರು ಮುಖ ಇದ್ದ ಮತ್ತೊಬ್ಬರು ಮುಖ ಇಲ್ಲ, ಒಬ್ಬರು ಮುಖ ಇದ್ದಾಗ ಮತ್ತೊಬ್ಬರು ಮುಖ ಇಲ್ಲ ಅಂದರೆ ಎಂಥ ಮ್ಯಾಜಿಕ್ ಇದು? ಒಂದು ಇದು ಜಾಸ್ತಿ ಇಲ್ಲ, ಮತ್ತೆ ಇಷ್ಟೆಲ್ಲ ಅಡ್ಜಸ್ಟ್ ಮಾಡಬೇಕು, ಮತ್ತೆ ಎರಡು ಕಣ್ಣೆ ಫಿಕ್ಸ್ ಮಾಡಬೇಕು, ಒಂದು ಮೂಗ ಇಡಬೇಕು, ಬಾಯಿನೇ ಇಡಬೇಕು, ಇಷ್ಟೇ ಇಡಬೇಕು. ಇಷ್ಟಾದರೂ ಕೂಡ ಹಂಡಕ್ಕೆ ಒಂದಾಗಲಿ ಸಾಧ್ಯ ಇಲ್ಲ. ಇಷ್ಟು ಜನ ನಡೀತಾರಲ್ಲ, ಕೈ ಬಿಸ್ಕೊಂಡು ನಡೀಬೇಕು. ತಮಾಷೆಗೆ ಒಂದೇ ರೀತಿ ಯಾರು ನಡೆಯೋದೇ ಇಲ್ಲ. ಇದು ಭಾರಿ ಆಶ್ಚರ್ಯ. ಇದೇನು ತೋರಿಸುತ್ತೆ ಅಂದರೆ, ದೇಹ ಬೇರೆ ಆಗಿರಲಿ ಕಾರಣ ಒಳಗೆ ಜೀವನೇ ಬೇರೆ ಆಗಿದೆ ಅಂತ ಹೇಳುತ್ತಾರೆ. ಒಳಗಿರೋ ಜೀವನೇ ಪರಸ್ಪರ ಬೇರೆಯಾಗಿದ್ದಾನೆ. ಇಲ್ಲ ಹೋದ್ರೆ ಜಗತ್ತಿನ ಗತಿ ಏನಾಗ್ತಿತ್ತು? ಇವತ್ತು ಯಾರಿಗೋ ಸಾಲ ಕೊಟ್ಟು ಯಾರೋ ದುಡ್ಡು ಕೇಳಕ್ಕೆ ಹೋಗ್ಬೇಕಾಗ್ತಿತ್ತು. ಆಮೇಲೆ ಇಲ್ಲದ ಹೋದ್ರೆ ಸಾಲ ಇಸ್ಕೊಂಡ್ರೆ ಬರೆಸ್ಕೊಡಿ ಅಂತ ಮತ್ತೆ ನಿಂತ್ಕೊಂಡು ನಿನ್ನೆ ಇಸ್ಕೊಂಡು ನೀನಿಸ್ಕೊಂಡು ಇರ್ಕೊಂಡು ನಮ್ಮನೆ ಕೇಳ್ಬೋದಾಗಿತ್ತು. ಮತ್ತೆ ಆ ಗೊಂದಲ ಇವತ್ತಿಲ್ಲ. ಎಷ್ಟು ತಮಾಷೆ ಇವತ್ತು! ನಿಜವಾಗ್ಲೂ ಕೂಡ ಜೀವೇ ಭೇದಕ್ಕೆ ಮುಖಗಳೇ ಸಾಕ್ಷಿ ಅಂತ ಹೇಳ್ತಾರೆ. ಮುಖಗಳೇ ಸಾಕ್ಷಿ. ಬೋಲು ಬೇರೆ ಮನೆ ಬೇಡ. ಒಂದೇ ಮನೆಯೊಳಗೆ ಅಣ್ಣ ತಮ್ಮಂದ್ರೆ ಹೇಗಿರ್ತಾರೆ, ಅಕ್ಕ ತಂಗಿಯರು ಹೇಗಿರ್ತಾರೆ, ಅವಳಿ ಜವಳಿಗಳಲ್ಲೂ ವ್ಯತ್ಯಾಸ ಇರುತ್ತೆ. ಇದು ಸಮಸ್ಯೆ. 100% ಐಡೆಂಟಿಕಲ್ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. 100% ಐಡೆಂಟಿಕಲ್ ಇರೋದೇ ಇಲ್ಲ. ಇನ್ನೂ ಆಶ್ಚರ್ಯ, ಎರಡು ಗಿಡಗಳು ನೋಡಿಬೇಕಾದ್ರೆ ಎರಡು ಮಾವಿನ ಮರ ಹುಡುಕಿ ಒಂದೇ ರೀತಿ ಎರಡು ಮಾವಿನ ಮರ ಸಿಗುತ್ತೆ ನಿಮಗೆ? ಈಗ ಸ್ವಲ್ಪ ಎಲ್ಲೋ ತಂಗೆ ಬೇರೆ ಒಂದು ಕಡೆ ಹೊರಟಿರುತ್ತೆ ಬೇರೆ ಕಡೆ. ಏನೋ ಆಗಿರೋದು. ಅದು ಬೇಡ ಬಿಡಿ, ಒಂದೇ ಗಿಡದ ಎರಡು ಎಳೆಗಳು ತಗೊಳ್ಳಿ ಅಂತ ಹೇಳ್ತಾರೆ. ಒಂದೇ ಗಿಡದ ಎಳೆ ಎಳೆಗಳು ತಗೊಳ್ಳಿ ನೋಡಿ, ಸ್ವಲ್ಪ ಚೇಂಜಸ್ ಕಂಡೇ ಕಾಣುತ್ತೆ ಅಂತ. ಇದು ಭಾರಿ ಆಶ್ಚರ್ಯ. ನಮಗೇನೆ ಎಲ್ಲ ಒಂದೇನೆ, ಅದು ಇನ್ನೊಬ್ಬರು ಮನೆ ನಮ್ಮನೆಯದು ಒಂದೇ. ಅನೇಕರು ಪಾಲಿಗೆ ಅಷ್ಟ್ರಮಟ್ಟಿ ತಿಳ್ಕೊಂಡ್ಬಿಡ್ತಾರೆ ಹಣ್ಣಿಗೆ ಹಾರಿಸ್ಬೇಕಾದ್ರೆ. ತಪ್ಪದು ಒಂದು, ಪ್ರತಿಯೊಂದು ಇದರಲ್ಲೂ ವ್ಯತ್ಯಾಸ ಇದೆ. ಇನ್ನೂ ಯಾತಕ್ಕೆ? ಟಿಶ್ಯೂಸಲ್ಲಿ ವ್ಯತ್ಯಾಸ ಇದೆ. ಒಳಗೆ ಹೋಗ್ತಾ ಹೋಗ್ತಾ ಹೋಗಿಬಿಟ್ರೆ ಕಣ್ಣಿನ ರೀತಿನೇ ಬೇರೆ, ಕಿವಿ ರೀತಿನೇ ಬೇರೆ. ಇವತ್ತು ಲೋಕದಲ್ಲಿ ನೋಡಬೇಕಾದ್ರೆ ಭೇದ ಹೇಗೆ ಹೇಳುತ್ತೆ ಗೊತ್ತಾ? ಈ ಕಿಡ್ನಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬೇರೆ ಮಾಡಬೇಕಲ್ಲ, ಎಲ್ಲರಿಗೂ ಶೂಟ್ ಆಗೋದಿಲ್ಲ ಅದು, ರಿಜೆಕ್ಟ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟು ತಮಾಷೆ ಇದು! ಎಲ್ಲರಿಗೂ ಹೊಂದೋದಿಲ್ಲ. ಎಷ್ಟೋ ಔಷಧಿ ಒಬ್ರಿಗೆ ಬಂತು, ಒಬ್ರಿಗೆ ಹೊಂದೋದೇ ಇಲ್ಲ. ಇವತ್ತು ಭೇದ ಇಲ್ಲದ ಜಾಗ ಅಂತ ಒಂದು ತೋರಿಸಿ ಇಲ್ಲಾರು ನೋಡಿ ಅಂತ ಹೇಳ್ತಾರೆ. ಭೇದ ಇಲ್ಲದ ಜಾಗ ಅಂತ ಎಲ್ಲರ ಜಗತ್ತಲ್ಲಿ ಉಂಟಾ? ಪ್ರತಿಯೊಂದು ಕಡೆಗೂ ಭೇದ ಇದ್ದೇ ಇದೆ. ಆದ್ದರಿಂದ ಯಾರೂ ಒಂದು ರೀತಿ ಇಲ್ಲವೇ ಇಲ್ಲ. ದುಷ್ಟರಲ್ಲೆಲ್ಲ ಒಂದು ರೀತಿ ಇಲ್ಲೇ ಇಲ್ಲ. ದುರ್ಯೋಧನ ಒಂದು ರೀತಿ ದುಷ್ಟ, ಅವನು ಹೇಳೋ ದುಷ್ಟ. ದ್ರೌಪದಿ ಸೀರಿಯಸ್ ಆದ್ರೆ ಹೇಳದು ಬಿಡು ಅಂತೇಳಿ. ದುಶ್ಯಾತನ ಮಾಡೋ ದುಷ್ಟ ಅವನು. ಅವನು ಜ್ಞಾನಯೋಗಿ, ಅವನು ಕರ್ಮಯೋಗಿ. ಆ ಲೆಕ್ಕದೊಳಗೆ ದುರ್ಯೋಧನ ಭಾರಿ ದೊಡ್ಡ ಜ್ಞಾನಯೋಗಿ ಅವನು. ಅವನು ಮಿಥ್ಯಾ ಜ್ಞಾನಯೋಗಿ ಅಷ್ಟೇ, ಇನ್ನೇನಲ್ಲ. ಮಿಥ್ಯಾ ಜ್ಞಾನಯೋಗಿ, ಅವನು ಮಿಥ್ಯಾ ಕರ್ಮಯೋಗಿ ಅಷ್ಟೇ. ಎಷ್ಟು ತಮಾಷೆ ಇದು! ಲೋಕದೊಳಗೆ ಹಾಗೆ ಇದ್ದೇ ಇದ್ದಾರೆ. ಕೆಟ್ಟತನ ಕೆಟ್ಟದನ್ನು ಮಾಡಿಸೋಕ್ಕೆ ಒಂದು ಗುಂಪಿದೆ, ಕೆಟ್ಟದನ್ನು ಮಾಡಲಿಕ್ಕೆ ಒಂದು ಗುಂಪಿದೆ. ಅದನ್ನು ಮಾಡೋರು ಕರ್ಮಯೋಗಿಗಳು, ಮಾಡಿಸೋನು ಜ್ಞಾನಯೋಗಿ ಇದ್ದಾಗ. ತಿಳಿದವನು ಅವನು ತಿಳಿಯದೇ ಇದ್ದವು. ಅದು ಭಗವದ್ಗೀತೆಯ ಬೇಸಿಕ್ ಅನಾಲಿಸಿಸ್ ಇರೋದು ಅಲ್ಲೇ ಹೊರತು ಬೇರೆ ಕಡೆಗೆ ಅಲ್ಲ. ಮೊಟ್ಟ ಮೊದಲ ಬಾರಿಗೆ ಮಧ್ವ ಭಾಷ್ಯ ಜ್ಞಾನಯೋಗ ಕರ್ಮಯೋಗಗಳಿಗೆ ಸ್ಪಷ್ಟ ವ್ಯತ್ಯಾಸವನ್ನು ಹೇಳಿತು. ಜ್ಞಾನ ಈಸ್ ಕಾಮನ್ ಅಂತ ಹೇಳಿಬಿಟ್ಟು, ಇಬ್ಬರಿಗೂ ಜ್ಞಾನ ಕಾಮನ್ನು. ಅವನೇನಾದರೂ ಜ್ಞಾನ ಪ್ರಧಾನವಾದ ಪಾಠ ಪ್ರವಚನ ಇತ್ಯಾದಿ ಕೆಲಸ ಮಾಡ್ತಾ ಮಾಡ್ತಾ ಹೋದಂತೆ ಜ್ಞಾನಯೋಗಿ ಅನ್ನಿಸ್ತಾನೆ, ಕರ್ಮ ಪ್ರಧಾನವಾದ ಕಾರ್ಯ ಮಾಡ್ತಾ ಮಾಡ್ತಾ ಹೋದಂತೆ ಅವನು ಕರ್ಮಯೋಗಿ ಅನ್ನಿಸ್ತಾನೆ. ಆದರೆ ಬೇಸಿಕ್ ರಿಕ್ವೈರ್ಮೆಂಟ್ ಇಬ್ಬರಿಗೂ ತತ್ವಜ್ಞಾನವೇ ಹೊರತು ಬೇರೆ ಅಲ್ಲ. ಈ ದೃಷ್ಟಿಯಲ್ಲಿ ಜ್ಞಾನಯೋಗ ಕರ್ಮಗಳ ವಿವೇಚನೆ ಬಹಳ ಅಪೂರ್ವವಾದದ್ದು, ಅಷ್ಟೇ ಅದ್ಭುತವಾದದ್ದು ಕೂಡ. ಲೋಕೇಯಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಹ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಯಾವ ಗೊಂದಲಕ್ಕೂ ಎಷ್ಟು ಮಾತ್ರಕ್ಕೂ ಅವಕಾಶ ಇದೆ. ಯೋಗ ಶಬ್ದಕ್ಕೆ ಉಪಾಯ, ಕರ್ಮ ಅಂತ ಅಷ್ಟೇ ಅರ್ಥ. ಜ್ಞಾನಯೋಗ ಅಂದರೆ ಜ್ಞಾನಯೋಗ ಅಂತಲೇ ಅರ್ಥ. ಪ್ರತಿನಿತ್ಯದ ಜೀವನದಲ್ಲಿ ಕೂಡ ಈ ಜ್ಞಾನಯೋಗ ಕರ್ಮಗಳ ಬಗ್ಗೆ ನಾವು ಯೋಚನೆ ಮಾಡ್ತಾನೇ ಇರ್ತೇವೆ. ಒಬ್ಬನು ಬರ್ತಾನೆ, ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾ ಇರ್ತಾನೆ, ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ. ಅವನು ಎಕ್ಸ್ಪ್ಲೇನ್ ಮಾಡೋಕೆ ಇಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕೆ ಆಗೋದಿಲ್ಲ. ಇನ್ನೊಂದು ಹೈ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಮಾಡಕ್ಕೆ ಹೊರಟಾಗ ಒಂದು ಕಾಂಟೆಗೆ ಒಂದು ಎಕ್ಸ್ಪರ್ಟ್ ಕರ್ ಮಾಡಿ ಅಂತ ಹೇಳ್ತಾರೆ. ಇದು ತಮಾಷೆ, ಅವನ ಕೈಲಿ ಮಾಡಿಸಿ ಅಂತ ಹೇಳ್ತಾರೆ. ಎಷ್ಟು ತಮಾಷೆ ಇದು! ಒಂದು ಅದು ಮಾಡೋದ್ರಲ್ಲಿ ನಿಪುಣ, ಹೇಳೋದ್ರಲ್ಲಿ ನೈಪುಣ್ಯ ಇಲ್ಲ. ತಿಳುವಳಿಕೆ ಇದೆ, ತಿಳುವಳಿಕೆ ಅಂಬುದು ಕಾಮಾನ್ಯ ಮತ್ತೆ, ಆದರೆ ಆ ಕಡೆ ನೈಪುಣ್ಯ ಆ ಕಡೆಗೆ ಇಲ್ಲ. ಈ ದೃಷ್ಟಿಯಲ್ಲಿ ಜ್ಞಾನಯೋಗ ಕರ್ಮಯೋಗ ಅವರವರ ಟೇಸ್ಟಿಗೆ ತಕ್ಕಂತೆ ಬದಲಾಗುತ್ತೆ ಹೊರತು ಇದು ನೀವು ಹೀಗೆ ಇರಿ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಆಶ್ಚರ್ಯ. ಈ ಜ್ಞಾನಿಗಳಾಗಿ ಅಂತ ಹೇಳಕ್ಕೆ ಬರುತ್ತೆ, ಅದರಲ್ಲಿ ಏನು ಆಲ್ಟರ್ನೇಟಿವ್ ಇಲ್ಲ. ಆದರೆ ಜ್ಞಾನ ಬಂದ ಮೇಲೆ ನಿಮ್ಮ ಬದುಕು ಹೇಗಿರಬೇಕು ಅಂತ ತೀರ್ಮಾನಿಕೊಳ್ಳೋದು ಮಾತ್ರ ನಿಮ್ಮ ಸ್ವಂತಿಗೆ ಸಂಬಂಧಪಟ್ಟಿದ್ದೆ ಹೊರತು ಹೊರಗಿಂದ ಇನ್ಸಿಸ್ಟ್ ಮಾಡಲಿಕ್ಕೆ ಅದನ್ನು ಬರೋದಿಲ್ಲ. ಹೊರ ಅವನೇ ತಿಳಿದು ನಾನು ನಿರ್ಮಾಣ ಮಾಡಬೇಕಾಗಿತ್ತು. ಲೋಕದಲ್ಲಿ ಇವತ್ತು ಆ ಛಾಯ್ಸ್ ಹೇಗಿದೆಯೋ ಅದೇ ರೀತಿ ಭಗವಂತ ಕೊಟ್ಟಿದ್ದು. ಆದ್ದರಿಂದ ಜನಕಾದಿಗಳಂತೆ ಗೃಹಸ್ಥರಾಗಿ ಇನ್ನೂ ಸುಲಭ ಪದ ತಂದು ಬಿಟ್ರೆ ಜ್ಞಾನಯೋಗಿಗಳು ಅಂದರೆ ಸನ್ಯಾಸಿಗಳು ಅಂತ ಅರ್ಥ, ಕರ್ಮಯೋಗಿಗಳು ಅಂದರೆ ಗೃಹಸ್ಥರು ಅಂತ ಅರ್ಥ. ಒಂದು ರೀತಿಯೊಳಗೆ ನಮಗಿನ್ನೂ ಹತ್ರ ಅರ್ಥವಾಗಲಿಕ್ಕೆ, ಜ್ಞಾನಯೋಗಿಗಳು ಸನ್ಯಾಸಿಗಳು, ಇವರು ಗೃಹಸ್ಥರು. ಆದರೆ ಗೃಹಸ್ಥರಿಗೆ ಜ್ಞಾನ ಇರಬಾರದು ಅಂತ ಅರ್ಥ ಅಲ್ಲ. ಗೃಹಸ್ಥ ಪುರಂದರದಾಸರಂತ ಗೃಹಸ್ಥರಿಗೆ ಸನ್ಯಾಸಿಗಳಿಂದ ಜಾಸ್ತಿ ಜ್ಞಾನ ಇತ್ತು ಅವರಿಗೆ. ಅವರು ಗೃಹಸ್ಥರು ಸನ್ಯಾಸಿಗಳಿಂದ ದೊಡ್ಡ ಜ್ಞಾನಿಗಳಾಗಿದ್ದರು. ಇನ್ನು ಎಷ್ಟೋ ಸನ್ಯಾಸಿಗಳು, ಎಷ್ಟೋ ಸನ್ಯಾಸಿಗಳು ಗೃಹಸ್ಥರಿಗಿಂತ ದೊಡ್ಡ ಜ್ಞಾನಿಗಳಾಗಿದ್ದರು. ಆ ಕಾಲಕ್ಕೆ ವ್ಯಾಸರಾಜರಂಥ ಮಹಾನುಭಾವರು, ವಾದರಾಜರಂಥವರು ಎಲ್ಲ ಡಾಮಿನೇಟ್ ಮಾಡಿದ್ರು ಆ ಫೀಲ್ಡ್ನೊಳಗೆ. ಆ ದೃಷ್ಟಿಯೊಳಗೆ ಗೃಹಸ್ಥರಿಗೆ ಜ್ಞಾನ ಇರಬಾರದು ಅಂತಲ್ಲ, ಸನ್ಯಾಸಿಗಳು ಇರಬೇಕು ಅಂತೂ ಅಲ್ಲ, ಅವೇನಾಯ್ತು ಬರ್ತಾ ಬರ್ತಾ. ಆದರೆ ನಿಜವಾದ ಅರ್ಥದೊಳಗೆ ಇಬ್ಬರಿಗೂ ಜ್ಞಾನ ಕಾಮನ್ ಆಗಿ ಅವರು ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಪ್ರಾಧಾನ್ಯದಲ್ಲಿ ಮಾತ್ರ ಜ್ಞಾನ ಇಬ್ಬರಿಗೂ ಕಾಮನ್ ಆಗಲೇಬೇಕು. ಇನ್ನೊಂದು ಸ್ವಾರಸ್ಯವಾದ ಅರ್ಥ ಇದೆ. ಈ ಕರ್ಮಯೋಗ ಜ್ಞಾನಯೋಗ ಅನ್ನೋ ಆಪ್ಷನ್ ಯಾವಾಗ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ನಾವೇನು ಮಾಡ್ತೇವೆ ಗೊತ್ತಾ? ಸ್ನಾನ ಪೂಜೆ ಸಂಧ್ಯಾವನ್ನೇ ಏನೇನೂ ಇಲ್ಲ. ಏನಯ್ಯ ಹೀಗಿದ್ದೆ ಅಂತ ಕೇಳಿದರೆ, ನಾವೆಲ್ಲ ಜ್ಞಾನಯೋಗಿಗಳು ಸಾರ್ ಅಂತ ಹೇಳ್ಬಿಡ್ತಾರೆ. ಜ್ಞಾನಯೋಗಿಗಳು ಸಾರ್, ಏನೇನೂ ಮಾಡೋದಿಲ್ಲ, ಬರೀ ಜ್ಞಾನಯೋಗ. ಇದೊಂದು ಇನ್ನೊಬ್ಬರಿರ್ತಾನೆ, ಬರೀ ಹೇಳ್ತಿರ್ತಾರೆ ಪಾಪ, ಏನು ಮಾಡಿದ್ರು ಕೂಡ ಸ್ನಾನ ಸಂಧ್ಯಾನೆ ಮಾಡಿದ್ದು 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 ಮಾಡಿದ್ದೇನೆ, ಒಂದು ದಿವಸ ಪಾಠ ಇಲ್ಲ, ಪ್ರವಚನ ಇಲ್ಲ, ಏನೇ ಹೀಗೆ ಮಾಡ್ತೀನಿ ಅಂತ ಕೇಳಿ. ಆ ಕರ್ಮಯೋಗಿಗಳು ಸಾರ್ ಒಂದು ಅಕ್ಷರ ಜನ್ಮದಲ್ಲೇ ಓದೋದಿಲ್ಲ, ಇದು ಇವನ ಲಕ್ಷಣ. ಇದು ಎಷ್ಟು ಜನ ಉಪಯೋಗ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಜ್ಞಾನಯೋಗ ಕರ್ಮಯೋಗ ಪದ ತಾವು ತಾವೇ ಲೇಬಲ್ ಹಾಕಿ ಓದ್ಕೊಂಡ್ಬಿಡ್ತಾರೆ ಸರಿ ಅಂತ ಹೇಳಿಬಿಟ್ಟು. ಇವತ್ತು ಕೊನೆಗೆ ಏನಾಯ್ತು ಗೊತ್ತಾ, ಜ್ಞಾನಾಚರಣೆ ಜ್ಞಾನಕಾರ್ಯವನ್ನು ಮಾಡಿ ಕರ್ಮ ಬಿಟ್ಟವನು ಜ್ಞಾನಯೋಗಿ ಅಂತ ತಿಳ್ಕೊಳ್ಳೋದೇ ತಪ್ಪು. ಫಸ್ಟು ಕರ್ಮಾಚರಣೆ ಮಾಡಿ ಜ್ಞಾನ ಬಿಟ್ಟವನು ಕರ್ಮಯೋಗಿ ಅಂತ ತಿಳ್ಕೊಳ್ಳೋದು ಮೊದಲನೇ ಫಸ್ಟು. ಭಾರಿ ಮಿಸ್ಟೇಕ್ ಅದು ಬಂದು, ಇವತ್ತು ಆಗಾಗಲಿಲ್ಲ, ಬರ್ತಾ ಬರ್ತಾ ಏನಾಯ್ತು ಅಂತ ಕೇಳಿದರೆ ಯಾರೋ ನೋಡಿಬಿಟ್ರು ಪಾಪ, ಅವನು ಏನು ಮಾಡಿ ಸ್ನಾನ ಸ್ನಾನ ಏನೇನೂ ಮಾಡ್ತಾ ಇಲ್ಲ ಅವನು ಪಾಪ. ಓಹೋ, ಬಹುಶಃ ಜ್ಞಾನಯೋಗಿ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಅವ್ರಿಗೆ ಜ್ಞಾನ ಏನೇನಿಲ್ಲ ಸಮಸ್ಯೆ ಅಂತ ಕೇಳಿದರೆ ಅವನ ಕರ್ಮ ಬಿಟ್ಟಿದ್ದಷ್ಟೇ ಕಾರಣ ಜ್ಞಾನಯೋಗಿ ಆಗಲಿಕ್ಕೆ, ಇದು ಸಮಸ್ಯೆ. ಇನ್ನೊಂದು ಬರೀ ಕರ್ಮ ಮಾಡ್ತಾ ಇದ್ದಾನೆ, ಬಹುಶಃ ಇವನು ಕರ್ಮಯೋಗಿ. ತಮಾಷೆ ಜ್ಞಾನದ ಹೆಸರು ಅವನು ಯಾವ್ದು ಇಲ್ಲೇ ಇಲ್ಲ, ಅವನಿಗೆ ಕರ್ಮವಿಲ್ಲ ಜ್ಞಾನವೂ ಇಲ್ಲ. ನಾವು ಏನು ತಿಳ್ಕೊಂಡು ಬರ್ತಾ ಬರ್ತಾ ಅಂದರೆ ಒಂದಿಲ್ಲದ ಹೋಗಿ ನೋಬ್ ಆಗಿರ್ಬೇಕು ತಿಳ್ಕೊಂಡ್ಬಿಟ್ಟಿವಿ ಅಷ್ಟೇ. ದುರ್ದೈವ ಅವನು ಎರಡೂ ಅಲ್ಲ ಅಂತ ನಮಗೆ ಗೊತ್ತಿಲ್ಲ. ಅವನು ಜ್ಞಾನಯೋಗಿನೂ ಅಲ್ಲ, ಅವನು ಕರ್ಮಯೋಗಿನೂ ಅಲ್ಲ. ನಾವು ಒಂದಲ್ಲದ ಮತ್ತೊಂದು ತಿಳ್ಕೊಂಡು ನಮ್ಮ ತಪ್ಪಾಯ್ತೇ ಹೊರತು ಬೇರೆ ಅಲ್ಲ. ಇವತ್ತು 194 ಜನಗಳು ಶಾಸ್ತ್ರದ ಮಾತುಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಪಾರ್ಥ ಮಾಡಿಕೊಂಡು ಉಪಯೋಗಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಪದ ಗಮನಿಸಿ, ಯೋಗ ಅಂತ ಪದ ಇದೆ, ಜ್ಞಾನಯೋಗಿ ಅಂತ ಪದ ಇದೆ, ಕರ್ಮಯೋಗಿ ಅಂತ ಪದ ಇದೆ. ಈ ಪದ ಎರಡು ಕಾಮನ್ ಏನು ಗೊತ್ತಾ, ಯೋಗಿ ಅನ್ನೋ ಪದ ಕಾಮನ್ ವರ್ಡ್, ಅದಕ್ಕೆ ಯೋಗಿ ಅನ್ನೋ ಪದ ಕಾಮನ್ ವರ್ಡ್ ಇದು. ಒಂದು ಯೋಗ ಅಂತ ಹೇಳಿದಾಗ ಸಿದ್ಧಿ ಪಡೆದವನವನು ಈಗಾಗಲೇ ಅಪರೋಕ್ಷ ಜ್ಞಾನಿ ಆದವನು, ಅವರಲ್ಲಿ ಎರಡು ಕ್ಲಾಸಿಫಿಕೇಶನ್ ಇದೆಯೇ ಹೊರತು ಆಗದೇ ಇದ್ದವರ ಕ್ಲಾಸಿಫಿಕೇಶನ್ ಅಲ್ಲ ಇದು. ನೀನು ಔಷಧಿ ಕೊಡ್ತೀಯೋ ಪ್ರೊಫೆಸರ್ ಆಗ್ತೀಯ ಅಂತ ಕೇಳೋದು MBBS ಪಾಸ್ ಆದಮೇಲೆ, ಅವನು SSC ಫೇಲ್ ಆಗ್ತಿದ್ದ ಅವನು ಕೇಳೋದೇನು ಬಂತೀಗ, ಔಷಧಿ ತಗೋತೀಯ ಅಂತ ಕೇಳಬೇಕು, ಕೊಡ್ತೀಯ ಅಂತ ಕೇಳಬಾರ್ದು, ತಗೋತೀಯ ಮೊದಲು ಅಂತ ಕೇಳಬೇಕೆ ಹೊರತು ಕೊಡಿಸಿದ್ರೆ ರೀಚ್ ಆಗಿಲ್ಲ ಅವನು. ಅದೇ ಯೋಗಿ ಆದಮೇಲೆ ಬರ್ತಕ್ಕಂಥ ಕ್ಲಾಸಿಫಿಕೇಶನ್ ಹೊರತು ಮುಂಚಿನ ಕ್ಲಾಸಿಫಿಕೇಶನ್ ಅಲ್ಲ. ಇವತ್ತು ಭಗವದ್ಗೀತೆ ಮಾತಿ ನಾವು ಸೇರೋದೇ ಇಲ್ಲ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ನಾವು ಸೇರೋದಿಲ್ಲ ಇದಕ್ಕೆ. ಅರ್ಜುನಾದಿಗಳು ಬರ್ತಕ್ಕಂಥ ಹೇಗೆ ಅದನ್ನು ನೋಡ್ತಿರ್ತಾರೆ, ವಾಂಟೆಡ್ ಅಂತ ನೋಡ್ತಾರೆ, ವಾಂಟೆಡ್ ಏ ಕೆಮಿಸ್ಟ್ ಅಂತ ನೋಡ್ತಾರೆ. ಇವನು ಆರ್ಟ್ ಸ್ಟೂಡೆಂಟ್, ನಮ್ಮ ಅಪ್ಲಿಕೆ ನಾಟಕ ಅನ್ಎಂಪ್ಲಾಯ್ಡೇ ಪಾಪ ಇವನು, ನಮ್ಮನ್ನು ಏನು ಬಂದೇ ಇಲ್ಲ ಅಂತ ಹೇಳಿ ಕೇಳಿದ್ರೆ ಕೆಮಿಸ್ಟ್ ಪೋಸ್ಟ್ ನಾನಲ್ಲ, ಯಾ ಕೆಮಿಸ್ಟ್ BA ನಾನು ಅಂತ ಹೇಳ್ತಾನೆ. ನಮಗೆ ಸಂಬಂಧಪಟ್ಟಿದ್ದಲ್ಲ ಆ ಟೈಪ್, ಆರ್ಟ್ಸ್ನವನಿಗೆ ಸೈನ್ಸ್ ಸಂಬಂಧಪಟ್ಟಿದ್ದಲ್ಲ, ಸೈನ್ಸ್ನವರಿಗೆ ಆರ್ಟ್ಸ್ ಸಂಬಂಧಪಟ್ಟಿದ್ದಲ್ಲ, ಕಾಮರ್ಸ್ ಅವ್ರಿಗೆ ಎರಡು ಸಂಬಂಧಪಟ್ಟಿದ್ದಲ್ಲ, ಉಳಿದವರಿಗೆ ಅದು 3 ಸಂಬಂಧಪಟ್ಟಿರಲಿ ಕೆಲವರಿಗೆ, ಅಂಥವ್ರು ನಾವು ಇವತ್ತಿನ ದಿವಸ. ಆ ಅರ್ಥದೊಳಗೆ ನಾವು ಯೋಗ ಶಬ್ದವ್ರು ಅಪಾರ್ಥ ಮಾಡಿಕೊಳ್ಳೋದಲ್ಲ. ಯೋಗಿ ಅಂದರೆ ಹಿಂದೆ ಹೇಳಿದ್ದಾರಲ್ಲ, ಯಾವನು ಅಪರೋಕ್ಷ ಜ್ಞಾನಿ ಆಗ್ತಾನೆ, ಸ್ಥಿತಪ್ರಜ್ಞನಾಗ್ತಾನೆ, ಅವನು ಯೋಗಿ. ಅಂತ ಯೋಗಿಗಳಲ್ಲಿ ಎರಡು ಭಾಗ ಇದೆ, ಜ್ಞಾನಯೋಗಿ ಕರ್ಮಯೋಗಿ ಅಂತಾನೆ ಹೊರತು XYZ ಪದ್ಧತಿ ಇಲ್ಲ ಅಂತ ಹೇಳಿಬಿಡ್ತಾರೆ. ತುಂಬ ಜನ ಮಿಶ್ರಿತ ಅಪಾರ್ಥ ಮಾಡ್ಕೊಂಡಿದ್ದು ಈ ಜಾಗದೊಳಗೆ. ಎಲ್ಲರೂ ಇಲ್ಲವರಿಗೆ ಸೇರಿಸ್ಬೇಕು ಅಂತ ಅಕಾಮಡೇಟ್ ಮಾಡೋಕ್ಕೆ ಹೋಗಬೇಡಿ, ಆ ಸ್ಟೇಜ್ ರೀಚ್ ಆದ್ಮೇಲೆ ಸೇರಿಸ್ಬೇಕೆ ಹೊರತು ಮೊದಲು ಸೇರಿಸಬೇಡಿ. ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ, ಸಾಂಖ್ಯರು ಜ್ಞಾನಯೋಗಿಗಳು, ಯೋಗಿಗಳು ಕರ್ಮಯೋಗಿಗಳು. ನಿನಗೆ ಯಾತಕ್ಕೆ ಗೊತ್ತಾ ಅರ್ಜುನ ಹೇಳ್ತಾ ಇದ್ದೇನೆ ಕರ್ಮ ಮಾಡು ಕರ್ಮ ಮಾಡು ಅಂತ ಹೇಳಿ, ನೀನು ಯಾರು ಗೊತ್ತಾ, ನೀನು ಕರ್ಮಯೋಗಿ, ನೀನು ಅದಕ್ಕೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೆ. ಕರ್ಮಯೋಗಿಗಳು ಕ್ಷತ್ರಿಯನಾದ ಕರ್ಮಯೋಗಿ ಆದ್ದರಿಂದ ಘೋರವಾದ ಯುದ್ಧವನ್ನೇ ಮಾಡು ಅಂತ ಹೇಳ್ತಾ ಇದ್ದೇನೆ ಹೊರತು ಬೇರೆ ಅಲ್ಲ. ಇದು ನಿಜವಾದ ಅರ್ಥ ಭಗವದ್ಗೀತೆಯ ಹೃದಯ ಅಂದ್ರೆ ಅದನ್ನು ಬಿಚ್ಚಿಟ್ಟ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರದು. ಅರ್ಜುನ, ನೀನು ಕರ್ಮಯೋಗಿ ಅಂತ ಹೇಗೆ ಹೇಳಬೇಕು ಅಂತ ಕೇಳಿದರೆ, ನೀನು ಕ್ಷತ್ರಿಯ ಮದುವೆಯಾದವನು, ಮುಗಿದಲ್ಲ ಕರ್ಮಯೋಗ ಅಂತಂದ್ರೆ ಆಧಾರ ಹೆಚ್ಚಬೇಕಿಲ್ಲ. ಮದುವೆಯಾದವನು ಮತ್ತೆ ಮದುವೆ ಮಾಡಿಸೋದು ನನ್ನ ಗಂಟು ಬಿದ್ದವನು, ಮತ್ತೆ ಸುಭದ್ರ ಕಲ್ಯಾಣದ ಕಾಲಕ್ಕೆ ಕೃಷ್ಣನ ಗಂಟು ಬಿಡ್ತಾರೆ, ಕೃಷ್ಣನೇ ಮದುವೆ ಆಗಲೇಬೇಕು ಸುಭದ್ರೆಯನ್ನು. ಇಷ್ಟು ಹಠ ಹಿಡಿದ ಮಟ್ಟ ಸನ್ಯಾಸಿ ಆಗ್ತೇನೆ ಅಂತ ಎಷ್ಟು ತಪ್ಪಾಗುತ್ತೆ ಯೋಚನೆ ಮಾಡು, ಭಿಕ್ಷೆ ಬೇಡ್ತೀರಿ ಸನ್ಯಾಸಿ ಆಗ್ತೇನೆ ಅಂತ ಅರ್ಥ. ಅದಕ್ಕೆ ಹಾಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ, ನೀನೇ ನಿನ್ನ ಟೇಸ್ಟ್ ಯಾವ ಕಡೆ ಗೊತ್ತಾಯ್ತಲ್ಲ ಈಗಾಗಲೇನೆ. ಅದಕ್ಕೆ ನೀನು ಕರ್ಮಯೋಗಿಯಾಗಿರೋದ್ರಿಂದ ಕರ್ಮವನ್ನೇ ಮಾಡಬೇಕು ಮತ್ತು ಯುದ್ಧ ಅನ್ನೋ ಕರ್ಮವನ್ನೇ ಮಾಡಬೇಕು. ಅದು ಮುಂದೆ ವಿಸ್ತಾರವಾಗಿ ಹೇಳ್ತಾನೆ ಪರಮಾತ್ಮ, ಸೂಚನೆ ಕೊಡ್ತಾ ಇದ್ದ. ಇನ್ನು ಜ್ಞಾನಯೋಗಿಗಳಾದವರು ಜ್ಞಾನ ಕಾರ್ಯದಲ್ಲೇ ಮನಸ್ಸಾಕಲಿಕ್ಕೆ ಕಾರಣ ಅವರಿಗೆ ಮೊದಲೇ ಹೇಳಿದಂತೆ ಸನಕಾದಿಗಳಿಗೆ ತತ್ವಜ್ಞಾನದ ಬಗ್ಗೆ ತುಂಬ ಆಸಕ್ತಿ ಇದೆ, ಪ್ರಚಾರದ ಬಗ್ಗೆ ಆಸಕ್ತಿ ಇದೆ. ರಾಘವೇಂದ್ರ ಸ್ವಾಮಿಗಳು ವೆಂಕಟಭಟ್ಟರಾಗಿದ್ದಾಗ ಏನಂದ್ರು, ನಾನು ಸನ್ಯಾಸ ತಗೊಳ್ಳೋದಿಲ್ಲ ಅಂತ ಅವರಂದು. ಇಲ್ಲಿ ಒಂದು ಎರಡು ಕೇಸ್ ಇದೆ. ಅರ್ಜುನನ ಕೇಸ್ ಏನು ಗೊತ್ತಾ, ನಾನು ಸನ್ಯಾಸಿ ಆಗ್ತೇನೆ ಅಂತ ಅರ್ಜುನನ ಕೇಸು, ಕೃಷ್ಣ ಬೇಡಮಾರಾಯ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ವೆಂಕಟಭಟ್ಟರ ಕೇಸು, ನಾನು ಗೃಹ ಸನ್ಯಾಸಿ ಆಗೋದಿಲ್ಲ ಅಂತ ಅವರು ಅಂತ ಇದ್ದಾರೆ. ಸುಧೀರ್ ಸ್ವಾಮಿ ಹೇಳ್ತಾರೆ ಸನ್ಯಾಸಿ ಆಗಲೇಬೇಕು ಅಂತ ಅವ್ರು ಹೇಳ್ತಾರೆ. ಎಷ್ಟು ತಮಾಷೆ ನೋಡಿ, ನೀನು ಸನ್ಯಾಸಿ ಆಗಬಾರದು ಅಂತ ಕೃಷ್ಣರ ಸಂದೇಶ ಅರ್ಜುನನಿಗೆ, ಆದರೆ ಸುಧೀಂದ್ರ ಸ್ವಾಮಿಗಳ ಸಂದೇಶ ರಾಘವೇಂದ್ರ ಸ್ವಾಮಿಗಳಾಗಿದ್ದ ವೆಂಕಟಭಟ್ಟರಿಗೆ, ಸನ್ಯಾಸಿ ಆಗಲೇಬೇಕು ನೀವೀಗ. ಯಾತಕ್ಕೆ, ನೀವು ಜ್ಞಾನಯೋಗಿಗಳಾದ್ದರಿಂದ ಅಂತ ಹೇಳಿ. ನೀವು ಜ್ಞಾನಯೋಗಿಗಳು ಆ ದೃಷ್ಟಿಯಲ್ಲಿ ನೀವು ಖಂಡಿತವಾಗಿ ಸನ್ಯಾಸಿಗಳೇ ಆಗಬೇಕು. ಮುಂದೆ ಪರಿಣಾಮ ನಮಗೆ ಗೊತ್ತಿದೆ. ಇವತ್ತು ಅರ್ಜುನ ಕರ್ಮಯೋಗಿ ಆಗಿದ್ದಕ್ಕೆ ಕರ್ಣಾದಿಗಳನ್ನು ಸಂಹಾರ ಮಾಡಿ ಲೋಕವಿಖ್ಯಾತನಾದ, ಅದೇ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳಾಗಿದ್ದಕ್ಕೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಷ್ಟು ಜನ ಬದುಕಿದ್ರು ಯೋಚನೆ ಮಾಡಿ, ಬದುಕಿದ್ರು ಬದುಕ್ತಾನೆ ಇದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಯಾವ ಯೋಗ ಯಾರದ್ದು ಅಂತ ತಿಳಿತಕ್ಕಂಥದ್ದು ಸಾಮಾನ್ಯವಾದದ್ದಲ್ಲ, ವಿಶಿಷ್ಟವಾದದ್ದು. ಇದನ್ನು ಹೇಳ್ತಕ್ಕಂಥ ಭಾಗ ಇದು. ಇನ್ನೂ ಭಾಗವತದಲ್ಲಿ ಇದ್ದ ಕಥೆ ಬರುತ್ತೆ. ಪರಿವರತ ಅಂತ ಒಬ್ಬ ರಾಜ, ನಾರದ ಮುನಿಗಳ ಶಿಷ್ಯ. ನಾರದ ಮುನಿಗಳು ಬಿಡ್ತಾರ ಭಗವಂತನ ಮಹಿಮೆ ಹೇಳಿದ್ದು ಹೇಳಿದ್ದೆ, ಹರಿನಾರಾಯಣ 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 ಏನು ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಅವ್ರು ಹೋದಲ್ಲೇ ಬಿತ್ಕೋತಾ ಹೋಗೋರು. ಪ್ರಿಯವ್ರತರಾದ ಡೈರೆಕ್ಟ್ ಸಿಕ್ಕಾಗ ಬಿಡ್ತಾರ, ಒಳ್ಳೆ ಜ್ಞಾನವನ್ನು ಕೊಟ್ಟುಬಿಟ್ಟು. ಪ್ರಿಯವ್ರತ ಕೇಳಿದ ಭಾರಿ ಖುಷಿ ಆಯ್ತು ಆತನಿಗೆ. ತೀರ್ಮಾನ ಮಾಡೇಬಿಟ್ಟ, ಸನ್ಯಾಸಿ ಆಗ್ತೇನೆ ಸಂಕಲ್ಪ ಮಾಡೇಬಿಟ್ಟು. ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ್ದು ಹೊರಟೇ ಬಿಟ್ಟ ಗಂಧಮಾದನ ಪರ್ವತಕ್ಕೆ. ಸನ್ಯಾಸಿಯಾಗಿ ತಪಸ್ಸು ಮಾಡಿ ಸದ್ಗತಿ ಹೋಗ್ತೇನೆ ಅಂತ ಹೇಳಿ. ನಾರದ್ರು ಯೋಚನೆ ಮಾಡಿದೆ, ಏನೋ ಹೇಳಿದ್ರು, ಏನೋ ತಿಳ್ಕೊಂಡ್ಬಿಟ್ಟಲ್ಲ ಶಿಷ್ಯ ಅನ್ಕೊಂಡ್ರು. ಪಾಪ, ನಾನು ಹೇಳಿದ್ದೆ ಒಂದು, ಮಾಡ್ತಿರೋದೇ ಒಂದು. ಆದರೆ ಶಿಷ್ಯ ಯಾವ ಮೂಡಲ್ಲಿದ್ದ ಅಂತ ಕೇಳಿದರೆ, ನಾರದ್ರೆ ಬೇಡ ಅಂದರೂ ಕೂಡ ಸ್ವಾಮಿ ನೀವು ಸ್ವಲ್ಪ ಸುಮ್ಮನೆ ಇರಿ, ನನಗೆ ಅರ್ಥ ಆಗಿದೆ ಅಂತ ಹೋಗ್ಬಿಡ್ತಿದ್ದ. ನಾರದ್ರು ಯೋಚನೆ ಮಾಡಿದ್ರು, ಹೇಳಕ್ಕೆ ಹೋಗಲಿಲ್ಲ. ಆಗ ಅದು ಒಳ್ಳೆ ಇದರಲ್ಲಿದ್ದಾನೆ ಈಗ ಅವರು ಬೆಳೆಯುತ್ತಾ ರಾಜ. ಆದರೆ ಹೇಳಲಿಲ್ಲ, ಅದು ಹಿಂದೆ ತಾವು ಹೊರಟುಬಿಟ್ರಂತೆ. ಪಾಪ ಶಿಷ್ಯರ ಉದ್ಧಾರಕ್ಕೆ ತಾವು ಹೊರಟುಬಿಟ್ರಂತೆ. ಅವರಪ್ಪ ಸ್ವಯಂಭೂ ಮನು ಪಾಪ ದೇವ್ರತ ರಾಜರಿಗೆ, ತಾನು ಬರ್ತೇವೆ ಅವರು ಹೊರಟುಬಿಟ್ರು. ಇಬ್ಬರು ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ, ಇವ್ರ ಮನಸ್ಸೇ ಆ ಕಡೆ ಹೋಗಿಬಿಟ್ಟಿದೆ. ಈಗ ನಾವು ಹೇಳಿದ್ರೆ ಕೇಳೋದಿಲ್ಲ, ಬಿಟ್ಟರೆ ಆತನಿಗೆ ಒಳ್ಳೇದಾಗೋದಿಲ್ಲ, ಅದ್ರ ಜೊತೆ ತಾವು ಹೋಗಿಬಿಟ್ರದ್ದು. ಗಂಧಮಾದನ ಪರ್ವತಕ್ಕೆ ಹೋದ, ತಪಸ್ಸಿನೇ ಶುರು ಮಾಡಿ ಸನ್ಯಾಸಿ ಆಗಲಿಕ್ಕೆ ದೀಕ್ಷೆ ತಗೋಬೇಕಾತ. ಅಷ್ಟತಿ ಬ್ರಹ್ಮದೇವರು ಬಂದರಂತೆ ಅಲ್ಲಿಗೆ. ಇವರು ಪ್ರಾರ್ಥನೆ ಮಾಡ್ತಾರೆ, ನಾರದರು ಅವರಪ್ಪ ಸಾಕ್ಷಾತ್ ನಾರದ ಮನೆಗಳಪ್ಪ ಬ್ರಹ್ಮದೇವರು, ಅಪ್ಪ ನೀವು ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸ್ವಯಂಭವನವರಿಗೆ ಅಪ್ಪ ಅವರು ಬ್ರಹ್ಮದೇವರೇ, ಮತ್ತೆ ಇಬ್ಬರು ಕಾಮಣ್ಣಪ್ಪ ಅವರು. ಸ್ವಯಂಭವನ ಕ್ಷತ್ರಿಯಾಗಿ ಬಂದವನು, ಇತ್ತ ಋಷಿಯಾಗಿ ಬಂದವರು. ಇಬ್ಬರು ಪ್ರಾರ್ಥನೆ ಮಾಡಿದಾಗ ಅವರು ಬಂದರಂತೆ. ಪ್ರಿಯವ್ರತ ಏನು ಮಾಡಲಿಕ್ಕೆ ಹೊರಟಿದ್ದೆ ಅಂತ ಕೇಳಿದ್ದ. ಸನ್ಯಾಸ ಆಗಬೇಕು ಅಂತ ಹೊರಟಿದ್ದೇನೆ. ಯಾತಕ್ಕೆ? ಸನ್ಯಾಸ ಭಾರಿ ಶ್ರೇಷ್ಠ ಅಂತ ಕೇಳಿದ್ದೇನೆ, ತಗೊಳ್ಬೇಕು ಅಂತ ಹೊರಟಿದ್ದೇನೆ. ಸನ್ಯಾಸ ಭಾರಿ ಶ್ರೇಷ್ಠ, ತಗೊಳ್ಳೋಕೆ ಅಂತ ಹೊರಟಿದ್ದೇನೆ. ಅವ್ರು ಹೇಳ್ತಾರೆ, ಹೌದು ಸನ್ಯಾಸ ಭಾರಿ ಶ್ರೇಷ್ಠ, ಒಪ್ತೇನೆ. ಆದರೆ ಯಾರಿಗೆ ಗೊತ್ತಾ ಅಂತ ಕೇಳಿದ್ದ. ಯಾರಿಗೆ ಗೊತ್ತಾ ಸನ್ಯಾಸ ಭಾರಿ ಶ್ರೇಷ್ಠ? ಸನ್ಯಾಸ ಜ್ಞಾನಯೋಗಿಗಳಾಗ್ತಕ್ಕಂಥವ್ರು ಸನ್ಯಾಸ ಭಾರಿ ಶ್ರೇಷ್ಠ. ನೀನು ಜ್ಞಾನಯೋಗಿ ಅಲ್ಲ, ನೀನೊಬ್ಬ ಕರ್ಮಯೋಗಿ. ನಿನಗೆ ಸನ್ಯಾಸ ಶ್ರೇಷ್ಠ ಅಲ್ಲ, ನಿನಗೆ ಗೃಹಸ್ಥಾಶ್ರಮವೇ ಶ್ರೇಷ್ಠ. ಮೊದಲು ಮದುವೆಯಾಗೋ, ಮಕ್ಕಳನ್ನು ಪಡಿ, ಅದರಲ್ಲಿ ನಿನಗಿರೋ ಸಾರ್ಥಕ್ಯ, ಇದಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲಿರೋ ಸಾರ್ಥಕ್ಯ ಇದಕ್ಕೆ ಬರೋದಿಲ್ಲ. ಮೂಲತಃ ನೀನು ಮಾಡಬೇಕಾದದ್ದು ಜ್ಞಾನಯೋಗದ ಕೆಲಸ ಅಲ್ಲ, ಕರ್ಮಯೋಗದ ಕೆಲಸ. ನೀನು ಹೋಗು. ಅಲ್ಲ ಸ್ವಾಮಿ, ಸನ್ಯಾಸ ತುಂಬ ಶ್ರೇಷ್ಠ ಅಂತ ಹೇಳ್ತಾರಲ್ಲ. ಶ್ರೇಷ್ಠ ಅಂತ ಹೇಳೋದು ಸಂಬಂಧಪಟ್ಟ ಪ್ರಶ್ನೆ ಬಂದರೆ ಮಾತ್ರ. ಸಂಬಂಧಪಡದೆ ಶ್ರೇಷ್ಠದ ಪ್ರಶ್ನೆ ಇಲ್ಲ. ಅದು ಒಂದು ಶ್ರೇಷ್ಠದ ಪ್ರಶ್ನೆ ಬರೋದು ಸಂಬಂಧಿಸಿದವರಿಗೆ ಮಾತ್ರ. ಡಾಕ್ಟರ್ ಆದ ಶ್ರೇಷ್ಠ, ಓದಿರೋದು ಆರ್ಟ್ಸ್ ಇವನು, ಡಾಕ್ಟರ್ ಆದ ಶ್ರೇಷ್ಠ ಅಂತ ಅರ್ಥ ಏನದಕ್ಕೆ? ಈಗ ನೀನು ಕೆಲಸ ಸೇರಬೇಡ ಅಂತ ಹೇಳೋದಿಲ್ಲ, ನಿನ್ನ ಫೀಲ್ಡ್ ಸೇರ್ಕೋ ಹೊರತು ಈ ಫೀಲ್ಡ್ ಕೈ ಹಾಕಬೇಡ ಅಂತ ಹೇಳಿದ್ದ. ಕರ್ಮಣ್ಣೇ ವಾಧಿಕಾರಸ್ಥೆ ನಿಯತಂ ಕುರು ಕರ್ಮತ್ವ, ಮುಂದೆ ಬರುತ್ತದ್ದು. ನಿನ್ನ ನಿನಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಶ್ರೇಷ್ಠನೇ, ಸಂಬಂಧಪಟ್ಟಿದ್ದಲ್ಲವರು. ನಿಗ್ರಹಸ್ಥನಾಗಬೇಕಾದ ನೀನು ಸನ್ಯಾಸ ಸಾಧ್ಯವೇ ಇಲ್ಲ. ಅಲ್ಲ ಸ್ವಾಮಿ, ಇಷ್ಟ ಬಂದಂತೆ ಯಾಕೆ ಮಾಡಬಾರದು ನಾನು? ನಮ್ಮ ಜನ ಇಂಥ ಪ್ರಶ್ನೆ ಕೇಳ್ತಿರ್ತ. ಐ ಲೈಕ್ ಇಟ್, ಐ ಡೂ ಇಟ್, ಅಮ್ಮ ನಮ್ಮ ಫ್ಯಾಷನ್ ಇದು. ಒಂದು ಯಾಕಯ್ಯ ಮಾಡಿದೆ, ಇಷ್ಟ ಬಂತು ಮಾಡಿದೆ. ಎಷ್ಟೋ ಜನ ಈ ಮಾತನ್ನು ನಾಚಿಕೇಳಿದೆ ಅಂತ ಮಾತಾಡ್ತಾರೆ. ಭಗವಂತ ಹೇಳ್ತಾನೆ, ಬ್ರಹ್ಮದೇವರು ಹೇಳ್ತಾರೆ. ಅಲ್ಲ ಪ್ರಿಯವ್ರತ ರಾಜ, ಹಾಗಾಗಿ ಇಷ್ಟಪಟ್ಟು ಮಾಡಲಿಕ್ಕೆ ಏನು ತಿಳ್ಕೊಂಡಿದ್ದೆ ಅಂತ ಕೇಳ್ತಾರೆ. ಏನಿದು ಜಗತ್ತಿದು? ಇದಕ್ಕೊಬ್ಬ ಸ್ವಾಮಿ ಇದ್ದಾನೆ, ಅವನಂತೆ ನಾವು ಕೇಳಬೇಕೆ ಹೊರತು ಇಷ್ಟ ಬಂದು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಸಿನಿಮಾ ಹೇಳ್ಕೊಂಡ್ಬಿಟ್ಟು ಆಫೀಸರ್ ಹೇಳಕ್ ಬರುತ್ತಾ? ಇವತ್ತು ಹೇಳ್ತಾರೆ ಬಿಡಿ, ಅಲ್ಲೂ ಹೇಳ್ಬಿಡ್ತಾರೆ, ಅದೇ ಬಜೆಟ್ ಆಗ ಹೇಳ್ಬಾರ್ದಾಗಿ. ಈಗ ಏನೋ ಆಫೀಸ್ ಗೊತ್ತಾ, ಇದಕ್ಕೆ ಬಾಸ್ ಇದ್ದಾನೆ ಗೊತ್ತಾ, ಇದಕ್ಕೆ ಹಾಗೆಲ್ಲ ಮಾಡಬೇಡ, ಓಡಿಸ್ಬಿಡ್ತಾರೆ ಅವಳು ಅಂತ ಹೇಳ್ತಾರೆ. ಆಫೀಸ್ನಲ್ಲಿದ್ದವ್ರು ಇಷ್ಟ ಬಂದು ಮಾಡಕ್ಕೆ ಬರೋದಿಲ್ಲ, ಆಫೀಸರ್ ಹೇಳಿದ ಕೆಲಸನೇ ಮಾಡಬೇಕು. ಇಷ್ಟ ಬಂದು ಮಾಡಿದ್ರೆ ಓಡಿಸ್ಬಿಡ್ತಾರೆ. ಕಡೆ ಆಫೀಸ್ನಲ್ಲಿರಬೇಕಾದ ವ್ಯಕ್ತಿ ಆಫೀಸರ್ ಮಾತ್ರ ಕೇಳಬೇಕು, ಜಗತ್ತಿನಲ್ಲಿರಬೇಕಾದ ವ್ಯಕ್ತಿ ಜಗನ್ನಾಥನ ಮಾತನ್ನು ಕೇಳಬೇಕೆ ಹೊರತು ಅವನಿಗೆ ತನ್ನದೇ ಆದಂತಹ ಯೋಚನೆಗೆ ಅವಕಾಶ ಇಲ್ಲ. ನಮ್ಮೊಂದು ಪ್ರಶ್ನೆ ಬಂತಾಗ, ಇಷ್ಟೊತ್ತೇನು ಹೇಳಿದ್ರೆ ನೀವೀಗ? ಸ್ವರೂಪ ಸ್ವರೂಪ, ಅವ್ರ ಇಂಟ್ರೆಸ್ಟೇ ಆ ಕಡೆ ಇರುತ್ತೆ ಅಂತ ಹೇಳಿದ್ರಲ್ಲ, ಮತ್ತೆ ಆಯ್ಕೆ ಪ್ರಶ್ನೆ ಬಂದಾಗ ಆಯ್ತಾರಂತ ಪ್ರಶ್ನೆ ಬಂತು. ಇಲ್ಲೊಂದು ಸ್ವಾರಸ್ಯ ಇದೆ, ಇಲ್ಲೊಂದು ತುಂಬ ಇಲ್ಲಿ ತುಂಬ ಜನ ಸೋತು ಬಿಡ್ತಾರೆ. ಪ್ರಶ್ನೆ ಹೇಳಬೇಕಾದ್ರೆ ಭಗವಂತ ಮಾಡೋದೊಂದು ಒಂದು ಕಡೆ ಹೇಳ್ತೀರಿ, ಇಷ್ಟ ಆದ್ರೆ ಒಂದು ಕಡೆ ಹೇಳ್ತೀರಿ, ಏನು ಮಾಡಬೇಕು ಇದಕ್ಕೆ? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಇದೇ ಸಮಸ್ಯೆ ನಿಜವಾಗಲೂ ಕೂಡ. ಪ್ರಿಯವ್ರತ ರಾಜ ಕರ್ಮ ಯೋಗಿ, ಕರ್ಮದಲ್ಲಿ ಮನಸ್ಸಿದೆ ಅವನಿಗೆ. ಆದರೆ ಕೇಳಿದ್ರ ಪ್ರಭಾವದಿಂದ ಟೆಂಪರರಿಯಾಗಿ ಅವನು ತನಗೇನು ಬೇಕು ಏನು ಬೇಡ ಅಂತ ಗೊಂದಲಕ್ಕೆ ಬಿದ್ದುಬಿಟ್ಟಿದ್ದಾನೆ ಅಷ್ಟೇನೆ. ಆಗ ಎಮೋಷನಲ್ಲಿ ನಾನು ಡಿಸಿಷನ್ ತಗೋತಾ ಇದ್ದೆ. ಎಮೋಷನಲ್ಲ ಕೆಲವು ಮನುಷ್ಯನ ಸಪ್ರೆಸ್ ಮಾಡ್ತಾನೆ, ತನ್ನ ಮನಸ್ಸಿನ ಭಾವಗಳನ್ನು ಸಪ್ರೆಸ್ ಮಾಡಿಬಿಟ್ಟು ಹೊರಗಿಂದ ಹೊರಗೆ ಹಾಕ್ತಾನೆ. ಇದು ಯಾರಿಗೆ ಗೊತ್ತಾಗುತ್ತೆ? ದೊಡ್ಡವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವನಿಗೆ ಆಕೆ ಎಮೋಷನಲ್ ಆಗಿರೋರು ಗೊತ್ತಾಗ ಆ ಕಂಟ್ರೋಲ್ ಮಾಡಬೇಕು ಅವನನ್ನು, ಆಮೇಲೆ ಗೊತ್ತಾಗುತ್ತೆ ಹೌದು ಸಾಗ ಒಳ್ಳೆ ಮಾಡಿದ ಒಳ್ಳೆದಾಯ್ತು ಆಮೇಲೆ ಅಂತಾನು. ಹಾಗೆ ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ಬರೋದಿಲ್ಲ, ಇಷ್ಟಪಟ್ಟದ್ದು ಮಾಡ್ಲಿಕ್ಕೆ ಬರೋದನ್ನು ಬಿಟ್ಟುಬಿಟ್ರೆ ಗತಿಯಾಗುತ್ತೆ. ಯೋಚನೆ ಮಾಡಿ, ಚಿಕ್ಕ ಮಕ್ಕಳ ಸ್ವಭಾವ ಏನು ಗೊತ್ತಾ, ಬದುಕಬೇಕಂತ ಗೊತ್ತವ್ರಿಗೆ, ಪಾಪ ಬದುಕಬೇಕು ಅಂತ ಗೊತ್ತು, ಸಂಶಯ ಏನೇ ಇಲ್ಲ. ಆದರೆ ಟಿಕ್ ಟೊಂಡಿ ತಿಂದ್ರೆ ಬರುತ್ತೇವೆ ಅಂತ ತಿಳ್ಕೊಂಡ್ಬಿಡ್ತೀವಿ, ಇದು ಸಮಸ್ಯೆ ಆಗಿರೋದು. ಬ್ಲೇಡ್ ಇಟ್ಟಿರ್ತಾರೆ, ಬ್ಲೇಡ್ ತಗೊಳಕ್ಕೆ ಹೋಗುತ್ತೆ, ಫಾಲ್ಡಲ್ಲಿರುತ್ತೆ ತಗೊಳ್ಳೋದಕ್ಕೆ ಹೋಗುತ್ತೆ, ಬಾಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗುತ್ತೆ, ಕಿತ್ಕೊಂಡ್ರೆ ಗೋಳು ಅಂತ ಅಳುತ್ತೆ. ಮತ್ತೆ ನೋಡೋಕೆ ಅನಿಸುತ್ತೆ, ಪಾಪ ಎಷ್ಟು ಗೋಳಾಡ್ತಾರೆ ತಾಯಿ, ಕೊಟ್ಟು ಬಿಡಬಾರದೆ, ಕೊಟ್ಟು ಬಿಡಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ನೋಡೋದಕ್ಕೆ ಮಗುವಿನ ಇಷ್ಟಕ್ಕೆ ವಿರುದ್ಧ ಮಾಡಿದ ಕಾಣಿಸ್ತಾ ಇದೆ. ಹಾಗಲ್ಲ, ಮಗುವಿಗೆ ಬೇಕಾಗಿರೋದೊಂದಿದೆ, ಏನು ಸಾಧನ ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನು ತಿಳಿಸ್ಕೊಡೋ ತಾಯಿಯ ಕೆಲಸ. ಆದ್ದರಿಂದ ಇಷ್ಟ ಅಂಬುದು ಹೌದು, ಭಗವಂತ ಹೇಳ್ತಾನೆ ಎಂಬುದು ಹೌದು, ಎರಡು ಸಿಂಕ್ರನೈಸ್ ಆಗುತ್ತಲ್ಲ, ಅದು ಶಾಸ್ತ್ರಾರ್ಥ. ಸ್ವರೂಪದ ಚಿಂತನೆ, ಭಗವಂತನ ಒಂದು ಆದೇಶ, ಎರಡು ಒಂದಕ್ಕೊಂದು ಸೇರುತ್ತಲ್ಲ, ಅದನ್ನು ಸಾಧನೆ ಅಂತ ಕರೆಯೋದು. ಪ್ರಿಯವ್ರತರಾಜನ ಏನಾಗಿತ್ತು, ನಾರದ ಮುನಿಗಳ ಮಾತನ್ನು ಕೇಳಿದಾಗ ಆ ಒಂದು ಸ್ಥಿತಿಯೊಳಗೆ ಒಂದು ವಿಚಿತ್ರವಾದ ಭಾವನೆ ಒಳಗಾಗಿಬಿಟ್ಟ. ಸನ್ಯಾಸ ತುಂಬ ದೊಡ್ಡದಾದ್ರಿಂದ ತಗೊಂಡ್ರೆ ಸಾಕು ಅಂತ ಬಂದ. ಆ ಹೊತ್ತಿನೊಳಗೆ ಬ್ರಹ್ಮದೇವರು ಹೇಳ್ತಾರೆ, ನಿನಗೆ ಗೊತ್ತಾಗೋದಿಲ್ಲ, ಫಸ್ಟ್ ಈ ಕೆಲಸ ಮಾಡು. ನಮ್ಮಲ್ಲಿ ಎಷ್ಟೋ ಸರ್ತ ಹಾಗಾಗತ್ತೆ, ಒಂದು ಕೋರ್ಸ್ ಮಾಡಿಬಿಡ್ತಾರೆ, ಬಿ ಎ ಮಾಡಿಬಿಡ್ತಾರೆ, ಕೋಣ ಪೊಲಿಟಿಕಲ್ ಸೈನ್ಸು ಫಸ್ಟ್ ಕ್ಲಾಸು, ಹಿಸ್ಟ್ರಿ ಫಸ್ಟ್ ಕ್ಲಾಸು, ಇನ್ನೊಂದು ಸೈ ಸೋಷಿಯಾಲಜಿ ಫಸ್ಟ್ ಕ್ಲಾಸು. ಇದು ಆ ಹುಡುಗನೇ ಕನ್ಫ್ಯೂಷನ್ ಸರ್, ಯಾವುದಕ್ಕೆ ಹೋಗಲಿ ಸರ್ ಅಂತ ಕೇಳಕ್ಕೆ ಬರ್ತಾನೆ ಕೆಲವು ಸಲ, ಯಾವ ಕೋರ್ಸ್ಗೆ ಹೋಗಲಿ, ಇದು ತಮ್ಮ ಹೀ ನಮಗೆ ಅರ್ಥ ಆಗುತ್ತೆ. ಎಲ್ಲದರಲ್ಲೂ ಜ್ಞಾನ ತಿಳುವಳಿಕೆ ಇದೆ, ಪಾಪವನು ಎಲ್ಲಿ ಹೋಗಬೇಕು ಅನ್ನೋದು ಸಟಲ್ ಡಿಫ್ರೆನ್ಸ್ ಇದೆ ಅವನಿಗೆ. ಒಂದು ಹಿಸ್ಟ್ರಿ ಹೌದು ಸರ್, ಭಾರಿ ಸರ್ ಹಿಸ್ಟ್ರಿ ಹೋಗಿಬಿಡ್ತೇನೆ ಅಂತ ಹೇಳ್ತಾರೆ, ನೋಡಿ ಮಾರ್ಕ್ಸ್ ಎಷ್ಟಿದೆ ಅಂತ ಪೊಲಿಟಿಕಲ್, ಅದು ಚೆನ್ನಾಗಿರುತ್ತೆ ಸರ್, ನೋಡಿ ಮಾರ್ಕ್ಸ್ ಆಗಿದೆ. ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಆ ಮೇಷ್ಟ ಏನು ಮಾಡ್ತಾನೆ ಗೊತ್ತೆ, ಒಳ್ಳೆ ಮೇಷ್ಟ ಆಗಿಬಿಟ್ರೆ ಏನೋ ಕಾಡಿಸ್ತಾನೆ ಏನಾದ್ರು ಮಾಡ್ಕೋಗು ಅಂತ ಹೇಳಿಬಿಡ್ತಾನೆ. ಆದರೆ ಸೀರಿಯಸ್ಸಾಗಿ ಯೋಚನೆ ಮಾಡೋಣ, ಪಾಪ ಇವನು ಒಳ್ಳೆ ಸಮಸ್ಯೆ ಇದೆ ಅಂತ ಯೋಚನೆ ಮಾಡಿ ಅವನ ಕ್ಲಾಸಲ್ಲಿ ಹ್ಯಾ ನಡ್ಕೊಂಡಿದ್ದ, ಯಾವ್ದ್ರ ಬಗ್ಗೆ ಎಲ್ಲ ಯೋಚನೆ ಇತ್ತು, ಇದಕ್ಕೆ ಹೋಗು ಅಂತ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಹೇಳಿ ಸರಿ ಗೊತ್ತ ಆಗಿ ಬರ್ತಾನೆ ಹೇಳೋದಕ್ಕೋಸ್ಕರ. ಆ ಕಾಲಕ್ಕೆ ಅವನಿಗೆ ಗೊಂದಲಕ್ಕೆ ಕೂತು ಬಿಡ್ತಾನೆ. ನಾವು ಎಲ್ಲ ಟಿ ವಿ ತೊಗೋಬೇಕಾದ್ರೆ ಗೊತ್ತಾಗಲ್ಲ, ಯಾವ ಟಿ ವಿ ತೊಗೋಬೇಕು ಕನ್ಫ್ಯೂಷನ್ ಆಗುತ್ತೆ ನಮ್ಗೆ ಎಷ್ಟೋ ಸಲ, ಇದು ಬೆಟರ್ ಅದು ಕೇಳಿದ್ರೆ ಅದು ಬೆಟರು, ಇದು ಕೇಳಿದ್ರೆ ಇದು ಬೆಟರು, ನಿಜವಾಗಿ ಎರಡೂ ಬೆಸ್ಟ್ ಅಲ್ಲ, ಎರಡೂ ವರ್ಷ ಇರುತ್ತೆ ನಮಗೆ, ಎಲ್ಲ ಬೆಸ್ಟ್ ಕಂಡ ಕಾಣ್ತಿರುತ್ತೆ ಸಭೆಗಳು. ಆ ಕಾಲಕ್ಕೆ ನಮಗೆ ಬುದ್ಧಿ ಕೆಟ್ಟೋಗಿರುತ್ತೆ, ಸ್ವಲ್ಪ ತಂದ್ರೆ ಗೊತ್ತಾಗುತ್ತೆ, ಆ ಕ್ಷಣದಲ್ಲಿ ಡೈರೆಕ್ಟ್ ಮಾಡೋದು ನಮಗೆ ಬರಬೇಕು. ಅದು ಗೊತ್ತು, ಆ ಕೆಲಸವನ್ನು ಮಾಡ್ತಾನೆ ಅಂತಲೇ ಭಗವಂತನನ್ನ ಧಿಯೋ ಯೋನಃ ಪ್ರಚೋದಯಾತ್. ಹಾಗಿದ್ರೆ ಗೊತ್ತಾಗೋರು ಏನು ಮಾಡ್ಬೇಕು, ನಾವು ಹಾಗಿದ್ದೀರೀಗ ಗೊತ್ತಾಗಿಲ್ಲ ಏನು ಮಾಡ್ಬೇಕು ಅದಕ್ಕೆ, ಅದಕ್ಕೆ ಬಲ ದಂಧೆ ಹೇಳುತ್ತಾರೆ, ಸರ್ವೇ ವಹಾಮಹ ಬಲಿಮೀಶ್ವರಾಯ ಪ್ರೋತಾನ ಸೀವ ದ್ವಿಪದೇ ಚತುಷ್ಪಥ. ಎಷ್ಟು ಸುಂದರವಾದ ಮಾತಿದ್ದು, ಎತ್ತುಗಳು ಹೋಗಕ್ಕೆ ಬರುತ್ತೆ, ಎಲ್ಲಿ ಹೋಗಬೇಕೋ ಗೊತ್ತಿಲ್ಲ ಎತ್ತುಗಳಿಗೆ, ಗುದುರೆ ಅಥವಾ ಜಡಗ ಗಾಡಿನೇ ತಿಳ್ಕೊಳ್ಳಿ, ಗುದುರೆಗೆ ಹೋಗ್ಲಿಕ್ಕೆ ಬರುತ್ತೆ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಅದೆಲ್ಲಿ ಹೋಗಬೇಕು, ಕೂತ ಸಾರಥಿ ಎಲ್ಲಿ ಓಡಿಸ್ತೇನೆ ಅಲ್ಲಿಗೆ ಹೋಗಬೇಕು, ತಾವಿಷ್ಟ ಬಂದಲ್ಲಿ ಹೋದರೆ ಕುದುರೆ ಬದುಕೋದಿಲ್ಲ, ಅವನು ಓಡಿಸ್ದಲ್ಲಿ ಎಲ್ಲಿ ಓಡಿಸ್ತಾರೆ ಅಲ್ಲಿ ಹೋಗಬೇಕು. ಅವನು ಪ್ರೋತ ನಸೀವ ದ್ವಿಪದೇ ಚತುಷ್ಪದ, ನಾಲ್ಕು ಕಾಲಿನ ಪ್ರಾಣಿಗಳು, ಎರಡು ಕಾಲಿನ ಮನುಷ್ಯ, ಯಾಗ ನಿಯಂತ್ರಣ ಮಾಡ್ತಾನೋ ಹಾಗೆ ಬದುಕಿದರೆ ಮಾತ್ರ ಅದು ಬದುಕಲಿಕ್ಕೆ ಸಾಧ್ಯ. ಅದೇ ರೀತಿ ಭಗವಂತನಾದ ಮಹಾವಿಷ್ಣು ಏನನ್ನು ನಮಗೆ ಸಂದೇಶವನ್ನಾಗಿ ಕೊಡ್ತಾನೋ ಅದರಂತೆ ನಡೆದರೆ ನಮ್ಮ ಜೀವನ ಸಾರ್ಥಕ, ನಮ್ಮ ತಲೆಗೆ ತೋಚಿದಾಗ ನಡೆದರೆ ಅಲ್ಲ. ಅದನ್ನು ಬ್ರಹ್ಮದೇವರು ಹೇಳಿದಾಗ ಪ್ರಿಯವ್ರತರಾಜ್ ಯೋಚನೆ ಮಾಡಿದನಂತೆ, ಒಪ್ಪಿಕೊಂಡಂತ ಹೌದು, ಇದು ನನಗೆ ಅರ್ಥ ಆಯಿತು, ನಿಮ್ಮಂಥವ್ರು ಹೇಳಿದಾಗ ನನ್ನ ಬುದ್ಧಿಗಿಂತ ನಿಮ್ಮ ಪೂರ್ಣ ಬುದ್ಧಿ ನನ್ನ ಗೊತ್ತಿದೆ ಅಂತ ಬಂದು ಮುಂದೆ ಪ್ರಿಯವ್ರತರಾಜ ಚಕ್ರವರ್ತಿ ಆಗ್ತಾನೆ. ಅದರ ಫಲ ಭಾಗವತರು ಹೇಳ್ತಾರೆ, 10 ಲಕ್ಷ ವರ್ಷಗಳ ಕಾಲ ಇಡೀ ಜಗತ್ತಿಗೆ 24 ತಾಸು ಬೆಳಕು ಕೊಟ್ಟ ಮಹಾನುಭಾವ ಅಂತ ಕರೀತಾರೆ. ಹಾಗಲು ಸೂರ್ಯ ರಾತ್ರಿ ತಾನು ರಥವನ್ನೇರಿ ಬೆಳಕು ಕೊಟ್ಟಿದ್ದಂತೆ. ಸನ್ಯಾಸಿಯಾಗಿದ್ದರೆ ಭಾಗ್ಯ ಸಿಕ್ತಿತ್ತ ಆತನಿಗೆ, ಗೃಹಸ್ಥನಾಗಿ ಚಕ್ರವರ್ತಿಯಾಗಿ 24 ತಾಸು ಸಹ ಬೆಳಕು ಕೊಟ್ಟಂತ ದೊಡ್ಡ ಚಕ್ರವರ್ತಿಗಳ ಸಾಲಿಗೆ ಪ್ರಿಯವ್ರತರಾಜ ಸೇರ್ತಾ ಇದ್ದಾರೆ. ಬ್ರಹ್ಮದೇವರು ಸರಿ ಹೋಗ್ತಾ ಇಲ್ಲ ಯೋಚನೆ ಮಾಡಿ, ಈಗ ಇದು ಅಲ್ಲಿಯ ಕಥೆಯ ಸಾರಾಂಶ. ಆದ್ದರಿಂದ ಜ್ಞಾನಯೋಗಿಗಳು ಜ್ಞಾನ ಕಾರ್ಯಕ್ಕೆ ಪ್ರಾಧಾನ್ಯವನ್ನು ಕೊಡಬೇಕು, ಕರ್ಮಯೋಗಿಗಳು ಕೆಲಸ ಮಾಡೋದಕ್ಕೆ ಪ್ರಾಧಾನ್ಯ ಕೊಡಬೇಕು, ಜ್ಞಾನ ಮಾತ್ರ ಕಾಮನ್ ಇರಲೇಬೇಕು, ಅದಕ್ಕೆ ತಕ್ಕಂತೆ ಡಿಗ್ರಿ ವೇರಿ ಆಗುತ್ತಷ್ಟೇ, ಡಿಗ್ರಿ ಬೇಕು ವೇರಿ ಆಗುತ್ತೆ. ಪಾಠ ಮಾಡಿ 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 ಅವನಿಗೆ ಥಿಯರಿಯಲ್ಲಿ ಒಳ್ಳೆ ಪರ್ಫೆಕ್ಷನ್ ಬಂದಿರುತ್ತೆ, ಪಾಠ ಮಾಡೋದರಿಂದ ಥಿಯರಿಯಲ್ಲಿ ಪರ್ಫೆಕ್ಷನ್ ಬರುತ್ತೆ, ಇವನು ಔಷಧಿ ಕೊಟ್ಟು ಪ್ರಾಕ್ಟೀಸ್ ಮಾಡೋದರಿಂದ ಪ್ರಾಕ್ಟೀಸ್ನಲ್ಲಿ ಪರ್ಫೆಕ್ಷನ್ ಬರುತ್ತೆ, ಇವನು ಪಾಠ ಮಾಡೋವನಿಗೆ ಅಷ್ಟು ಚೆನ್ನಾಗಿ ಆಪರೇಷನ್ ಮಾಡಲಿಕ್ಕೆ ಬರದೇ ಇರಬಹುದು, ಇವನು ಫಸ್ಟ್ ಕ್ಲಾಸ ಮಾಡ್ತಾನೆ, ಆದರೆ ಇವನು ಲೇಟೆಸ್ಟ್ ಯಾವುದು ಗೊತ್ತಾಗೋ ಚಾನ್ಸಸ್ ಇರೋದಿಲ್ಲ, ಅವನಿಗೆ ಅದು ಗೊತ್ತಿರುತ್ತೆ, ಅವನು ಗೈಡ್ ಮಾಡ್ತಾನೆ ಅವನು ಮಾಡಲಿಕ್ಕೆ ಹೋಗ್ತಾನೆ. ಇದು ಜ್ಞಾನಯೋಗ ಕರ್ಮಯೋಗದ ಸಂಬಂಧ ಅಂದರೆ ಹಾಗೆ ಹೊರತು ಯಾಂತ್ರಿಕವಾದ ಸಂಬಂಧವೋ, ಜ್ಞಾನವನ್ನು ಪೂರ್ತಿ ಬಿಟ್ಟರೆ ಕರ್ಮಯೋಗಿ ಆಗೋದು, ಕರ್ಮವನ್ನು ಪೂರ್ತಿ ಬಿಟ್ಟರೆ ಜ್ಞಾನಿಯಾಗಿ ಆಗೋದು ಸಾಧ್ಯವೇ ಇಲ್ಲ. ಎರಡೂ ಬೇಕು ಅಂತ ಒತ್ತೆ ಹೇಳಿದರೆ ನಮಗೇನು ಬೇಕು ಅಂತ ಮುಂದಿನ ಪ್ರಶ್ನೆ. ನಾವು ಎರಡೂ ಅಲ್ಲ ಅಂತ ಮೊದಲೇ ಹೇಳಿದ್ದೀಗ, ಯೋಗಿಗಳೇ ಎಲ್ಲ ಆದರೆ ಸಮಸ್ಯೆ ಇಲ್ಲ, ಆದರೆ ನಾವು ಎಲ್ಲಿದ್ದೇವೆ ಈಗ, ಜ್ಞಾನಯೋಗ ಕರ್ಮಯೋಗದ ಪ್ರಶ್ನೆ ನಮಗಲ್ಲ, ಜ್ಞಾನ ಕರ್ಮ ಅಷ್ಟೇ ನಮ್ಮ ಪ್ರಶ್ನೆ, ಈಗ ನಮ್ಗೆ ಇನ್ನೂ ಯೋಗ ಬಂದಿಲ್ಲ, ಆದ್ದರಿಂದ ಜ್ಞಾನ ಬೇಕೋ ಕರ್ಮ ಬೇಕೋ ಅಷ್ಟೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ನಮಗೆ ಜ್ಞಾನ ಬೇಕೇ ಬೇಕು, ಜ್ಞಾನದಿಂದ ಮೋಕ್ಷ ಆದ್ದರಿಂದ ಜ್ಞಾನನೇ ಮಾಡ್ತೇವೆ ಅಂತ ಕೇಳಿದರೆ ಇಲ್ಲ, ಜ್ಞಾನ ಬರಬೇಕಾದರೆ ಕರ್ಮ ಬೇಕೇ ಬೇಕು, ಆದ್ದರಿಂದ ಕರ್ಮಣ ಜ್ಞಾನ ಮಾತನೋತಿ, ಆದ್ದರಿಂದ ಬೇಕಾದ ಜ್ಞಾನ ಮಾಡಬೇಕಾದ ಕರ್ಮ. ನೋಡೋದಕ್ಕೆ ತಮಾಷೆ ಕಾಣಿಸುತ್ತಿದೆ, ಬೇಕಾದ ಜ್ಞಾನ ಮಾಡಬೇಕಾದ ಕರ್ಮ, ಯಾಕೆಂದರೆ ಕರ್ಮದಿಂದಲೇ ಜ್ಞಾನಕ್ಕೆ ಹೋಗ್ತೇವೆ. ಆದ್ದರಿಂದ ಹೇಳ್ತಾರೆ ಪಿ ಯು ಸಿ ಶ್ರೇಷ್ಠನೋ ಬಿ ಎಸ್ ಸಿ ಶ್ರೇಷ್ಠನೋ ಅಂತ ಏನು ಹೇಳಬೇಕು, ಅದಕ್ಕೆ ಪಿ ಯು ಸಿ ಶ್ರೇಷ್ಠನೋ ಬಿ ಎಸ್ ಸಿ ಶ್ರೇಷ್ಠನೋ, ಬಿ ಎಸ್ ಸಿನೇ ಶ್ರೇಷ್ಠ, ಡೈರೆಕ್ಟ್ ಬಿ ಎಸ್ ಸಿ ನೋಡೋಣಂತೆ ಸಾಧ್ಯ ಇಲ್ಲ, ನೀವು ಪಿ ಯು ಸಿ ಮಾಡಿಕೊಂಡೇ ಬಾ ಅಂತ ಹೇಳ್ತಾನೆ ಆ ಟೈಪ್ ಅಥವಾ, ಡೈರೆಕ್ಟ್ ಸಾಧ್ಯ ಇಲ್ಲ. ಇಲ್ಲಿ ಮಾಡ್ಕೊಂಡೇ ಹೇಗೆ ಬರೋದು, ಎಮ್ ಎಸ್ ಸಿ ಶ್ರೇಷ್ಠ ಬಿ ಎಸ್ ಸಿ ಶ್ರೇಷ್ಠನೋ, ಎಮ್ ಎಸ್ ಸಿ ಭಾರಿ ಶ್ರೇಷ್ಠ, ಡೈರೆಕ್ಟ್ ಅಡ್ಮಿಷನ್ ಕೇಳಿ ನೋ ಬಿ ಎಸ್ ಸಿ ಮಾಡ್ಕೊಂಡು ಬಾ, ಯಾಕೆ ಬಿ ಎಸ್ ಸಿ ಓದ್ತೀನಿ, ಎಮ್ ಎಸ್ ಸಿ ಮಾಡಬೇಕಲ್ಲ ಬಿ ಎಸ್ ಸಿ ಓದ್ತೇನೆ ಅಂತ ಹೇಳ್ತಾ. ಅದು ಜ್ಞಾನ ಶ್ರೇಷ್ಠ. ಜ್ಞಾನ ಬರಬೇಕಲ್ಲ ಅದಕ್ಕೆ ಕರ್ಮ ಮಾಡಬೇಕು ಅಂತ ಅರ್ಥ. ನಮಗೆ ಗೊಂದಲ ಇಲ್ಲ, ಈಗ ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ. ಯಾತಕ್ಕೆ ಅಂದರೆ ಜ್ಞಾನ ಕರ್ಮ, ಜ್ಞಾನಯೋಗ ಕರ್ಮ, ನಾಲ್ಕು ಪದ ಇದೆ. ನಾವು ಏನು ಮಾಡಿದ್ದೇವೆ ಅಂದರೆ ಜ್ಞಾನ ಇದ್ದುಕೊಂಡು ಜ್ಞಾನಯೋಗ, ಕರ್ಮ ಇದ್ದು ಕರ್ಮಯೋಗ ಮಾಡಿಕೊಂಡಿದ್ದು ಬಂದು ಅನಾಹುತ ಇದು. ನಮ್ಮದೆಲ್ಲ ಬರೀ ಕರ್ಮ ಅಷ್ಟೇ, ಕರ್ಮಯೋಗ ಅಲ್ಲ. ಜ್ಞಾನಿಗಳದ್ದು ಕರ್ಮಯೋಗ, ನಮ್ಮದು ಜ್ಞಾನಯೋಗನೂ ಅಲ್ಲ, ಬರೀ ಜ್ಞಾನದ ಪ್ರಯತ್ನ ಅಷ್ಟೇ. ಆ ಸ್ಥಿತಪ್ರಜ್ಞರಾದ ಮೇಲೆ ಜ್ಞಾನಯೋಗದ ಪ್ರಶ್ನೆ. ಈ ದೃಷ್ಟಿಯೊಳಗೆ ಯಾವಾಗಲೂ ಕೂಡ ಒಂದು ಹಂತದಲ್ಲಿ ಬ್ರಾಂಚಸ್ ಶುರುವಾಗುತ್ತೆ. ಮೊದಲು ಕಾಮನ್ನು, ಒಂದು ಹಂತ ಒಂದನೇ ಕ್ಲಾಸಲ್ಲಿ ಸ್ಪೆಷಲ್ ಸಬ್ಜೆಕ್ಟ್ಸ್ ಅಂತ ಇರುತ್ತಾ, ಎಲ್ಲರಿಗೂ ಕಾಮನ್ನೇ. ಒಂದನೇ ಸಾವಿರ ಕ್ಲಾಸ್ ಎಲ್ಲರಿಗೂ ಕಾಮನ್ನೇ, ಕೆ ಜಿ ಕ್ಲಾಸ್ನಲ್ಲಿ ಎಲ್ಲರಿಗೂ ಕಾಮನ್ನೇ, ಪ್ಲೇ ಒನ್ ಎಲ್ಲರಿಗೂ ಕಾಮನ್ನೇ. ಸ್ಲೋಲಿ ಹೈಸ್ಕೂಲ್ ಬರೋ ಹೊತ್ತಿಗೆ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಸ್ಲೋಲಿ ಚೇಂಜ್ ಶುರುವಾಗತ್ತಾಗಲೇ. ಇನ್ನು ಪಿ ಯು ಸಿ ಬರೋ ಹೊತ್ತಿಗೆ ಪಿ ಯು ಸಿ ಸೈನ್ಸ್, ಪಿ ಯು ಸಿ ಆರ್ಟ್ಸ್ ಅಂತ ಶುರುವಾಗುತ್ತೆ. ಇನ್ನು ಮೇಲೆ ಹೋಗಿಬಿಟ್ರೆ ಎಮ್ ಎಸ್ ಸಿ ಸೈನ್ಸ್ ಎಂಬುದಿಲ್ಲ, ಎಮ್ ಎಸ್ ಸಿ ಸೈನ್ಸ್ ಅಂತ ಹೇಳೋ ರೀತಿಯೇ ಅಲ್ಲ ಅದು. ಎಮ್ ಎಸ್ ಸಿ ಫಿಸಿಕ್ಸ್ ಅಂತ, ಎಮ್ ಎಸ್ ಸಿ ಕೆಮಿಸ್ಟ್ರಿ ಅಂತ, ಪಿ ಯು ಸಿ ಫಿಸಿಕ್ಸ್ ಅಂತ ಅನ್ನೋದಿಲ್ಲ. ಎಸ್ ಎಲ್ ಸಿ ಫಿಸಿಕ್ಸ್ ಅನ್ನೋದಿಲ್ಲ, ಫಿಸಿಕ್ಸ್ ಓದಿರ್ತಾರೆ, ಎಸ್ ಎಲ್ ಸಿ ಫಿಸಿಕ್ಸ್ ಅಲ್ಲ ಅದು. ಆದರೆ ಎಮ್ ಎಸ್ ಸಿ ಫಿಸಿಕ್ಸ್ ಅಂತಾನೆ, ಎಷ್ಟು ವ್ಯತ್ಯಾಸ ಇದೆ ಈಗ. ಎಮ್ ಎ ಇಂಗ್ಲೀಷ್ ಅಂತ ಹೇಳ್ತಾನೆ, ಎಸ್ ಎಲ್ ಸಿ ಎಂಗ್ಲೇ ಎಮ್ ಎ ಇಂಗ್ಲೀಷ್ ಅಂತ ಕೇಳಿದ್ರೆ ಮೀಡಿಯಂ ಇಂಗ್ಲೀಷ್ ಅಷ್ಟೇ ಹೊರತು ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ಅರ್ಥ ಅಲ್ಲ ಅದಕ್ಕೆ. ಈ ರೀತಿ ಅರ್ಥ ಮಾಡ್ತಾ ಒಂದೇ ಕ್ಲಾಸ್ ಇಂಗ್ಲೀಷ್ ಅಂತ ಕೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ. ಒಂದೇ ಕ್ಲಾಸ್ ಇಂಗ್ಲೀಷ್ ಪ್ರಶ್ನೆ ಇಲ್ಲ, ಒಂದೇ ಕ್ಲಾಸ್ ಕ್ಲಾಸ್ ಅಷ್ಟೇ ಹೊರತು ಯಾವ ಅವಕಾಶವೂ ಅದಕ್ಕಿಲ್ಲ. ಬೇರೆ ಆಗ್ತಾ ಆಗ್ತಾ ಮೇಲೆ ಹೋಗ್ತಾ ಹೋಗ್ತಾ ಹೋದಂತೆ ರಾಜ್ಯ ಶುರುವಾಗ. ಇನ್ನು ಪಿ ಎಚ್ ಡಿ ಅಂತ ಕೇಳಿದಾಗ, ಪಿ ಎಚ್ ಡಿ ಫಿಸಿಕ್ಸ್ ಅಂತ ಕೇಳಿದರೆ ದಡ್ಡ ಅಂತ ಕರೀತಾರೆ. ಯಾವ ಸಬ್ಜೆಕ್ಟಲ್ಲಿ ಮಾಡಿದ್ರು ಟಾಪಿಕ್, ಸ್ಪೆಸಿಫಿಕ್ ಟಾಪಿಕ್ ಕೇಳಬೇಕು ಅವನಿಗೆ. ಯಾವುದರಲ್ಲಿ ಮಾಡಿದ್ದು ಹೇಳಿ ನೋಡೋಣಂತೆ, ಇನ್ನೂ ಸೀರಿಯಸ್ ಆಗ್ತಾ ಹೋಗೋದು. ಅವ್ರು ಪೋಸ್ಟ್ ಡಾಕ್ಟರ್ ಥೀಸಿಸ್ ಬರೀಬೇಕಾದ್ರೆ ಅದರಲ್ಲೂ ಮತ್ತೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಹೇಳ್ತಾ ಹೋಗ್ತಾರೆ, ಜನರು ಹೇಳಿದ್ರೆ ಸಾಲದಾಗ. ಆ ದೃಷ್ಟಿಯೊಳಗೆ ಜ್ಞಾನಯೋಗ ಕರ್ಮಯೋಗ ಅಂತಕ್ಕಂಥ ಪದಗಳು ತುಂಬ ಮೇಲ್ಮಟ್ಟದ ಜನ ಉಪಯೋಗಿಸ್ತಕ್ಕಂಥ ಪದಗಳಾದ್ದರಿಂದ, ಅರ್ಜುನ ಅಂಥ ವ್ಯಕ್ತಿ ಆದ್ದರಿಂದ ಅವನಿಗೆ ಆ ಮಾತು ಹೇಳ್ತಾ ಇದ್ದ. ನಮಗೊಂದು ಸಮಸ್ಯೆ ಬಂತು, ಇದೇ ಅರ್ಥನೇ ಯಾಕೆ ಮಾಡಬೇಕು, ಇದೇ ಅರ್ಥನೇ ಯಾಕೆ ಮಾಡಬೇಕು? ಕರ್ಮಯೋಗ ಅಂದರೆ ಜ್ಞಾನ ಇಲ್ಲವೇ ಇಲ್ಲ ಅಂತ ಅರ್ಥ, ಜ್ಞಾನಯೋಗ ಅಂದರೆ ಕರ್ಮ ಇಲ್ಲೇ ಇಲ್ಲ ಅಂತ ಅರ್ಥ, ಯಾಕೆ ಮಾಡಬಾರದು? ಮುಂದಿನ ಶ್ಲೋಕ ತಕ್ಷಣ ಉತ್ತರ ಕೊಡುತ್ತೆ. ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಈ ಶ್ಲೋಕ ಕೇಳಿದಾಗ ನಮಗೆ ಏನೇನೂ ಗೊಂದಲ ಬರೋದಿಲ್ಲ ಅಂತ ಪೂರ ನಿರೂಪಣೆ. ಕರ್ಮವನ್ನು ಬಿಡೋದ್ರಿಂದ ಏನಾದ್ರೂ ಕೆಲಸ ಆಗುತ್ತಾ ಅಂತ ಕೇಳಿದರೆ, ನಮ್ಮ ಪ್ರಕಾರ ಆಗುತ್ತೆ ಅಂತ ತಿಳ್ಕೊಂಡಿರ್ತೇವಲ್ಲ, ಸಾಧ್ಯವೇ ಇಲ್ಲ ಅಂತ ಭಗವಂತ ಹೇಳುತ್ತೆ. ಸನ್ಯಾಸ ಬಿಟ್ಟರೆ ಮೋಕ್ಷ ಸಿಕ್ಕಿಬಿಡುತ್ತೋ? ಸಾಧ್ಯವೇ ಇಲ್ಲ ಅಂತ ಭಗವಂತ ಹೇಳುತ್ತೆ. ಬರೀ ಕರ್ಮ ಬಿಡೋದ್ರಿಂದ, ಬರೀ ಸನ್ಯಾಸಿ ಆಗೋದ್ರಿಂದ ಏನೇನೂ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನು ಹೇಳುತ್ತೆ. ಅದರ ವಿವರಣೆಯನ್ನು ನಾಳೆ ದಿವಸ ನೋಡ್ತಾ, ಮುಂದೆ ಭಗವದ್ಗೀತೆಯ ಶ್ಲೋಕಗಳೆಲ್ಲ ನಿತ್ಯ ಜೀವನಕ್ಕೆ ಹತ್ತಿರ ಬರಲು ಶುರುವಾಗುತ್ತವೆ. ಜಗಚ್ಚಕ್ರ ಅಂದ್ರೇನು, ಯಜ್ಞ ಅಂದ್ರೇನು, ದೇವತೆಗಳು ಅಂದ್ರೇನು, ಅನ್ನ ಮಳೆ ಇದಕ್ಕೆಲ್ಲ ಏನು ಸಂಬಂಧ ಇದೆ ಅದನ್ನೆಲ್ಲ ಭಗವಂತ ಹೇಳುತ್ತಾನೆ. ಮೂರನೇ ಅಧ್ಯಾಯ ಕರ್ಮಯೋಗ ಅಂತಲೇ ಅದಕ್ಕೆ ಹೆಸರು. ಕರ್ಮದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡತಕ್ಕಂಥ ಯೋಗವಾದ್ದರಿಂದ ನಾಳೆ ದಿವಸ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.